ಸುಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳ ಸಲ್ಲಿಸುತ್ತ ದೇವರೊಂದು ಪ್ರೀತಿ, ಆತನ ಒಂದು ಕರುಣೆ ಕೃಪೆಗಳಿಂದ ದೇವರು ನಮ್ಮನ್ನ ಇನ್ನ ಜೀವಿತ ಸಂಖ್ಯೆಣಿಸಿ ಎಲ್ಲ ರೀತಿಲಿ ಆಶೀರ್ವಿಸಿ ಕರುಣಿಸಿ ನಮ್ಮನ್ನ ಸತ್ಯದ ಮಾರ್ಗದಲ್ಲಿ ನಡೆಸ್ತಾ ಬಂದಿದ್ದಕ್ಕಾಗಿ ನಾವು ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗೋಣ. ಸುಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ತಿಂಗಳುಗಳಲ್ಲಿ ನಾವು ನೋಡಿರುವಂತಹ ಒಂದು ಪ್ರಕಟಣೆ ಪುಸ್ತಕದ ಒಂದು ಸ್ಟಡಿನ ಈ ದಿನ ನಾವ್ ಏನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಸೊ ಕಳೆದ ಸತಿ ನಾವು ನೋಡ್ಬೇಕಾರೆ ನಾವು ನೋಡಿರಂತ ಒಂದು ಅಧ್ಯಾಯ ಬಂದ್ಬಿಟ್ಟು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ. ಸೊ ಇವತ್ತು ನಾವು ನೋಡೋದಕ್ಕೆ ಹೋಗ್ತಾ ಇರೋದಂತ ಒಂದು ಒಂದು ಅಧ್ಯಾಯ ಯಾವ್ದಪ್ಪ ಅಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ 14ನೇ ಅಧ್ಯಾಯ. ಸೊ ಅದರಿಂದ 14ನೇ ಅಧ್ಯಾಯದಲ್ಲಿ ಏನ್ ಬರ್ತಾರೆ ಅಲ್ರ, ಏನು ಬಗ್ಗೆ ಹೇಳ್ತಾರೆ ಅಂತಂದ್ಬಿಟ್ಟು ನಾವ್ ಏನ್ ಮಾಡೋಣ, ನಾವು ಗಮನಿಸೋಣ. ಆದ್ರೆ 14ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಂತ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ಸಾರಾಂಶ, 13ನೇ ಅಧ್ಯಾಯದಲ್ಲಿ ಕಂಡು ಬಂದಂತ ಅನೇಕ ವಿಚಾರಗಳನ್ನ ನಾವೇನ್ ಮಾಡೋಣ, ಸ್ವಲ್ಪ ಜಸ್ಟ್ ಒಂದು ಮೆಲ್ಕಾಕನ ನೋಡ್ಬೇಕಾದ್ರೆ 13ನೇ ಅಧ್ಯಾಯದಲ್ಲಿ ಒಂದು ಭಯಂಕರವಾದಂತ ಒಂದು ಮೃಗದ ಬಗ್ಗೆ ನಾವ್ ಏನ್ ಮಾಡ್ತೀರಿ ನೋಡ್ತೀರಿ, ಅದು ಸಮುದ್ರದಿಂದ ಏರ್ಬಾರ್ದು ನೋಡ್ತೀರಿ. ಅದು ದೇಹ ಬಂದ್ಬಿಟ್ಟು ಚಿರತೆ ತರ ಇತ್ತು, ಕೈ ಕಾಲುಗಳು ಬಂದ್ಬಿಟ್ಟು ಕಡಿಗಳ ತರ ಇತ್ತು, ಅದು ಬಾಯಿ ಬಂದ್ಬಿಟ್ಟು ಸಿಂಹ ತರ ಇತ್ತು, ಘಟಸರ್ಪ ಅದಕ್ಕೆ ಶಕ್ತಿ ಮತ್ತೆ ಅಧಿಕಾರವನ್ನು ಕೊಡ್ತು ಅಂತ ನೋಡ್ತೀರಿ. ಸೊ ಇದು ನಾವ್ ಏನಪ್ಪಾ ನೋಡ್ತೀವಿ ಅಂದ್ರೆ ಇದು ಒಂದು ಗ್ರೇಟ್ ಪೇಪರ್ಸಿ ಸಿಸ್ಟಮ್ಗೆ ಒಂದೇನಾಗಿದೆ, ಒಂದು ಸೂಚನೆ ಆಗಿದೆ. ಆ ಪೇಪರ್ಸಿ ಸಿಸ್ಟಮ್ ಏನಾಗಿದೆ ಅಂತ ನೋಡ್ಬೇಕಾರೆ ಆ ಒಂದು ಆ ಗ್ರೇಟ್ ಆ ಪೇಪರ್ಸಿ ಸಿಸ್ಟಮ್ ಇದನ್ನ ಚಿತ್ರೀಕರಣ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ನೋಡಿಸಿದ್ದಾರೆ ಅಲ್ಲರ. ಸೊ ನೋಡ್ಬೇಕಾರೆ ಇದ್ರ ಬಗ್ಗೆ ದಾನಿಯಲ್ಲಿ 7ನೇ ಅಧ್ಯಾಯದಲ್ಲಿ ಬರುವಂತ 4 ಮೃಗಗಳ ಬಗ್ಗೆ ಕೂಡ ಏನ್ ಮಾಡ್ತೀರಿ ಇದೆಲ್ಲ ಓದ್ತೀರಿ. ಅಂದ್ರೆ ಈ ಒಂದೊಂದು ರಾಜ್ಯಗಳಿಗಿರುವಂತ ಮುಖ್ಯವಾದ ಗುಣಲಕ್ಷಣಗಳು ಪೇಪರ್ಸ್ ಏನಾಗಿತ್ತು ಕಂಡು ಬಂದಿತ್ತು ಅಂದ್ಬಿಟ್ಟು ಆಮೇಲೆ ಈ ಒಂದು ಪೇಪರ್ಸ್ ಸಮಯ ಕೂಡ ಏನ್ ಮಾಡಿದಿರಿದಲ್ಲಿ ನೋಡಿದಿರಿ, 42 ತಿಂಗಳುಗಳ ಕಾಲ ಏನ್ ಮಾಡಿದ್ರಂತೆ ಅದಕ್ಕೆ ಅದಕ್ಕೆ ಕಾಲಾವಕಾಶ ಕೊಡಲ್ಪಟ್ಟು ಅಂದ್ಬಿಟ್ಟು. ಸೊ ನೋಡ್ಬೇಕಾರೆ 42 ಮಂತ್ಸ್ ಅಂತ ನೋಡ್ಬೇಕ್ರೆ 3.5 ವರ್ಷ ಅಂತ ಬರ್ತಾರೆ. ಆ 3.5 ವರ್ಷನ ದಿನಗಳ ಎಣಿಕೆಲಿ ಹಾಕದ ಅಂದ್ರೆ 1260 ದಿವಸಗಳು ಅಂತ ಬರ್ತಾರೆ. ಪ್ರವಾದಿಗೆ ಒಂದು ದಿನ ಅಂದ್ರೆ 1 ವರ್ಷ. ಸೊ ಆ ರೀತಿ ಲೆಕ್ಕ ಹಾಕೊಂಡ್ರೆ 1260 ದಿವಸಗಳು ಅಂದ್ರೆ 1260 ವರ್ಷಗಳು. ಸೊ ಇದೆಲ್ಲಿಂದ ಆರಂಭ ಆಯ್ತು, ಎಲ್ಲಿಂದ ಅಂತ್ಯ ಆಯ್ತು ನೋಡ್ಬೇಕ್ರೆ 539ನೇ ಕ್ರಿಸ್ತಶಕ ಅಂದ್ರೆ ಮೊದಲನೇ ಸತಿ ಪಸ್ಕ ಒಂದು ಆರಂಭ ಆದಂತ ಒಂದು ಸಮಯದಿಂದ ಅಂದ್ರೆ ಪಸ್ಕ ಅಂತ ಹೇಳ್ಬೇಕಾದ್ರೆ ಪ್ರಭು ರಾತ್ರಿ ಭೋಜನ, ಈ ಒಂದು ರೋಮನ್ ಕ್ಯಾಥಲಿಕ್ ಅಲ್ಲಿ ಮಾಸ್ ಅಂತ ಕಂಡಕ್ಟ್ ಮಾಡ್ತಾರೆ ಪ್ರಭು ರಾತ್ರಿ ಭೋಜನ ಅಂತಂದ್ಬಿಟ್ಟು. ಅದು ಆರಂಭ ಆದಾಗಿಂದ ಹಿಡಿದು ಏನ್ರಿ 1260 ದಿವಸಗಳು ಏನಾಗ್ಬೇಕು ಕಳಿಬೇಕು ಅಂತ ನೋಡ್ತೀರಿ. ಸೊ ಅದಕ್ಕೆ ಆ 1260 ದಿವಸಗಳು ಯಾವಾಗಪ್ಪ ಕಳೀತಾರೆ ಅಂದ್ರೆ ಅಂತ್ಯ ಯಾವಾಗ ಅಂದ್ರೆ 1799ನೇ ಇಸ್ವಿಯಲ್ಲಿ. 1799ನೇ ಇಸ್ವಿಯಲ್ಲಿ ಏನಪ್ಪ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಆ ಪೇಪರ್ಸ್ ಇದು ಕಡೆ ಏನಂತ ಅಲ್ಲಿ ಬಂತು. ಸೊ ಪೇಪರ್ಸ್ ಕಡೆ ಹೇಗಪ್ಪ ಬಂತು ಅಂತ ನೋಡೋದಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಪೋಪ್ನ ಅರೆಸ್ಟ್ ಮಾಡಿ ಜೈಲಿಂದ ಜೈಲಿಗೆ ಕೊಂಡು ಹೋಗ್ಬೇಕಾರೆ ಪೋಪ್ ಏನ್ ಮಾಡ್ತಾರೆ ಅಲ್ಲಿ ಒಂದು ಪೋಪ್ ಪಯಸ್ 6 ಅಂತಂದ್ಬಿಟ್ಟು ಅವರು ಫ್ರಾನ್ಸ್ ಅಲ್ಲಿ ಜೈಲಲ್ಲಿ ಏನ್ ಮಾಡ್ತಾರೆ ಮರಣನ ಹೊಂದ್ಬಿಡ್ತಾರೆ. ಆವಾಗ ಜನಗಳಿಗೆ ಗೊತ್ತಾಗ್ಬಿಡ್ತಾರೆ ಪೇಪರ್ಸ್ ಯಾವ್ದೇ ರೀತಿ ಒಂದು ಒಂದು ಎಂತ ಬಲಗಳು ಇರಲಿಲ್ಲ ಅಥವಾ ಅವ್ರು ಹೇಳಿದಂತ ಮಾತುಗಳಲ್ಲಿ ಯಾವ್ದೇನಿಲ್ಲ ಸತ್ಯಾಂಶ ಇರಲಿಲ್ಲ ಅಂತಂದ್ಬಿಟ್ಟು ಜನಗಳಿಗೆ ಏನಾಗ್ತದೆ ಸಂಪೂರ್ಣವಾಗಿ ಗೊತ್ತಾಗದ್ ನೋಡ್ತೀವಿ. ಅದರ ಅದ್ ಮಾತ್ರ ಅಲ್ಲ, ಪ್ರಕಟಣೆ 13ನೇ ಅಧ್ಯಾಯ ಕೊನೆಯ ಒಂದು ವಚನಗಳಲ್ಲಿ ಆ ಒಂದು ಪೇಪರ್ಸಿ ಒಂದು ಸಿಸ್ಟಮ್ ಮುದ್ರೆ ಕೂಡ ಏನ್ ಮಾಡಿದಿರಿ, ಅದು ಸಂಖ್ಯೆ ಆ ಸಂಖ್ಯೆ ಅರ್ಥ ಏನು ಅಂತ ಕೂಡ ನಾವ್ ಏನ್ ಮಾಡಿದಿರಿ ನೋಡಿದಿರಿ, ಅದು 666. ಇದರಲ್ಲಿ ಜ್ಞಾನ ಅಡಕವಾಗಿದೆ, ಅದನ್ನು ಮನುಷ್ಯನನ್ನು ಸೂಚಿಸುವಂತ ಅಂಕೆ ಆಗಿದೆ ಅಂತ ನೋಡ್ತೀರಿ. ಮನುಷ್ಯ ಅಂತಾರೆ, ಯಾವ ಮನುಷ್ಯ ಅಂದ್ರೆ ಪಾಪ ಮನುಷ್ಯ, ದ ಮ್ಯಾನ್ ಆಫ್ ಸಿನ್, ಅವರ ಒಂದು ಅಂಕೆಯನ್ನು ಸೂಚಿಸುವಂತ ಒಂದು ಏನಂತಾರೆ ಒಂದು ಅಂಕೆ ಆಗಿದೆ ಅಂತ ನೋಡ್ತೀರಿ. ಈ 666 ಅಂತ ನೋಡ್ಬೇಕಾರೆ ಈ ಪೋಪ್ ಹಲವಾರು ಟೈಟ್ಲ್ ಗಳಿದೆ, ಅದ್ರ ಮುಖ್ಯವಾಗಿರುವಂತ ಏನ್ರಿ ಒಂದ್ ಟೈಟಲ್ ಇದೆ. ಯಾವ್ದು ಟೈಟ್ಲ್ ಪೋಪ್ಗೆ ಎಷ್ಟೋ ಟೈಟ್ಲ್ ಗಳಿದೆ, ಆದ್ರೆ ಒಂದು ಮುಖ್ಯವಾಗಿರೋ ಟೈಟ್ಲ್ ಇದೆ, ಅದು ಅವರ ಕಿರೀಟ ಮೇಲೆ ಕೂಡ ಬರ್ದಿದೆ, ಆಮೇಲೆ ವ್ಯಾಟಿಕನ್ ಸಿಟಿ ಏನು ಎಂಟ್ರೆನ್ಸ್ ಮೇಲೆ ಕೂಡ ಬರ್ದಿದೆ. ಯಾವ್ದು ಅದ ಹೆಸರೇನು? ವೆರಿ ಗುಡ್, ವಿಕಾರಿಸ್ ಫಿಲಿಡಿ ಅಂದ್ಬಿಟ್ಟದ. ಸೊ ಅದು ಒಂದು ಲ್ಯಾಟಿನ್ ವಾರ್ತೆ, ಅದರ ಅರ್ಥ ಏನಪ್ಪ ಅಂದ್ರೆ ಕ್ರಿಸ್ತನ ಬದಲಾಗಿ, ಇನ್ ದ ಪ್ಲೇಸ್ ಆಫ್ ಕ್ರೈಸ್ಟ್ ಅಂತಂದ್ಬಿಟ್ಟಲ್ಲ. ಸೊ ನೋಡ್ಬೇಕ್ರೆ ಇವ್ರು ಏನಪ್ಪ ಮಾಡಿದ್ರೆ ನಾವು ಯೇಸು ಕ್ರಿಸ್ತನ ಬದಲಾಗಿ ಅಂತಂದ್ಬಿಟ್ಟು ಕ್ಲೇಮ್ ಮಾಡಕ್ಕೆ ಶುರು ಮಾಡುದು ಅಲ್ವಾ. ಆ ಟೈಟಲ್ಲು ಇದೇನಾಗಿದೆ ಅಂದ್ರೆ ತಾನೇ ದೇವ್ರಂದುಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡಂತ ಒಂದು ಏನಂತಾರೆ ಮಾತಿಗೆ ಸರಿಯಾಗಿ ಏನಾಗಿದೆ ಅಲ್ಲಿ ಹೋಲಿಕೆ ಆಗ್ತದೆ ನೋಡ್ಬೇಕಾರೆ. ಈ ರೋಮನ್ ಲೆಟರ್ಲಿ ಆ ಬರೋಂತ ಅಂಕೆಗಳನ್ನ ಲೆಕ್ಕ ಹಾಕೊಂಡ್ರೆ ನಮ್ಗೆ ಬರೋದಂತ ಪದ ಏನಪ್ಪ ಅಂದ್ರೆ ಅಂಕೆ ಯಾವ್ದಂದ್ರೆ 666, 666. ಸೊ ಇದು ಬರೀ ಪೇಪರ್ಸಿ ಸಿಸ್ಟಮ್ ಅಂದ್ರೆ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಹೇಳ್ತಾರ ಅಂತಂದ್ರೆ ಇಲ್ಲ, ಲೋಕದಲ್ಲಿರುವಂತ ಎಲ್ಲಾ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ಗಳು ಅಲ್ಲರ ಎಂಥ ಒಂದು ಸಂಸ್ಥೆನೇ ಇರ್ಬೋದು, ಎಲ್ಲಾ ಕ್ರೈಸ್ತ ಸುಳ್ಳು ಬೋಧಕರ ಒಂದು ಸಂಸ್ಥೆಗೆ ಕೊಡಂತ ಒಂದು ನಿಂತರೆ ಒಂದು ಟೈಟಲ್ ಏನಂದ್ರೆ ಏನ್ರಿ 666 ಅಂತ ನೋಡ್ತೀರಿ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಮುದ್ರೆ ಎಂತರೆ ಯಾರ ತಲೆ ಮೇಲೆ ಮತ್ತೆ ಯಾರ ಕೈ ಮೇಲೆ ಇಲ್ವೋ ಅವ್ರಿಗೆ ಕ್ರಯ ವಿಕ್ರಯ ಮಾಡಂಗಿಲ್ಲ ಅಂತ ನೋಡ್ತೀರಿ. ಸೊ ಇದು ಯಾರಿಗ ಮಾತ್ರ ಇರ್ತಾರೋ ಅವ್ರು ಮಾತ್ರ ಆತ್ಮಿಕ ತನ್ನ ಒಂದು ಏನ್ರಿ ಒಂದು ಫೀಲ್ಡ್ ಅಲ್ಲಿ ಅದರ ಸಭೆಗಳಲ್ಲಿ ಏನ್ ಮಾಡ್ಬೋದು ಬೋಧನೆಗಳನ್ನ ಮಾಡ್ಬೋದು. ಅವ್ರಿಗೆ ಮಾತ್ರ ಕ್ರಯ ವಿಕ್ರಯ ಮಾರಾಟ ಮಾಡೋದಕ್ಕೆ ಕೊಳ್ಕೊಳಕ್ಕೆ ಇದೆ ಅವಕಾಶಗಳು ಇದೆ ಹೊರತು ಬೇರೆಯವ್ರಿಗೇನಿಲ್ಲ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ನಾವು ಒಂದು ಪಾಠ ಮಾಡಂತ ಉಪದೇಶಗಳು ನೀವು ಎಲ್ಲೂ ಏನಾಗೋದಿಲ್ಲ, ಯಾವ ಸಭೆಯಲ್ಲಿ ಕೇಳೋದು ಇಲ್ಲ, ಕೇಳಕ್ಕೂ ಸಾಧ್ಯನೂ ಇಲ್ಲ. ಯಾಕೆ ಅಂತಂದ್ರೆ ಇದು ದೇವರ ವಾಕ್ಯ. ಅದಕ್ಕೆ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಈ ತರ ಒಂದು ಗ್ರೇಟ್ ಆಂಟಿಕೇರ್ ಸಿಸ್ಟಮ್ ಬಗ್ಗೆ ಹೇಳಿದ್ಮೇಲೆ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಏನಾಗ್ತಾರೆ ಕಂಟಿನ್ಯೂ ಆಗ್ತಾರೆ. ಸೊ ಈ 14ನೇ ಅಧ್ಯಾಯದಲ್ಲಿ ಏನಪ್ಪಾ ಬರ್ತಾರೆ ಅಂತ ಬ್ಯಾಕ್ಗ್ರೌಂಡ್ ಅಂತ ನೋಡ್ಬೇಕ್ರೆ 14ನೇ ಅಧ್ಯಾಯದಲ್ಲಿ ಯಾರು ಈ ಮೃಗದ ಒಂದು ಮುದ್ರೆಯನ್ನು ಒತ್ತಿಸ್ಕೊಳಕ್ಕೆ ನಿರಾಕರಿಸಿದ್ರು, ಅವ್ರ ಕೈ ಮೇಲೆ ಆಗ್ಲಿ ಎತ್ತಿ ಮೇಲೆ ಯಾರು ನಿರಾಕರಿಸಿದ್ರು, ಅವರು ಹಣೆ ಮೇಲೆ ಇರುವಂತ ಒಂದು ಸರಿಯಾಗಿರುವಂತ ಒಂದು ಏನ್ರಿ ಒಂದು ಮಾರ್ಕ್ ಒಂದ್ ಗುರ್ತು ಅದರ ಅವ್ರು ಯಾರೋ ಅವ್ರ ಮೇಲೆ ಇರೋಂತ ಒಂದು ತಲೆ ಮೇಲೆ ಇರೋಂತ ಒಂದು ಗುರ್ತು ಯಾವ್ದಂಗಾರೆ ಯಾವ ಗುರುತನ್ನ ನಿರಾಕರಿಸಿ ಯಾವ ಗುರುತನ್ನ ಹೊಂದ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇದ್ರ ಬಗ್ಗೆನೆ ನಮ್ಗೆ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಆಮೇಲೆ ಈ ಸುವಾರ್ತೆ ಯೋಗದ ಸುಗ್ಗಿ ಹೇಗ್ ನಡೀತದೆ, ಸುವಾರ್ತೆ ಯೋಗದ ಅಂತ್ಯ ಹೇಗಿರ್ತಾರೆ ಅಂದ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತು ಓದ್ಬೇಕಾದ್ರೆ ಯಾವ್ದಪ್ಪ ಓದ್ತೀನಿ ಅಂತಂದ್ರೆ ಪ್ರಕಟಣೆ 14ನೇ ಅಧ್ಯಾಯ ವಚನ 1-5 ಮಾತ್ರ ನಾವೇನ್ ಮಾಡೋದು ಇವತ್ತು ಇವತ್ತು ಕಾನ್ಸಂಟ್ರೇಷನ್ ಮಾಡೋದು. ಅದಕ್ಕೆ ಪ್ರಕಟಣೆ 14ನೇ ಅಧ್ಯಾಯ 1ನೇ ವಚನ ಓದನ.
ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ
ಸರಿ ನೋಡ್ಬೇಕ್ರೆ ಅಲ್ಲಿ ಏನಪ್ಪಾ ನೋಡ್ತಾರೆ 1ನೇ ವಚನದಲ್ಲಿ ಇಗೋ ಯಜ್ಞದ ಕುರಿಯಾದಾತನು ಅದರ ಸಿಯೋನ್ ಪರ್ವತದ ಮೇಲೆ ನಿಂತಿರೋದನ್ನ ನೋಡಿದ್ರು ಅಂತ ನೇಮ್ ಮಾಡ್ಕೊಳ್ತಿದ್ರ. ಸಂಗ್ರೆ ಅವರು ಸಂಗಡ 144,000 ಜನ ಅವರ ಹಣೆ ಮೇಲೆ ದೇವರ ಹೆಸರು ಬರ್ದಿರಂತ 144,000 ಜನ ನೋಡಿದ್ರು ಅಂತ. ಅಂದ್ರೆ ಇದು ಈ ಒಂದು ಏನ್ರಿ ಈ 144,000 ಜನ ಈ ಒಂದು ಏನ್ರಿ ಸಿಯೋನ್ ಪರ್ವತದ ಮೇಲೆ ಇರೋದು ಅಂದ್ರೆ ಏನು ಸಿಯೋನ್ ಪರ್ವತ ಏನು ನೋಡಿ ಇಲ್ಲ ನೋಡ್ತಿರ್ ಗೊತ್ತಾ, ಇದು ಇಸ್ರೇಲ್ ಅಲ್ಲಿ ಇರುವಂತ ಜಿಯೋನ್ ಪರ್ವತ. ಇಸ್ರೇಲ್ ಅಲ್ಲಿ ಜೆರುಸಲೇಮ್ ಅಂತಿದೆ, ಆ ಜೆರುಸಲೇಮ್ ನಲ್ಲಿ ಇರುವಂತ ಒಂದು ಪರ್ವತನೇ ಈ ತರ ಏನ್ರಿ ಮೌಂಟ್ ಜಯಾನ್ ಜಯಾನ್ ಪರ್ವತ ಅಂತ. ಹಳೆ ಕಾಲದಲ್ಲಿ ಏನ್ರಿ ಈ ತರ ಒಂದು ಪರ್ವತ ಏನಾಗಿತ್ತು ಅಲ್ಲಿರೋದು ನೋಡಿ ಕೆಳಗಡೆ ಇರೋದಲ್ಲ ಅದು ಫುಲ್ ಎಲ್ಲ ನೆಲ ಫುಲ್ ಭೂಮಿನೇ ಬಂದ್ಬಿಟ್ಟು ಜೆರುಸಲೇಮ್ದು ಭೂಮಿ. ಆ ಜೆರುಸಲೇಮ್ ಭೂಮಿಯಲ್ಲಿರುವಂತ ಒಂದು ಎತ್ತರವಾದಂತ ಒಂದು ಬೆಟ್ಟನೇ ಯಾವ್ದು ಅಂತಂದ್ರೆ ಜಿಯೋನ್ ಪರ್ವತ. ಈ ಪರ್ವತದ ಮೇಲೆ ಏನಪ್ಪಾ ಇತ್ತು ಅಂದ್ರೆ ದಾವಿದಿನ ಒಂದು ಕೋಟೆ ಇತ್ತು. ನೋಡಿ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೋಡ್ತೀವಿ ಗೊತ್ತಾ ಕೋಟೆ, ಇದು ಡೇವಿಡ್ ಫೋರ್ಟ್ರೆಸ್. ಈ ಫೋರ್ಟ್ರೆಸ್ ಒಳಗಡೆನೆ ಅವನು ತನ್ನ ಒಂದು ಎಂತರೆ ಒಂದು ಅರಮನೆ ಇಟ್ಕೊಂಡು ಅಲ್ಲಿಂದ ಏನ್ ಮಾಡ್ತಾ ಇದ್ದ ಅವನು ಅವನು ಆಡಳಿತ ಏನ್ ಮಾಡ್ತಾ ಇದ್ದ ಅವನು ಮಾಡ್ತಾ ಇದ್ದ ಅಲ್ವರ. ಅದಕ್ಕೆ ಕೆಲವು ವಚನಗಳು ಓದನ. 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 2ನೇ ವಚನ. ಅಮೃತ ಓದ್ತೀಯ 2 Chronicles 5:2?
ಓದ್ತೀನಿ ಬ್ರದರ್.
ಹೌದಮ್ಮ 2 Chronicles 5:2 2ನೇ ಪೂರ್ವಕಾಲ ವೃತ್ತಾಂತ 5:2.
ಆದರೆ ಯೆಹೂದನು ಎಲ್ಲ ಸಹೋದರರಲ್ಲಿ ಪ್ರಬಲನಾದ
2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 2ನೇ ವಚನ.
ಅನಂತರ ಸೊಲೋಮನನು ಸಿಸ್ಟರ್ ಅಲ್ಲಿಂದ
ಕರೆಕ್ಟ್
ಓದಿ. ಅನಂತರ ಸೊಲೋಮನನು ದಾವೀದ ನಗರವಾದ ಚಿಯೋನಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಮೇಲೆ ತರುವುದಕ್ಕಾಗಿ ಇಸ್ರೇಲರ ಹಿರಿಯರು ಕುಲಾಧಿಪತಿಗಳು ಇವರೇ ಮೊದಲಾದ ಎಲ್ಲಾ ಇಸ್ರೇಲ್ ಪ್ರಧಾನ ಪುರುಷರನ್ನು ಯೆರೂಸಲೇಮಿಗೆ ಕರೆಸಿಕೊಂಡನು.
ಏನ್ ಹೇಳ್ತಾರೆ ದಾವೀದ ನಗರವಾದಂತ ಜಿಯೋನ್ ಅಂತ ಹೇಳ್ತಾರೆ. ದಾವೀದ್ ತನ್ನ ನಗರ ತನ್ನ ಒಂದು ಆಡಳಿತನ ಇಟ್ಟಿದ್ದು ಎಲ್ಲಿ ಅಂತಂದ್ರೆ ಇಜಿಯೋನು ಪರ್ವತದ ಮೇಲೆ. ಇಲ್ಲಿಂದ ಏನ್ ಮಾಡ್ತಾರೆ ತನ್ನ ಆಡಳಿತ ಏನ್ ಮಾಡ್ತಾ ಇದ್ರು ಅವರು ನಡೆಸ್ತಾ ಇದ್ರು ಅಲ್ರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಇದು ದಾವಿದನ ರಾಜ್ಯನ ಒಂದು ನಗರ, ದೇವರು ಅಭಿಷೇಕ ಮಾಡಿದಂತ ಒಂದು ರಾಜ ಇರೋಂತ ನಗರ ಅಂತ ಅಂದ್ಬಿಟ್ಟು ಬೈಬಲ್ ಕೂಡ ಹೇಳ್ತಾರೆ. ಅದು ಎಲ್ಲಿ ಅಂತಂದ್ರೆ ಕೀರ್ತನೆ 2:6
ಕೋಪಾವೇಶದಿಂದ ಅವರನ್ನು ಬಳಬಳಗೊಳಿಸುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ,
ತಾನು ಅಭಿಷೇಕಿಸಿದಂತ ಒಬ್ಬ ರಾಜನನ್ನು ಸಿಯೋನ್ ಪರ್ವತದಲ್ಲಿ ಏನ್ ಮಾಡಿದ ದೇವರು ಅಲ್ಲಿ ನೇಮಿಸಿದರೆ ಅಂತಂತ ಹೇಳ್ತಾರಲ್ಲ. ಅಂದ್ರೆ ದೇವರು ತನ್ನ ಒಂದು ಏನಂತಾರೆ ಆದುಕೊಂಡಂತ ರಾಜ ಆದಂತ ದಾವಿದನ್ನ ಯಾವ ಪರ್ವತದ ಮೇಲೆ ನೇಮಿಸಿದ್ರು ಅಂತ ನೋಡ್ಬೇಕಾರೆ ಸಿಯೋನ್ ಪರ್ವತದ ಮೇಲೆ ಮಾಡಿದ್ರು, ಅಲ್ಲಿ ನೇಮಿಸಿದ್ರು. ಅದರ ಅಂದ್ರೆ ಸಿಯೋನ್ ಪರ್ವತದಿಂದ ರಾಜ ಏನ್ ಮಾಡ್ತಾ ಇದ್ದ, ಆಳ್ವಿಕೆ ಮಾಡ್ತಾ ಇದ್ದ. ಕೆಳಗಡೆ ಯಾರಪ್ಪ ಇದ್ರು ಅಂತಂದ್ರೆ ಎಲ್ಲ ಎರಸುಮಿತ ಎಲ್ಲ ಪ್ರಜೆಗಳೇನಾಗಿದ್ರು ಇದ್ರು. ಅಂದ್ರೆ ರಾಜ ಬಂದ್ಬಿಟ್ಟು ಒಂದು ಪರ್ವತದ ಮೇಲೆ ಕೂತ್ಕೊಂಡು ಆಳ್ವಿಕೆ ಮಾಡ್ತಿದ್ದ. ಅವರು ಕೆಳಗಡೆ ಎಲ್ಲಾ ಪ್ರಜೆಗಳೇನಾಗಿದ್ರು ಅಲ್ಲಿ ಇರ್ತಾ ಇದ್ರು. ಇದು ಬಂದ್ಬಿಟ್ಟು ದಾವಿದಿನ ಅಡ್ಮಿನಿಸ್ಟ್ರೇಷನ್. ನಮಗೆ ಚೆನ್ನಾಗ್ ಗೊತ್ತು ದಾವಿದಿನ ಒಂದು ರಾಜ್ಯಾಡಳಿತ ಹೆಂಗಿರ್ತಂದ್ರೆ ಯುಗ ಯುಗಾಂತರವಾಗೂ ಶಾಶ್ವತವಾಗಿರಂತ ಆಡಳಿತ ಅಂತ ನಮ್ಮ ಬೈಬಲ್ ಓದ್ತೀರಿ. ಆಮೇಲೆ ಯೇಸು ಕ್ರಿಸ್ತನ ಆಡಳಿತ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಏನ್ರಿ, ಯೇಸು ಕ್ರಿಸ್ತ ಬಂದ್ಬಿಟ್ಟು ಯಾರ ಒಂದು ಸಿಂಹಾಸನ ಕೂತ್ಕೊಂತ ಅಂತಂದ್ರೆ ದಾವಿದಿನ ಸಿಂಹಾಸನ ಅಂತ ನೋಡ್ತೀವಲ್ವ. ನೋಡ್ಬೇಕಾರೆ ಗಾಡ್ ಶಾಲ್ ಎಸ್ಟಾಬ್ಲಿಷ್ ದ ಕಿಂಗ್ಡಮ್ ಆಫ್ ಡೇವಿಡ್ ಅಂತ ನಾವ್ ಏನ್ ಮಾಡ್ತೀವಿ ನೋಡಿ. ಅಂದ್ರೆ ದಾವಿದಿನ ರಾಜ್ಯಾಡಳಿತಕ್ಕೆ ಏನ್ ಮಾಡ್ತಾರೆ ತುಂಬಾ ಮುಖ್ಯತ್ವ ಕೊಡ್ತಾರೆ. ಅಂದ್ರೆ ಏನಿದು ಅಂತ ನೋಡ್ಬೇಕ್ರೆ ಇದು ಆತ್ಮಿಕ ಅರ್ಥ ಏನಪ್ಪ ಅಂತಂದ್ರೆ ಏನ್ರಿ, ಫ್ಯೂಚರ್ ಬರಂತ ಒಂದು ದೇವರ ರಾಜ್ಯ ಎಲ್ಲಪ್ಪ ಸ್ಥಾಪನೆ ಆಗ್ತಾರೆ ಅಂತಂದ್ರೆ ಈ ಸಿಯೋನ್ ಪರ್ವತದ ಮೇಲೆ ಏನಾಗದು ಅಲ್ಲಿ ಸ್ಥಾಪನೆ ಆಗೋದಕ್ಕೆ ಏನಾಗಿದೆ ಒಂದು ಸೂಚನೆ ಆಗಿದೆ. ನೋಡಿ ಬೆಟ್ಟ ನೋಡ್ತೀರಿ ಗೊತ್ತಾ, ಇದು ಕ್ಲಿಯರ್ ಪಿಕ್ಚರ್. ಈ ತರ ಈ ಒಂದು ಪರ್ವತದ ಮೇಲೆ ಏನ್ತಾರೆ ದಾವಿದನ ಒಂದು ಏನ್ತಾರೆ ಆಸ್ಥಾನ ಇತ್ತು. ಅಲ್ಲಿಂದ ಏನ್ ಮಾಡ್ತಾ ಇದ್ದ ಅವನು ಆಡಳಿತ ಮಾಡ್ತಾ. ಅಂದ್ರೆ ಇದು ಆತ್ಮಿಕ ಅರ್ಥ ಏನಪ್ಪ ಅಂದ್ರೆ ಈ ಸಿಯೋನ್ ಪರ್ವತ ಅಂದ್ರೆ ಯಾರಪ್ಪ ಅಂತಂದ್ರೆ ಏನ್ರಿ, ದೇವರು ಆದುಕೊಂಡಂತ ದೇವರ ಮಕ್ಕಳು ಯಾರದು ಏನ್ರಿ, ದ ಇನ್ವಿಸಿಬಲ್ ಏನ್ರಿ, ಮೇಲೆ ಉನ್ನತವಾದ ಸ್ಥಳದಿಂದ ಮೇಲೆಯಿಂದ ಆಡಳಿತ ಮಾಡಂತ ಒಂದು ಚೊಚ್ಚಲ ಮಕ್ಕಳು ಅಂತ ಸಭೆಗೆ ಏನಾಗಿದೆ ಇದು ಇದು ಸೂಚನೆ ಆಗಿದೆ ಅಲ್ವರ. ಅದಕ್ಕೆ ಓದ ವಚನ ಓದ ನೋಡಿಂತೀನಿ, ಹೀಬ್ರೂಸ್ 12:22-23, ಹಿಬ್ರಿಯರು 12:22-23.
ಆದರೆ ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡವರ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳಿಗೂ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೆಬೆಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ.
ನೋಡ್ರ ಏನ್ ಹೇಳ್ತಾರೆ, ಪರಲೋಕದಲ್ಲಿ ಬರೆಸಲ್ಪಟ್ಟಂತ ಚೊಚ್ಚಲ ಮಕ್ಕಳ ಸಭೆಗೂ ಅಂತ ನೋಡ್ತಿದಾರ. ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಸಿಯೋನ್ ಪರ್ವತಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾರೆ. ಏನಪ್ಪ ಸಿಯೋನ್ ಪರ್ವತ ಅಂತಂದ್ರೆ ಪರಲೋಕದಲ್ಲಿ ಬರೆಸಲ್ಪಟ್ಟಂತ ಚೊಚ್ಚಲ ಮಕ್ಕಳ ಸಭೆಗೂ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ. ಅಂದ್ರೆ ಸಿಯೋನ್ ಪರ್ವತ ಅಂದ್ರೆ ಬೈಬಲ್ ನಲ್ಲಿ ದೇವರು ಆದುಕೊಂಡಂತ ಒಂದು ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಏನಕ್ಕೆ ದೇವರು ಒಂದು ಸಭೆಗೆ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ನಾನು ಅವಾಗ ಹೇಳಿದಂತೆ ದಾವಿದು ಏನ್ತಾರೆ ಮೇಲೆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಕೆಳಗಡೆ ಅಂತ ಎಲ್ಲಾ ಪ್ರಜೆಗಳ ಮೇಲೆ ಇಡ್ತಾ ಇದ್ದ ಅವನು ಅವನ ಆಡಳಿತ ನಡೆಸ್ತಾ ಇದ್ದ. ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕ್ರಿಸ್ತು ಅದರ ಅವರು 2ನೇ ಬರುವಿಕೆಯಲ್ಲಿ ಬಂದು ತನ್ನ ಆಡಳಿತನ ಎಲ್ಲಪ್ಪ ನಡೆಸ್ತಾರೆ ಅಂತಂದ್ರೆ ಕಣ್ಣು ಕಾಣಿಸಿದಂತ ಒಂದು ಆಳ್ವಿಕೆ ಸ್ಥಳದಿಂದ ಉನ್ನತವಾದ ಎತ್ತರವಾದ ಸ್ಥಳದಿಂದ ತನ್ನ ಆಡಳಿತ ನಡೆಸ್ತಾರೆ. ಯಾರ ಮೇಲೆ ನಡೆಸ್ತಾರೆ ಅಂದ್ರೆ ಕೆಳಗಡೆ ಭೂಲೋಕದಲ್ಲಿಂತ ಎಲ್ಲಾ ಜನಗಳ ಮೇಲೆ ಏನ್ ಮಾಡ್ತಾರೆ ಅವರು ತನ್ನ ಆಡಳಿತನ ಏನ್ ಮಾಡ್ತಾರೆ ಅವ್ರು ನಡೆಸ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ದೇವರಾಜ ಭೂಲೋಕದ ಸ್ಥಾಪನೆ ಆಗಂತ ವಿಚಾರ ಹೇಳ್ಬೇಕ್ರೆ ಏನಪ್ಪ ಹೇಳ್ತಾರೆ ಅಂದ್ರೆ ದೇವರಾಜ ಭೂಲೋಕದ ಸ್ಥಾಪನೆ ಆಗಿದ್ಮೇಲೆ ಎಲ್ಲಾ ಲೋಕದ ಜನಗಳು ಪ್ರವಾದಂತೆ ದೇವರಾಜ ಕಡೆಗೆ ಬರ್ತಾರಂತೆ. ಬರ್ಬೇಕಾದ್ರೆ ಅವಾಗ ನ್ಯಾಯ ಪ್ರಮಾಣ ದೇವರಿಂದ ಬರುವಂತ ಆಜ್ಞೆಗಳು ಎಲ್ಲಿಂದ ಎಲ್ಲಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಸತ್ಯವೇದ ಹೇಳ್ತಾರೆ ಅಂದ್ರೆ ಜಿಯೋನಿಂದ ಯೆರೂಸಲೇಮಿಗೆ ಬರ್ತದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ನೋಡಿ ಓದನ ಯೆಶಾಯ 2:2 ಏಳು ಮತ್ತೆ ಮೂರು, ಐಸಯ ಸೆಕೆಂಡ್ ಚಾಪ್ಟರ್ ವರ್ಸ್ ಟೂ ಅಂಡ್ ತ್ರೀ.
ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು.
ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ನೋಡಿ, ಇವೆಲ್ಲ ಎಷ್ಟು ಚೆನ್ನಾಗಿದೆ, ಎಲ್ಲ ಸಿಂಬಾಲಿಕ್ ಲ್ಯಾಂಗ್ವೇಜ್. ಇದನ್ನೆಲ್ಲ ಪದಗಳನ್ನ ಹಾಕಿ ಡಿಕೋಡ್ ಮಾಡ್ತಾ ಹೋದ್ರೆ ಬ್ಯೂಟಿಫುಲ್ ಆಗಿ ನಮ್ಗೆ ಅರ್ಥ ಆಗ್ತದೆ. ಹೆಂಗ್ ಓದ್ಬೇಕು ಬೈಬಲು, ನಮ್ಮ ಬಸವರಾಜ್ ಅವ್ರು ಮಾಡಿದ್ಲ, ಒಂದ್ ಕೋಡ್ ಲಿಸ್ಟ್ ತಗೊಳಿಂತೀನಿ, ಅದ್ರಲ್ಲಿ ಎಷ್ಟು ಜನ ಬರ್ತಾಳಿ ಅದ್ರ ಏನ್ ಹೇಳ್ತಾರೆ, ಅಂತ್ಯಕಾಲದಲ್ಲಿ ದೇವರಾಜ ಬುಲೋಕದ ಸ್ಥಾಪನೆ ಆಗದ ಯಾವ ಕಾಲದಲ್ಲಿ ಏನ್ರಿ, ಅಂತ್ಯಕಾಲದಲ್ಲಿ, ಯುಗದ ಅಂತ್ಯದಲ್ಲೇ ದೇವರಾಜ ಏನಾಗೋದು ಸ್ಥಾಪನೆ ಆಗದ. ಯಾಕೆ ಅಂತಂದ್ರೆ ಏನ್ರಿ, ಸುವಾರ್ಥ ಯುಗದ ಅಂತ್ಯ ಆಗೋದಿಕ್ಕೋ, ದೇವರಾಜ್ಯ ಎಂದ ಕ್ರಿಸ್ತನ ಸಾವಿರಷ ಆಳ್ವಿಕೆ ಆಡಳಿತ ಶುರು ಆಗೋದಿಕ್ಕೋ, ಎರಡು ಏನ್ರಿ ಕೋಇನ್ಸೈಡ್ ಆಗಂತದ್ದು, ಓವರ್ಲ್ಯಾಪ್ ಆಗಂತ ಪೀರಿಯಡ್ ಅಲ್ವರ. ಅದಕ್ಕೆ ಇದು ಅಂತ್ಯಕಾಲ, ಅದೇ ತರ ನೂತನ ಒಂದು ಯುಗಕ್ಕೆನ್ರಿ ಆರಂಭ ಕಾಲನು ಕೂಡ. ಅದಕ್ಕೆ ಹೇಳ್ತಾರೆ ಅಂತ್ಯಕಾಲದಲ್ಲಿ ದೇವರು ತನ್ನ ರಾಜ್ಯವನ್ನು ಎಲ್ಲಿ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ, ಭೂಲೋಕ ಸ್ಥಾಪನೆ ಮಾಡ್ತಾರೆ. ಅದರ ಅದಕ್ಕೆ ಅದು ಯಾವ ರಾಜ್ಯ ಅಂತಂದ್ರು ಏನ್ರಿ, ಯಹೋವನ ಮಂದಿರದ ಬೆಟ್ಟವು. ಯಹೋವನ ಮಂದಿರ ಅಂತಂದ್ರೆ ಯಹೋವನ ಆಲಯ. ನೀವ್ ಹೇಳ್ರಿ ಯಹೋವನ ಆಲಯ ಯಾರೋ, ವೆರಿ ಗುಡ್. ಸಭೆ ಅಂದ್ರೆ ಯಾರೋ, ವೆರಿ ಗುಡ್ ಅದರ. ನೆಕ್ಸ್ಟ್ ಟೈಮ್ ಸಭೆ ಅಂತಂದ್ರೆ ಕೇಳ್ಬೇಕಾದ್ರೆ ನಾವೇ ಅಂತ ಹೇಳ್ಬೇಕು ಅಲ್ವರ. ಅದ್ಗೆ ಯಾರಂತ ಸಭೆ ಚಿಕ್ಕಂಡಾಗಂತ ನಾವೇ. ಅದ್ರ ಹಂಗಿರ್ಬೇಕ್ರೆ ಯಾರು ಅಂತ ನೋಡ್ಬೇಕ್ರೆ, ಲ್ಯಾಕ್ ಅಂಡ್ 44,000 ದೇವರ ಸಭೆಯ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗದ್ ಯಾವಾಗ ಅಂದ್ರೆ ಅಂತ್ಯಕಾಲದಲ್ಲಿ. ಅದರ ಏನ್ರಿ ಯಹೋವನ ಏನ್ರ ಮಂದಿರದ ಬೆಟ್ಟವು, ಬೆಟ್ಟ ಏನ್ರಿ ರಾಜ್ಯವು, ಅದೇನಾಗ್ತದಂತೆ ಗುಡ್ಡ ಬೆಡ್ಡಗಳಿಗಿಂತ ಉನ್ನತರವಾಗಿ ಬೆಳೆದು ನಿಂತ್ಕೊಂತದೆ. ದಾನಿಯಲ್ಲಿ ಎರಡನೇ ಅಧ್ಯಾಯ 44ನೇ ವಚನ ಏನ್ ನೋಡ್ತೀರಿ, ಕಲ್ಲು ಬಂದು ಒಡೀತು, ಪುಡಿ ಪುಡಿ ಮಾಡ್ತು, ನಿಧಾನವಾಗಿ ಬೆಳೀತು. ದೇವರಾಜ್ಯ ಭೂಲೋಕದಲ್ಲಿ ಅಂತ್ಯಕಾಲದ ಸ್ಥಾಪನೆ ಆಗ್ತದೆ, ಬೆಳೆಯೋದು ಇಟ್ ಈಸ್ ಎ ಸ್ಲೋ ಪ್ರೊಸೆಸ್. ಒಂದೇ ಸಲ ಕಣ್ಣು ಮುಚ್ಚಿ ಬಿಡೋದಕ್ಕೆ ಟಕ್ಕಂತ ಏನಾಗ್ಬಿಡುತ್ತೆ, ದೇವರಾಜ್ಯ ಒಂದು ದೊಡ್ಡ ಬೆಟ್ಟವಾಗಿ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ, ಇದು ನಿಧಾನವಾಗಿ ಬೆಳೆಯೋದು. ಅದಕ್ಕೆ ಹೇಳ್ತಾರೆ ಎಲ್ಲಾ ಬೆಟ್ಟ ಗುಡ್ಡಗಳು ಅಂತಂದ್ರೆ ಎಲ್ಲಾ ರಾಜ್ಯಗಳಿಗಿಂತ ದೊಡ್ಡದಾಗೆ ಆಗುವಂತ ಒಂದು ರಾಜ್ಯ. ಯಾವ ರಾಜ್ಯ ಅಂತಂದ್ರೆ ಯೇಸು ಕ್ರಿಸ್ತನ ಮತ್ತೆ ಸಭೆಯ ಒಂದು ರಾಜ್ಯ. ಎಲ್ಲವನ್ನು ಧ್ವಂಸ ಮಾಡ್ತಿರೋದು, ಇಟ್ ಈಸ್ ಎ ಸ್ಲೋ ಪ್ರೊಸೆಸ್. ಇವಾಗ ಅದಕ್ಕೆ ಆಡಿ ಆ ಕ್ರಮ ಏನಾಗ್ಬಿಡ್ತು, ಶುರು ಆಗ್ಬಿಡ್ತು. ಅದರ ಯಾಕೆ ಅಮೆರಿಕ ವರ್ಲ್ಡ್ ಸೂಪರ್ ಪವರ್ ಆಗಿತ್ತು, ಇವಾಗ ಏನಾಗ್ಬಿಡ್ತು ಸೂಪರ್ ಡೂಪರ್ ಪಾಪರ್ ಆಗ್ಬಿಡ್ತು. ಯಾಕೆ ಅಂತಂದ್ರೆ ಅಮೆರಿಕ 10 ವರ್ಷ ಅಫ್ಘಾನಿಸ್ತಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಏನಾಗಿಲ್ಲ, ಲಾಭ ಬಂದಿಲ್ಲ. ಇನ್ ಮುಂದಕ್ಕೆ ಇನ್ವೆಸ್ಟ್ ಮಾಡಂತ ತಾಕತ್ತು ಯಾರಿಗಿಲ್ಲ. ಇವಾಗ ಬೆಟ್ಟ ಏನಾಗ್ತಾ ಇದೆ, ಮೇಣದ ಬತ್ತಿ ತರ ಕರಗ್ತಾ ಇದೆ, ಸಮುದ್ರದೊಳಗೆ ಮುಳುಗೋಗ್ತಾ ಇದೆ. ಯೇಸು ಕ್ರಿಸ್ತ ಅಂತಂದ್ರು ಸಭೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಬೆಟ್ಟ ಎಲ್ಲಿಗೆ ಹೋಗ್ತದೆ, ಸಮುದ್ರ ಮುಳುಗೋಗ್ತದೆ. ಬೆಟ್ಟ ಅಂದ್ರೆ ರಾಜ್ಯಗಳು, ಸಮುದ್ರ ಅಂದ್ರೆ ಲೋಕದ ಜನಾಂಗ, ಲೋಕ ಜನ ಸಮೂಹದಲ್ಲಿ ಎಲ್ಲಾ ರಾಜ್ಯಗಳು ಏನಾಗ್ತದೆ ಇವತ್ತು ಮುಳುಗೋಗ್ತಾ ಇದೆ. ಎಲ್ಲಾ ಪವರ್ಫುಲ್ ನೇಷನ್ಸ್ಗೆ ಪವರ್ನ ವೀಕ್ ಮಾಡೋದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಹೊಡಿತಾರೆ ಹೊಡಿತಾರೆ. ಏನ್ ಹೊಡಿತಾರೆ ಅಂದ್ರೆ ಒಂದಲ್ಲ ಒಂದ್ ಏಟ್ ಏನ್ ಮಾಡ್ತಾರೆ, ಅದು ಕೊಡ್ತಾನೆ, ಅದು ಒಂದ್ ಮೇಲೆ ಒಂದು, ಒಂದ್ ಮೇಲೆ ಒಂದು, ಏನು ಏಟು ಕೊಡ್ತಾನವ್ರೆ. ಅದ್ ಹೇಳಿದ್ರು ಯಹೋವನ ಏನ್ರಿ ಆಲಯದ ಬೆಟ್ಟವು. ಆಮೇಲೆ ಮುಂದಕ್ಕೆ ಹೋದ ಇಷ್ಟ್ರಿ ನೋಡೋಣ.
ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು.
ಹೆಂಗ್ ಬರ್ತಾರಂತೆ, ಆಗ ಏನ್ರಿ ಇದೆಲ್ಲ ಫುಲ್ ಸ್ಥಾಪನೆ ಆಗಿದ್ಮೇಲೆ ಆಗ ಸಕಲ ದೇಶದವರು, ಯಾರು ಸಕಲ ದೇಶದವರು, ಸತ್ತೋಗಿರೋರು, ಪುನರ್ತನ ಆಗಿ ಬರೋರು, ಜೀವಂತವಾಗಿರೋರು ಎಲ್ಲರು ಈ ಒಂದು ದೇವರಾಜ್ಯಕ್ಕೆ ಹೆಂಗ ಹೋಗ್ತಾರಂತೆ, ಪ್ರವಾಹದಂತೆ. ಎಲ್ಲರೂ ನಿಧಾನವಾಗಿ ಬರಲ್ಲ, ಅಯ್ಯೋ ಹೋಗೋಣ ಪಾಪ ನಾಳೆ ಹೋಗೋಣ ನಾಳೆ ಹೋಗೋಣ, ಇಲ್ಲ ಹೆಂಗ್ ಬರ್ತಾರಂತೆ ಪ್ರವಾಹದಂತೆ. ಅದಕ್ಕೆ ಹೇಳ್ತಾರಲ್ಲ ಒಬ್ರು ಯಹೂದ್ಯರ ಸರ್ಗನ್ ಇಟ್ಕೊಂಡು ಏನ್ ಮಾಡ್ತಾರೆ, ನಾವು ನಿಮ್ ಸಂಗಡ ಬರ್ತೀರಿ, ದೇವ್ರು ನಿಮ್ ಸಂಗಡ ಇದೆ ಅಂತ ನಾವು ಕೇಳಿದಿರಿ ಅಂತ ಹೇಳ್ತಾರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಹೆಂಗ್ ಬರ್ತಾರೆ ಪ್ರವಾಹದಂತೆ. ಎಲ್ಲಾ ಕಡೆ ಕಷ್ಟ ಸಂಕಟ ತೊಂದರೆಗಳು ಇರ್ಬೇಕ್ರೆ ಜನಗಳು ಯಾರು ನೋಡ್ಕೊಂಡು ಹೋಗ್ತಾರೆ, ವ್ಯವಸ್ಥೆ ಮಾಡ್ತೀನಿ. ಅದ್ರ ಇವತ್ತು ಅಫ್ಘಾನಿಸ್ತಾನ ಅಲ್ಲಿ ಟ್ರಬಲ್ ಆಗಿರೋದ್ರಿಂದ ಎಲ್ಲ ಅಫ್ಘಾನಿಸ್ ಅಲ್ಲಿ ಅಫ್ಘಾನಿಸ್ತಾನ ಬಿಟ್ಟು ಎಲ್ಗೋಬೇಕು ಅಂತಿದ್ದಾರೆ, ಬೇರೆ ದೇಶಕ್ಕೆ. ಏನು ಎಲ್ಲ ಬಿಟ್ಬಿಟ್ರಿ, ಆಸ್ತಿ ಗೀಸ್ತಿ ಎಲ್ಲ ಬಿಟ್ಬಿಟ್ರು, ಬರೀ ಕೈನಲ್ಲಿ ಹೋಗೋದಕ್ಕೆ ಸಿದ್ಧವಾಗಿದೆ. ಯಾಕೋತಾ, ಪ್ರಾಣ ಉಳಿದ್ರೆ ಸಾಕು ಅಂತ. ಅಫ್ಘಾನಿಸ್ತಾನದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಿನಿಸ್ಟರ್ ಇಂಗ್ಲೆಂಡ್ ಅಲ್ಲಿ ಹೋಗ್ಬಿಟ್ಟು ಏನ್ ಕೆಲಸ ಮಾಡ್ತಾ ಇದ್ರು ಗೊತ್ತಾ, ಸಪ್ಲೈಯರ್ ಕೆಲಸ. ಏನ್ರಿ ಫುಡ್ ಪ್ಯಾಕೆಟ್, ಈ ಜೊಮ್ಯಾಟೊ ಅಂತ ಈ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ, ಆ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ರೆ ವ್ಯವಸ್ಥೆ ಮಾಡಿ. ಯಾಕೆ ಗೊತ್ತಾ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ವಾಸ ಮಾಡೋದಕ್ಕಿಂತ ಇಲ್ಲಿ ನೆಮ್ಮದಿಯಾಗಿ ವಾಚ್ಮನ್ ಕೆಲಸ ಮಾಡೋದು ಬಿಟ್ಟು ಅಂತ ಹೇಳ್ತಾರೆ. ಇದೇ ದೇವರಾಜ್ಯದಲ್ಲಿ ಆಗಂತ ಒಂದು ಸನ್ನಿವೇಶ. ಎಲ್ಲಾ ರಾಜ್ಯದಲ್ಲಿ ಕಷ್ಟ ಸಂಕಟಗಳು ಬರ್ಬೇಕ್ರೆ ಜನಗಳು ಪ್ರವಾಹದಂತೆ ಯಾರ ಕಡೆ ತಿರುಗೋಡ್ತಾರೆ, ದೇವ್ರ ಕಡೆ ತಿರ್ಗೋಡ್ತಾರೆ. ಎಲ್ಲ ಏನ್ರಿ ಎಲ್ಲಿ ಪ್ಲೇನ್ ಹಂಗೆ ಎತ್ಕೊಂಡ್ಬಿಟ್ರು, ಹಾ ಏನೋ ಬಿ ಟಿ ಎಸ್ ಬಸ್ ತರ ಪ್ಲೇನ್ ಹಂಗೆ ಕುತ್ಕೊಂಡು ಹೋಗ್ಬಿಟ್ರೆ ಹೋಗ್ಬಿಡ್ತೀರಿ ಪರ್ಲಕ್ಕೆ, ಐ ಮೀನ್ ಎಸ್ಕೇಪ್ ಆಗೋತಿ ಅಫ್ಘಾನಿಸ್ತಾನದಿಂದ. ಈ ತರ ದೇವ್ರ ರಾಜ್ಯದಲ್ಲಿ ಬರ್ಬೇಕು ಹೆಂಗ್ ಬರ್ತಾರೆ ಪ್ರವಾದಂತೆ, ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ನುಗ್ಗಿ ಏನ್ ಮಾಡ್ತಾರೆ ಸಮಾಧಾನ ಹುಡುಕ್ತಾ ಬರ್ತಾರಂತೆ. ಅವಾಗ ಏನಾಗ್ತದೆ, ಹಾ
ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ ಯಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು.
ಎಲ್ಲಿ ಹೋಗೋಣ, ಯಾಕೋಬಿನ ದೇವರ ಮಂದಿರಕ್ಕೆ ಹೋಗೋಣ. ದೇವರ ಆತ್ಕೊಂಡಂತ ಒಂದು ಚಿಕ್ಕಂಡಿದೆ ಸಭೆ, ಅವ್ರ ಹತ್ರಕ್ಕೆ ಹೋಗೋಣ. ಅವ್ರು ನಮ್ಗೆ ಏನ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಯಾಕಂದ್ರೆ ಏನ್ ಹೇಳ್ತಾರೆ ಮುಂದಕ್ಕೆ, ಸಿಯೋನಿಂದ
ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ, ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಯಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಸಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು.
ಯಾಕಂದ್ರೆ ಏನ್ರಿ, ಸಿಯೋನಿಂದ ಧರ್ಮೋಪದೇಶವು, ಮೌಂಟ್ ಜಯನ್ ಚಿಕ್ಕ ಇಂಡೋ ಅವರಿಂದ ಏನ್ ಹೊರಡ್ತಾರಂತೆ, ಧರ್ಮೋಪದೇಶ. ದೇವರ ವಾಕ್ಯ ಹೊರಡದೆ ಎಲ್ಲಿನಂತೆ, ಚಿಕ್ಕ ಹಿಂಡಿಂದ. ಅಂದ್ರೆ ಚಿಕ್ಕ ಹಿಂಡ್ ಹೆಂಗಿರ್ಬೇಕು, ಆ ಧರ್ಮೋಪದೇಶ ಹೊಡ್ತಾರೆ ಅಂದ್ರೆ ಅವ್ರ ಹೆಂಗಿರ್ಬೇಕು, ಅವ್ರ ಧರ್ಮವ ನೀತಿ ನ್ಯಾಯನ ಕೈಗೊಳ್ಳಂತ ಮಕ್ಕಳುಗಳೇನಾಗಿರ್ಬೇಕು ಅವ್ರಿರ್ಬೇಕು. ಅದನ್ನೇ ಇವತ್ತು ಓದನಂತೀನಿ, ಐದನೇ ವಚನದವರೆಗೂ ಇದನ್ನೇ ಹೇಳೋದು. ಅದ್ ನೋಡ್ಬೇಕ್ರೆ, ಯಾಕಂದ್ರೆ ಜೀವನಿಂದ ಧರ್ಮೋಪದೇಶವು ಯೆರೂಸಲೇಮಿನ ಏನಾಗ್ತಂತೆ, ದೇವರ ವಾಕ್ಯವು ಅಲ್ರ. ಅಲ್ಲಿಂದ ಹೊರಡೋದ್ರಿಂದ ಎಂತಾರೆ, ಪರಲೋಕದ ಇನ್ವಿಸಿಬಲ್ ಕಿಂಗ್ಡಮ್ ಇಂದ ವಿಸಿಬಲ್ ಕಿಂಗ್ಡಮ್ಗೆ ಏನಾಗ್ತಾರೆ ಇನ್ಸ್ಟ್ರಕ್ಷನ್ಸ್ ಬರೋದಿಂದ ಎಂತಾರೆ, ಮೌಂಟ್ ಜಯನ್ನ ಚಿಕ್ಕ ಇಂಡು ಕಣ್ಣು ಕಾಣಿಸಿದ ದೇವರಾಜ್ಯ ಸ್ಥಾಪನೆ ಆಗಂತ ದೇವರಾಜ್ಯದ ಭಾಗಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಅದರ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಈ ಒಂದು ಚಿಕ್ಕ ಇಂಡೋ ಏನ್ರಿ, 144,000 ಜನ ಏನ್ರಿ ತನ್ನ ಹಣೆ ಮೇಲೆ ಏನಂತ ಇತ್ತಂತ ಅವ್ರಿಗೆ, ಏನಂತ ಓದ್ರಿ ಪ್ರಕಟಣೆ 14:1 ಆ ತಲೆ ಮೇಲೆ ಇತ್ತಂತೆ,
ಮಗನ ಹೆಸರು ಮತ್ತು ತಂದೆಯ ದೇವರ ಹೆಸರು.
ಓದಿ ಇನ್ನೊಂದ್ಸತಿ ನೋಡೋಣ, ಪ್ರಕಟಣೆ 14:1.
ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು.
ನೋಡ್ರ, ಆತನ ತಲೆಯ ಮೇಲೆ ಆತನ ತಂದೆ ಹೆಸರು, ಮಗನ ಹೆಸರಂತೆ ಬರೆಯಲ್ಪಟ್ಟಿತ್ತು ಅಲ್ರ. ಹಂಗಾದ್ರೆ ಇಲ್ಲಿ ಮುದ್ರೆ ಇಲ್ಲ, ಬರೀ ಮುದ್ರೆ ಬಗ್ಗೆ ಏನ್ ಮಾಡಿಲ್ಲ ಅಲ್ಲಿ ಕೊಡ್ಲಿಲ್ಲ ಅದರ. ಅದಕ್ಕೆ ನೋಡ್ಬೇಕ್ರೆ ಏನಪ್ಪ ದೇವ್ರು ನೋಡ್ತಾರದು, ಮುದ್ರೆ ನೋಡ್ತಾ ಇಲ್ಲ, ನೇಮ್ ಬರ್ದಿರ್ಬೇಕಂತೆ ಹೆಸರು. ಹಂಗ ದೇವ್ರ ಮಕ್ಳಿಗೆ ಇರೋಂತ ಮುದ್ರೆ ಯಾವುದು ಅದರ, ದೇವ್ರು ಫಸ್ಟ್ ಫಸ್ಟ್ ಕಾನ್ಸಕ್ರೇಷನ್ ಮಾಡ್ಬೇಕ ನಮ್ಗೆ ಏನ್ ಮಾಡ್ತಾರೆ ಮುದ್ರೆ ಹಾಕ್ತಾರೆ. ಯಾವ್ದಿಂದ ಮುದ್ರೆ ಹಾಕ್ತಾರೆ, ಪವಿತ್ರಾತ್ಮದಿಂದ ನಮ್ಗೆ ಏನ್ ಮಾಡ್ತಾರೆ ಮುದ್ರೆ ಹಾಕ್ತಾರೆ. ವೆರಿ ಗುಡ್, ಓದಿ ಇಂತೀನಿ 2 Corinthians 1:22. 2 Corinthians 1:22.
ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ.
ಮುದ್ರೆ ಹಾಕಿ ನಮ್ಮಲ್ಲಿ ಏನ್ ಮಾಡಂತೆ, ಪವಿತ್ರ ಸಂಚಕಾರವಾಗಿ ಅನುಗ್ರಹಿಸಿದ್ದಾರೆ, ಸೀಲ್ ಮಾಡ್ಬಿಡ್ತಾರಂತೆ ಅಲ್ವರ. ಅಂದ್ರೆ ಇದು ಫಸ್ಟ್ ನಮ್ಗೆ ಹಾಕಿರಂತ ಮುದ್ರೆ ಸರಿ, ಇದ್ರೆ ಇದೇ ಇದ್ರೆ ಸಾಕ ಅಂತಂದ್ರೆ ಬರೀದಿದ್ರೆ ಸಾಲ, ಏನಪ್ಪ ಇರ್ಬೇಕು ಇದ್ರಲ್ಲಿ ಅಂತಂದ್ರೆ ದೇವರ ಹೆಸರು. ಆಮೇಲೆ ಏನ್ರಿ ಯಜ್ಞದ ಕುರಿಯಾದ ಆತನ ಹೆಸರು ಏನಾಗಿರ್ಬೇಕಂತ ಅಲ್ಲಿ ಅಲ್ಲಿರ್ಬೇಕಂತೆ. ಅಂದ್ರೆ ಏನ್ ಇದು ಹೆಸರು ಅಂತಂದ್ರೆ ಅದರ, ನಾವು ಚೆನ್ನಾಗಿ ಓದಿದಿರಿ ನಿಮ್ದು ಪಾಠಗಳು ಓದ್ಬೇಕು ಬೇಸಿಕ್ ಕ್ಲಾಸ್ ಅಲ್ಲಿ. ಹೆಸರು ಅಂದ್ರೆ ಏನು, ಕ್ಯಾರೆಕ್ಟರ್. ದೇವರ ಒಂದು ಗುಣಲಕ್ಷಣಗಳು ದೇವ್ರ ಕ್ಯಾರೆಕ್ಟರ್ ಅಲ್ಲಿ ಇರ್ಬೇಕು, ದೇವ್ರ ಮಕ್ಕಳಲ್ಲಿ ಇರ್ಬೇಕು. ಅದಕ್ಕೆ ಈ ಹೆಸರು ಎಲ್ಲಪ್ಪ ಬರ್ದಿತ್ತು ಅಂದ್ರೆ ಹಣೆ ಮೇಲೆ. ಯಾಕೆ ಹಣೆ, ಯಾಕಂದ್ರೆ ಮನುಷ್ಯನಿಗೆ ಎದುರಿಗೆ ಫಸ್ಟ್ ಕಾಣಿಸೋದು ಏನ್ರಿ ಆತನ ಹಣೆ ಅಂದ್ರ, ಏನು ಮುಖ ಏನಂತಾರೆ ಕ್ಲೀನ್ ಆಗಿ ಎದುರುಗಡೆ ಕಾಣಿಸೋದು ಅಲ್ದರ. ಹಂಗಂದ್ರೆ ಇದು ನಮ್ಮ ಒಂದು ನಿಜವಾದ ಮುಖವಾಣ ಆಗಿರ್ಬೇಕು, ನಮ್ಮ ಫೇಸ್ ಹೆಂಗಿರ್ಬೇಕು ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಲ್ಲಿರ್ಬೇಕು ಅದರ. ಹಂಗ್ರೆ ಈ ಕ್ಯಾರೆಕ್ಟರ್ ಸುಮ್ಮನೆ ತೋರಿಕೆಗಾಗಿ ಒಳಗಡೆ ಇರೋದೇನಾಗಲ್ಲ, ಏನು ಪ್ರಯೋಜನ ಇಲ್ಲ ಅದರ. ಇದೆಲ್ಲಿ ಇರ್ಬೇಕು ಅದರ, ಹೊರಗಡೆ ಜನಗಳು ಕಂಡಿಡಿ ಅಂತ ರೀತಿಯಲ್ಲಿ ಅದರ, ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಈ ಮಾರ್ಕ್ ನಮ್ಮಲ್ಲಿ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅದರ. ಅದಕ್ಕೆ ಏನಪ್ಪ ಇದು ಅಂತಂದ್ರೆ ನೋಡೋಣ ಅಂತೀನಿ. 2 Corinthians 1:22 ಧರ್ಮೋಪದೇಶ ಕಂಡ ಆರನೇ ಅಧ್ಯಾಯ ಐದರಿಂದ ಒಂಬತ್ತು. ಡ್ಯೂಟ್ರಾನಮಿ 6:5-9.
ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು.
ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಮಾಡ್ಕತ್ತೆ ಪ್ರೀತಿ. ಇದೆ ನಿಜವಾದ ಕ್ಯಾರೆಕ್ಟರ್. ಇವಾಗ ಯೋಚನೆ ಮಾಡಿಂತೀನಿ, ದೇವ್ರನ್ನ 100% ಏನ್ರಿ ನಾವು ಪ್ರೀತಿ ಮಾಡೋರಾಗಿದ್ದಂತಂದ್ರೆ ನಮ್ಮಲ್ಲಿ ಕ್ಯಾರೆಕ್ಟರ್ ಮ್ಯಾನಿಫೆಸ್ಟೇಷನ್ ಹೆಂಗಿರ್ತದೆ ಅದರ, ಅದು ಒಳಗಿಂದ ಬರ್ತದ ಅಥವಾ ಹೊರಗಿಂದ ಬರ್ತದ ನೋಡಿತೀನಿ. ಸಿಚುವೇಶನ್ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ದೇವ್ರ ಮಕ್ಳು ಆಗ್ತಾರೆ, ಒಳಗಡೆ ಏನಾಗ್ತಾರೆ ಕ್ಯಾರೆಕ್ಟರ್ ಅದು ಬರ್ತಾರೆ. ಇದು ನಿಜವಾದ ದೇವ್ರ ಮಕ್ಳು ಒಂದು ಗುಣ ಆಗಿರ್ಬೇಕು. ಅದ್ಕೊಂಡು ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ ಆಮೇಲೆ. ಹಾ,
ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು.
ಎಲ್ಲಿರ್ಬೇಕಂತೆ? ಹೃದಯದಲ್ಲಿರಬೇಕು. ಅಂದೇನೋ ಹೃದಯದಲ್ಲಿ ಇರ್ಬೇಕು ಅಂತಂದ್ರೆ ಸುಮ್ನೆ ಬಾಯ್ಪಾಠ ಮಾಡ್ಬಿಡ್ಬೇಕು ಅಂತಮ್ಟಲ್ಲ, ಆಕ್ಚುಲಿ ಹೃದಯದಲ್ಲಿ ಇರ್ಬೇಕು ಅಂತ ಏನು ಅಂದ್ರೆ ನೀವು ಮನ್ಸಿಂದ ಅದು ಬರ್ಬೇಕು. ನಿಮ್ ಮನ್ಸಲ್ಲಿ ಯಾವಾಗ ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲರ ಅಂದ್ರೆ ಮನ್ಸಲ್ಲಿ ಇರೋದು ಏನಾಗದು ಬಾಯ್ನಲ್ಲಿ ಬರೋದು. ಅದಕ್ಕೆ ಹೇಳೋದು ಮನ್ಸಲ್ಲಿ ಏನಾಗಿರ್ಬೇಕಿದ್ದು ಇರ್ಬೇಕು ಅಂತ. ಆಮೇಲೆ
ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು.
ಹಿಂಗಿರ್ಬೇಕಂತೆ, ಹಣೆಗೆ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಅಲ್ವರ ತಲೆ ಮೇಲೆ ಏನಾಗಿರ್ಬೇಕು ಇದಿರ್ಬೇಕು ಅಲ್ವರ. ಅದ್ ನೋಡ್ಬೇಕ್ರೆ ನಮ್ಮ ಮೈಂಡ್, ನಮ್ಮ ಮೈಂಡ್ ಅಲ್ಲಿ ಯಾರ ತರ ಮೈಂಡ್ ಇರ್ಬೇಕು ಅಂತಂದ್ರೆ ದೇವ್ರಿಗಿರಂತ ಒಂದು ಮೈಂಡ್, ಕ್ರಿಸ್ತನ್ಗಿರಂತ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು. ಅದ್ ನೋಡಿ ವಿಮೋಚನಾ ಕಾಂಡ 13:9 Exodus 13:9.
ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಾದ್ದರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತನಾಡಬೇಕೆಂಬುದಕ್ಕಾಗಿ ಈ ಆಚಾರವು ನಿಮಗೆ ಕೈಯಲ್ಲಿ ಕಟ್ಟಿರುವಂತಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು.
ನೋಡ್ರ ಹೆಂಗಿರ್ಬೇಕಂತ ಇದು ಕೈಯಲ್ಲಿ ಕಟ್ಟಿದಂತ ಒಂದು ದಾರದ ತರ ತಲೆ ಮೇಲಕ್ಕಂತ ಅಂದ್ರೆ ಜ್ಞಾಪಕದ ಪಟ್ಟಿ ತರ ಏನಾಗಿರ್ಬೇಕು ಇರ್ಬೇಕು. ಅದೇ ನೋಡ್ಬೇಕು ದೇವ್ರ ಮಕ್ಳುಗಳ ನೆತ್ತಿಗಳ ಮೇಲೆ ಏನಪ್ಪ ಇರ್ಬೇಕು ಹೆಸರು ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಕ್ಯಾರೆಕ್ಟರ್. ಅದರ ತಂದೆಯ ದೇವರ ಒಂದು ಕ್ಯಾರೆಕ್ಟರ್ ಏನಾಗಿರ್ಬೇಕು ಇರ್ಬೇಕು. ಇವರೇ 144,000 ಜನ ಕ್ರಿಸ್ತನೊಂದಿಗೆ ಸಿಯೋನ್ ಪರ್ವತದ ಮೇಲೆ ಇರುವಂತವ್ರು ಅಲ್ವರ. ಅದಕ್ಕೆ ಪ್ರಕಟಣೆ 14:2-3 ಓದಾನೆ ಇವಾಗ. ಪ್ರಕಟಣೆ 14:2-3.
ಇದಲ್ಲದೆ ಪರಲೋಕದ ಕಡೆಯಿಂದ ಜಲ ಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು.
ಏನ್ ನೋಡ್ತೀವಿ ಅಂದ್ರೆ ಪರಲೋಕದಿಂದ ಇನ್ನೊಂದು ಶಬ್ದವನ್ನು ಕೇಳಿದ್ರಂತೆ. ಆ ಒಂದು ಶಬ್ದ ಹೆಂಗಪ್ಪ ಇತ್ತ ಅಂತಂದ್ರೆ ಏನ್ರಿ ಪರಲೋಕದಿಂದ ಏನ್ರಿ ಜಲ ಪ್ರವಾಹ ತರ ಏನಾಯ್ತಂತೆ ಶಬ್ದ ತರ ಗುಡುಗಿನ ಒಂದು ಶಬ್ದ ಮಿಂಚಿನ ಶಬ್ದ ತರ ಇತ್ತಂತೆ. ಆಮೇಲೆ
ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು.
ಅವರು ಹಾಡೋ ಅಂತ ಧ್ವನಿ ಹೆಂಗಪ್ಪ ಇತ್ತು ಅಂದ್ರೆ ವೀಣೆ ತೋಣು ನುಡಿಸೋರ್ ತರ ಏನಾಗಿತ್ತಂತೆ ಅದು ಅದು ವೀಣೆ ನುಡಿಸೋ ಅಂತರ ಒಂದು ವಾಯ್ಸ್ ತರ ಏನಾಗಿತ್ತಂತೆ ಅದಿತ್ತಂತೆ. ಆಮೇಲೆ ಮಹಾಜಲಗಳ ಘೋಷದಂತೆ ಏನಾಗಿತ್ತಂತೆ ಅದಿತ್ತಂತೆ. ಆಮೇಲೆ
ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು.
ನೋಡ್ರ ಎಂತ್ರೆ ಆ ಒಂದು ಏನ್ರಿ ಎಲ್ಲಿ ಹಾಡಿದ್ರು ಅಂತಂತಂದ ನೋಡ್ತಿದ್ರೆ ಅವರು ಸಿಂಹಾಸನದ ಮುಂದೆ ಹಾಡಿದ್ರು ಅಂತ ನಾವೇನ್ ಮಾಡ್ತೀವಿ ಅವ್ರು ನೋಡ್ತೀರಿ ಅಲ್ವರ. ಇದು ಹಾಡು ಈ ಭೂಲೋಕದಿಂದ ಕೊಂಡುಕೊಳ್ಳಲ್ಪಟ್ಟಂತ 144,000 ಜನ ಬಿಟ್ರೆ ಬೇರೆ ಯಾರೋ ಏನ್ ಮಾಡೋಕ್ಕಾಗಲ್ಲ, ಈ ಹಾಡ್ನ ಹಾಡಕ್ಕೆ ಆಗಿಲ್ಲ ಕಲಿಯೋದಿಕ್ಕೆ ಆಗಿಲ್ಲ ಅಂತ ಅಂತ ಹೇಳ್ತದರ. ಹಂಗಿರ್ಬೇಕ್ರೆ ಯಾರಿದು ಸಿಂಹಾಸನ ಮುಂದೆ ಹಾಡಂತ ಒಂದು ಗುಂಪು ಯಾರಪ್ಪ ಇದು, ಈ ಹಾಡ್ನ ಇವ್ರು ಬಿಟ್ರೆ ಬೇರೆ ಯಾರಿಗೂ ಕಲಿಯೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸಿಂಹಾಸನ ಮುಂದೆ ಅಂದ್ರೆ ಏನು ಬೈಬಲ್ ನಮ್ಗೆ ಚೆನ್ನಾಗಿ ಗೊತ್ತು. ಸಿಂಹಾಸನ ಅಂತಂದ್ರೆ ಯೆಶಾಯ ಒಂದನೇ ಅಧ್ಯಾಯ ಹೇಳ್ತಾರಲ್ಲ, ಹ ಪರಲೋಕವೇ ನನಗೆ ಸಿಂಹಾಸನ, ಭೂಮಿ ಏನಾಗಿದೆ ನನಗೆ ಪಾದಪೀಠ ಅಲ್ವರ. ಹಂಗಾರೆ ಯಹೋವನ ಸಿಂಹಾಸನದ ಮುಂದೆ ಅಂತಂದ್ರೆ ಭೂಮಿ, ಭೂಲೋಕದಲ್ಲಿ, ಭೂಮಿಯಲ್ಲಿ ಏನ್ರಿ ದೇವರ ವೀಣೆಗಳನ್ನ ಇಟ್ಕೊಂಡು ಏನ್ರಿ ದೇವರ ಒಂದು ಹಾಡನ್ನು, ಯಜ್ಞದ ಕುರಿಯ ಹಾಡನ್ನು ಹಾಡ್ತಾ ಇರೋಂಥವ್ರು ಯಾರಪ್ಪ ಅಂತಂದ್ರೆ ಭೂಲೋಕದಲ್ಲಿ ಮಾಂಸದಲ್ಲಿ ಬದುಕಿರಂತ ದೇವರ ಮಕ್ಕಳ ಸಭೆ. ಅದಕ್ಕೆ ಹೇಳ್ತಾರಲ್ಲ ನೋಡ್ಬೇಕ್ರೆ, ಇಲ್ಲಿ ಶಬ್ದ ಎಲ್ಲಿನ ಬಂತು ಅಂತ ನೋಡ್ತೀರಿ, ಪರಲೋಕದಿಂದ ಬಂತು ಅಂತ ನೋಡ್ತೀರಿ. ಆದ್ರೆ ಇವರು ವೀಣೆ ನುಡಿಸಿರೋದು ಎಲ್ಲಿ ಅಂತಂದ್ರೆ ಸಿಂಹಾಸನ ಮುಂದೆ ನೋಡ್ತೀರಿ. ಅಂದ್ರೆ ಅದಕ್ಕೆ ಚೊಚ್ಚಲ ಮಕ್ಳು ಹೆಸರು ಎಲ್ಲಪ್ಪ ಬರ್ದಿದೆ, ಹಿಬ್ರಿಯರು 12:23 ಇವಾಗ ತಾನೇ ಓದಲ್ಲ, ಪರಲೋಕದಲ್ಲಿ ಬರೆಸಲ್ಪಟ್ಟಂತ ಅವನೇನ್ರಿ ಒಂಥರ ಚೊಚ್ಚಲ ಮಕ್ಕಳ ಸಭೆಗೂ ಅಂತಂದ್ರೆ ನಮ್ಮ ಹೆಸರುಗಳೆಲ್ಲ ಏನ್ರಿ ನಾವೆಲ್ಲ ಎಂತ ದೇವರಿಗೆ ಯೋಗ್ಯವಾಗಿದ್ರೆ ನಮ್ಮ ಹೆಸರೆಲ್ಲ ಎಲ್ಲಪ್ಪ ಬರ್ದಿರ್ತಾರೆ ಅಂತಂದ್ರೆ ಪರಲೋಕದಲ್ಲಿ ಏನಾಗಿರ್ತಾರೆ ಬರೆದಲ್ಪಟ್ಟಿರ್ತಾರೆ ಅಂತ ಹೇಳ್ತಾರಲ್ವ. ಅದಕ್ಕೆ ಕೊಲೊಸರಲ್ಲಿ ಹೇಳ್ತಾರಲ್ಲ, ನೀ ಭೂಲೋಕಕ್ಕೆ ಏನಾಗಿದ್ರಿ ಸತ್ತಿರಲ್ಲ, ಅದರ ನಿಮ್ಮ ಜೀವಿತ ಕ್ರಿಸ್ತನ ಏನಾಗಿದೆ ಊನಲ್ಪಟ್ಟಿದೆ, ಮರೆಯಾಗಿದೆ. ಅದರಿಂದ ಮೇಲಿಂತದ್ನಲ್ಲಿ ಏನ್ ಮಾಡಿ ನೀವು ಮನಸ್ಸಿಡಿರಿ, ಅಲ್ಲಿ ಹುಡುಕಿರಿ ಅಂತ ಹೇಳ್ತಾರೆ. ನೋಡಿ ಕೊಲೊಸ್ಸರು 3:1-3,
ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತಗಳ ಮೇಲೆ ಗಮನಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ, ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ.
ನೋಡ್ರ, ನಾವು ಸತ್ತಿರಲ್ಲ ಊನಲ್ಪಟ್ಟಿದ್ವಿ, ಕ್ರಿಸ್ತನು ಒಂದು ಪ್ರತ್ಯಕ್ಷದಾಗ ನಾವು ಕೂಡ ಅಂತ ಮಹಿಮೆಯಲ್ಲಿ ಪ್ರತ್ಯಕ್ಷ ಆಗ್ತದೆ. ಅದಕ್ಕೆ ಈ ದೇವರ ಮಕ್ಕಳುಗಳಿಗೆ ಇವಾಗ ಕೊಟ್ಟಿರೋಂತ ಒಂದು ಕೆಲಸ ಏನಂದ್ರೆ ಕೈನಲ್ಲಿ ವೀಣೆಗಳು ಇಟ್ಕೊಂಡು ಏನ್ ಮಾಡುದು ನುಡಿಯಂತದ್ದು. ಏನಿದೆ ವೀಣೆ ಅದರ ಈ ವೀಣೆಗಳಿಗೆ ಎಷ್ಟಿದೆ ಅಂತೆ ಆ ಸ್ಟ್ರಿಂಗ್ಸ್ ಕಣ್ಣ ಹೇಳ್ತಾರೆ ಅದಕ್ಕೆ ತಂತಿಗಳು. ಅದರ ಎಷ್ಟಪ್ಪ ತಂತಿ ಇದೆ ಅಂತಂದ್ರೆ 10 ತಂತಿಗಳು. ಅದಕ್ಕೆ ದಾವಿದ್ ಹೇಳ್ತಕ್ಕಂತ ನನ್ನ 10 ತಂತಿ ಇರಂತ ಒಂದು ವೀಣೆಗಳಿಂದ ದೇವ್ರಿಗೆ ಮಾಡ್ತೀನಿ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತೀನಿ ಅಂತ ಅಲ್ವರ. ನೋಡ್ಬೇಕ್ರೆ ಐ ಶಲ್ ಸಿಂಗ್ ಅಂಟ್ ದ ಲಾರ್ಡ್ ಎ ನ್ಯೂ ಸಾಂಗ್ ವಿತ್ ಹಾರ್ಪ್ ಆಫ್ 10 ಸ್ಟ್ರಿಂಗ್ಸ್ ಅಂತ ಏನ್ಬಿಡ್ತಾರೆ ಡೇವಿಡ್ ಹೇಳ್ತಾರೆ. ಅಂದ್ರೆ ಏನಪ್ಪ ಇದು 10 ಸ್ಟ್ರಿಂಗ್ಸ್ ಅಂತಂದ್ರೆ ಏನ್ರೆ ಇದು ವೀಣೆ ಏನಂತಂದ್ರೆ ದೇವರ ಸತ್ಯ. ಆ ಸತ್ಯಲ್ಲಿರುವಂತ 10 ತಂತಿಗಳು ಅಂತಂದ್ರೆ ಬೈಬಲ್ ಅಂತ 10 ಮುಖ್ಯವಾಗಿರೋಂತ ಒಂದೇನ್ರೆ ಸತ್ಯಾಂಶಗಳು. ಇದು ಯಾರ ಕೈಯಲ್ಲಿ ಮಾತ್ರ ಇರೋದು, ಯಾರು ಮಾತ್ರ ನುಡ್ಸೋದಿಕ್ಕಾಗಂದ್ರೆ 144,000 ಜನ ಮಾತ್ರ. ಅಂದ್ರೆ ನೋಡ್ರಿ ಇವರು ಒಂದು ನುಡ್ಸಂತ ಒಂದು ಈ ಹಾಡು ಏನಿದೆಯೋ ಇದು ಕೇಳಕ್ ಹೆಂಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಮಹಾ ಜಲ ಪ್ರವಾಹದ ಘೋಷದಂತೆ. ಅದರ ಜಲಪ್ರವಾಹ ಅಂತಂದ್ರೆ ಏನು, ಜಲಪ್ರವಾಹ ಅಂತಂದ್ರೆ ಏನ್ರಿ ನೀರು. ನೀರು ಅಂದ್ರೆ ಬೈಬಲ್ ನೋಡ್ತೀರಿ ಸತ್ಯ. ಇವ್ರ ಬಾಯಿಂದ ಬರಡುವಂತ ಒಂದು ಸತ್ಯ ಹೆಂಗಪ್ಪ ಇದೆ ಅಂತಂದ್ರೆ ಮಹಾ ಒಂದು ಏನ್ರಿ ಒಂದು ಜಳಪಳಿ ತರನೇ ಇದೆ, ಮಹಾ ಒಂದು ರಾಶಿಗಳ ನೀರ್ ತರನೇ ಇದೆ ಅಂತ ಹೇಳ್ತಾರ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಮಾತು ಹೆಂಗಿದೆ ಅಂತೆ ಓದನ, ಪ್ರಕಟಣೆ 1:15, ರೆವಲೇಷನ್ 1:15 ಪ್ರಕಟಣೆ 1:15.
ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು.
ಆತನ ಧ್ವನಿ ನೋಡಿ, ಯೇಸು ಕ್ರಿಸ್ತನ ಧ್ವನಿ ಜಲಪ್ರಳಯದ ಘೋಷದಂತೆ ಇದ್ದವು. ಏನಿದು ಜಲಪ್ರಳಯದ ಘೋಷದಂತೆ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಮಾತು ಅಂದ್ರೆ ಸತ್ಯ. ಇದನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ, ಒಂದು ನೀರಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಸರಿ, ಏನಕ್ಕೆ ಸತ್ಯನ ನೀರಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ನೀರಲ್ಲಿ ಮುಖ್ಯವಾಗಿರೋಂತ ಏನಾಗಿದೆ ಕೆಲವೊಂದು ಕ್ಯಾರೆಕ್ಟರ್ಗಳು ಏನಾಗಿದೆ ಅಂದ್ರೆ ನೀರಿಗೆ ಅಷ್ಟೊಂದು ಪವರ್ ಏನಾಗಿದೆ ಇದೆ. ಒಂದು ಎಕ್ಸಾಂಪಲ್ ನೋಡ್ಬೇಕ್ರೆ, ನಮ್ಗೆ ತುಂಬಾ ದಾಹವಾಗ್ತಾ ಇರ್ಬೇಕ್ರೆ ನಮ್ಗೆ ಏನಪ್ಪ ಕುಡಿದ್ರೆ ತೃಪ್ತಿ ಆಗ್ತಾರೆ ಅಂತಂದ್ರೆ ಏನು ಪೆಪ್ಸಿನ, ಕೋಕೋಲನ, ಮ್ಯಾಂಗೋ ಜ್ಯೂಸ, ಆಪಲ್ ಜ್ಯೂಸ ಅಂತಂದ್ರೆ ಏನ್ರಿ ನೀರು. ಏನೇ ತಯಾರಿಸ್ಬೇಕು ಅಂದ್ರೆ ಏನೇ ಒಂದು ಲಿಕ್ವಿಡ್ ಕಂಟೆಂಟ್ ನೀವು ತಯಾರಿಸ್ಬೇಕು ಅಂದ್ರೆ ಅದ್ಗೇನ್ ಬೇಕು ನೀರು ಬೇಕೇ ಬೇಕು. ಅಂದ್ರೆ ನೀವು ಎಂತ ಜ್ಯೂಸೆ ಕುಡೀರಿ, ಎಂತ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಜ್ಯೂಸೆ ಕುಡೀರಿ, ನಿಮ್ ಕುಡ್ದಿದ್ಮೇಲೆ ಏನ್ ಕುಡಿಬೇಕು ಅನ್ಸ್ತದೆ ನೀರು. ಅದರ ಏನ್ ಮನುಷ್ಯನ್ಗೆ ಕುಡಿದ್ರೆ ತೃಪ್ತಿ ಆಗ್ತಾರ ಇಲ್ಲ, ನೀರು ಕುಡಿದ್ರೆ ಆಗಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಯಾವ್ದಲ್ಲೂ ಬರಕ್ ಸಾಧ್ಯ ಇಲ್ಲ. ಇದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸತ್ಯ, ಯಹೋನ ಒಂದು ಬಾಯಿಂದ ಬರೋ ಸತ್ಯ, ಯೇಸು ಕ್ರಿಸ್ತನ ಬಾಯಿಂದ ಬರೋ ಸತ್ಯ ಹೆಂಗಿದೆ ಅಂತೆ ಎಂತರೆ ಮಹಾ ಒಂದು ಜಲ ಪ್ರವಾಹದಂತೆ ಘೋಷದಂತಿದೆ ಸತ್ಯ. ಹೆಂಗಿದೆ ಯಾವ್ದು ಕುಡ್ದು ಮನಸ್ಸಿಗೆ ತೃಪ್ತಿ ಆಗಲ್ಲ ನೋಡ್ರಿ ಅಂತೀನಿ, ಈ ಸತ್ಯ ಕೇಳಿದ ಹೆಂಗಿದೆ ಅಂತೀನಿ. ತೃಪ್ತಿ ಆಗ್ತಾರ ಇಲ್ಲ ಮನ್ಸಿಗೆ, ಮನ್ಸಿಗೆ ಒಂಥರ ಸಮಾಧಾನ, ಮನ್ಸಿಗೆ ಒಂಥರ ಏನ್ರಿ ಸಂತೋಷ. ಅದೇ ಈ ಸತ್ಯದಲ್ಲಿರುವಂತ ಪ್ರಭಾವ. ಆಮೇಲೆ ನೋಡ್ರಿ, ಜಲ ನೀರು ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕ್ಲೀನ್ ಮಾಡಕ್ಕೆ. ಯೋಚನೆ ಮಾಡಿರ್ತೀನಿ, ಡಾಕ್ಟ್ರು ಎಂಥ ಆಪರೇಷನ್ ಎಲ್ಲ ಮಾಡಿದ್ಮೇಲೆ ಅವ್ನ ತನ್ನ ಕೈನಲ್ಲಿ ಏನ್ ಏನ್ ತೊಳ್ಕೊತಾನೆ, ಸ್ಯಾನಿಟೈಸರ್ ಹಾಕಿ ತೊಳ್ಕೊತಾನೆ, ಡೆಟಾಲ್ ಹಾಕಿ ತೊಳ್ಕೊತಾನೆ, ನೀರ್ ಹಾಕಿ ಅದರ. ಯಾಕೆ ಏನೇ ಹಾಕ್ಲಿರಿ ಕೊನೆಗೆ ನೀರ್ ಹಾಕಿ ಸೋಪ್ ಹಾಕಿ ಏನ್ ಮಾಡ್ಬೇಕು ತೊಳಿಲೇಬೇಕು. ಅದಕ್ಕೆ ನೋಡ್ಬೇಕ್ರೆ ಇವತ್ತು ಕೊರೋನಾ ಎಫೆಕ್ಟ್ ಮುಡಿತಲ್ಲ ಎಲ್ಲ ಕಡೆ ಏನಾಕಿತ್ತೆ, ಹಾ ನಿಮ್ಮ ಕೈಗಳನ್ನ ಆಗಾಗ ಏನ್ ಮಾಡ್ತೀರಿ ನೀವು ತೊಳ್ಕೊಳ್ಳಿ ಅಂದ್ಬಿಟ್ಟು ಮೆಸೇಜ್ ಹಾಕ್ಬಿಟ್ರೆ, ಫೋನ್ ಮಾಡಿದ ತಕ್ಷಣ ಫಸ್ಟ್ ಏನ್ ಮಾಡ್ತದೆ, ಹಾ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಸ್ಯಾನಿಟೈಸರ್ ಹಾಕಿ ನೀರ್ ಹಾಕಿ ಜಲಕ್ಕೆ ಕ್ಲೀನ್ ಏನ್ ಮಾಡಿ ಕ್ಲೀನ್ ಆಗಿ ಸೋಪ್ ಹಾಕ ನೀರ್ ಹಾಕೊಂಡು ತೊಳಿರಿ. ಏನ್ ಹಾಕಿ ತೊಳೆದು ನೀರ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಯೋಚನೆ ಮಾಡಿರ್ತೀನಿ ಅಂದ್ರೆ. ಅದಕ್ಕೆ ಶುದ್ಧ ಮಾಡೋದಕ್ಕೆ ಯೂಸ್ ಮಾಡೋಂತ ಒಂದು ವಸ್ತು ಯಾವ್ದು ಅಂತಂದ್ರೆ ನೀರು ರೀ. ಇದೇ ತರ ಸತ್ಯ, ಎಂಥ ಕಲ್ಮಶಲ್ಲ ಇರಲಿ, ಎಂಥ ನೀವು ಕೈ ಏನ್ರಿ ಫುಲ್ಲು ಫುಲ್ ದಟ್ಟಿ ದಟ್ಟಿ ಆಗಿಲ್ಲರಿ, ಇದನ್ನ ಕ್ಲೀನ್ ಮಾಡೋದು ಯಾವ್ದಂತೆ ನೀರು. ಅದರ ಎಷ್ಟೋ ಜನಕ್ಕೆ ಡೆಡ್ಲಿ ಆಕ್ಸಿಡೆಂಟ್ ಆಗಿರ್ತಾರೆ, ಭಯಂಕರವಾಗಿ ಕೈಯೇ ಕಟ್ ಆಗ್ಬಿಡ್ತಾರೆ. ಡಾಕ್ಟರ್ ಹೆಂಗ್ ಗೊತ್ತಾಗ ಮಾಡಿದಾರೆ, ಕೈನ ಫಸ್ಟ್ ನೀರ್ ಹಾಕ್ಬಿಟ್ಟು ಕ್ಲೀನ್ ಮಾಡೋದು, ಡೆಟಲ್ ಹಾಕ್ಬಿಡಿ ಇಮ್ಮಿಡಿಯೇಟ್ಗೆ ಟಿಂಚರ್ ಹಾಕ್ಬಿಡಿ ಅಂತ ಹಾಕೋದೇ ಅಲ್ಲ, ಫಸ್ಟ್ ಹೆಂಗ್ ಗೊತ್ತಾಗ ಮಾಡ್ತಾರೆ ಅದ್ರಲ್ಲಿ ಇನ್ಫೆಕ್ಷನ್ ಹೋಗ್ಬೇಕು ಅಂತಂದ್ರೆ ಇವನ್ ಕೈ ಫುಲ್ ಕಟ್ ಆಗಿದ್ರು ಸರಿ ಫಸ್ಟ್ ನೀರ್ ಹಾಕಿ ತೊಳಿತಾರೆ. ಯಾಕೆ ಗೊತ್ತಾ, ಅದಲ್ಲಿರಂತ ಎಲ್ಲ ಇನ್ಫೆಕ್ಷನ್ ಪಸ್ ಅದು ಇದು ಎಲ್ಲ ಏನಾಗಬೇಕು ಹೊರಗಡ್ಬೇಕು. ಅದಕ್ಕೆ ಸತ್ಯಕ್ಕೆ ಬೈಬಲ್ ನೀರ್ಗೆ ಏನ್ ಮಾಡೋದು ಕಂಪೇರ್ ಮಾಡೋದು ಅಲ್ವಾ. ಆಮೇಲೆ ನೋಡ್ರಿ ಇತ್ತೀನಿ ಏನ್ರಿ, ಹಾ ನಮ್ಮ ಒಂದು ಮನೆಯಲ್ಲಿ ಇರಂತ ಎಲ್ಲಾ ವಸ್ತುಗಳನ್ನ ತೊಳೆಯೋದು ಯಾವ್ದಲ್ಲಿ, ನೀರಲ್ಲಿ. ಮನೆಯೆಲ್ಲ ಕಟ್ಟಿರ್ತೀರಿ, ಹಾ ಮನೇನ ಏನ್ರಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಏನಕ್ ಕ್ಲೀನ್ ಮಾಡ್ತೀರಿ, ಆಸಿಡ್ ಡಬ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀರಿ. ಅದಕ್ಕೆ ತೊಳಿಬೇಕು ಅಂದ್ರೆ ಏನ್ ಬೇಕು, ವಾಪಸ್ಸು ನೀರೇನ್ ಬೇಕು ಬೇಕು. ನಾವ್ ತಿಂದಿದ್ದ ಪದಾರ್ಥಗಳು ಅದರ ಹಣ್ಣು ಹಂಪ್ಲ ತರಕಾರಿ ತಿಂದಿದ್ದಂತ ಎಲ್ಲ ಒಂದ್ ತಟ್ಟೆಗಳು ಎಲ್ಲ ವಸ್ತುಗಳನ್ನ ತೊಳಿದ ಯಾವ್ದಲ್ಲಿ, ನೀರಲ್ಲಿ. ನಮ್ಮನ್ ನಾವೇ ಬೆಳಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡಿದ್ ಯಾವ್ದಲ್ಲಿ, ನೀರಲ್ಲಿ. ಯೋಚನೆ ಮಾಡಿದ್ದೀರಿ ಒಂದಿನ ಸ್ನಾನ ಮಾಡಿದ್ರೆ ನಾವೆಲ್ಲ ಎಷ್ಟು ಗಮ್ ಅಂತ ಸ್ಮೆಲ್ ನೋಡಿದ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಅಲ್ವರ. ನೀರು ಶುದ್ಧೀಕರಣ, ನಮ್ಮಲ್ಲಿರೋಂತ ಎಲ್ಲ ಕಲ್ಮಾಶಗಳು ತೆಗೆಯೋದಕ್ಕೆ ಒಂದು ಕೈಲಿ ಮಾತ್ರ ಸಾಧ್ಯ ಅಂದ್ರೆ ಸತ್ಯ. ಸತ್ಯಕ್ಕೆ ಎಷ್ಟು ಪವರ್ ಇದೆ ಗೊತ್ತಾ, ಯೋಚನೆ ಮಾಡಿರ್ತೀನಿ. ನೀರು ನಾವು ನೋಡಿದ್ಲ ಹಿಮಾಲಯ ಹಿಮಾಚಲ್ ಪ್ರದೇಶ್ ಏನ್ರಿ ಫ್ಲಡ್ಡು, ಡ್ಯಾಮೇ ಒಡೆದ್ ಏನಾಗಿದೆ, ಒಡಕ್ ಕೊಚ್ಕೊಂಡಾಗಿದೆ. ಚೈನಾದಲ್ಲಿ ನೋಡಿ ಯೋಚನೆ ಮಾಡಿ, ಮೂರು ಡ್ಯಾಮ್ ಏನಾಗಿದೆ ಅಂತೆ ಕಂಟಿನ್ಯೂಸ್, ಸೀರಿಯಸ್ ಅಲ್ಲಿ ಮೂರು ಡ್ಯಾಮ್ ಕೊಚ್ಕೊಂಡ್ಬಿಟ್ಟಲ್ಲಿ ನೀರು ಬಂದಿದೆ. ನೀರಿಗೆ ಏನ್ರಿ ಪವರ್, ನೀರಿನ ತಡೆಯೋದಕ್ಕೆ ಏನ್ಕಲ್ಲ ಸಾಧ್ಯನಾ. ನೀವು ಯಾವ ಡ್ಯಾಮ್ ಕಟ್ಟರು ಸರಿ ಆ ಡ್ಯಾಮ್ಗೆ ಸ್ವಲ್ಪ ದಿನ ಮಾತ್ರ ಲೈಫ್, ಅದರ ಅಂಥ ಪವರ್ ಆಗಿರೋಂಥ ನೀರನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ಸತ್ಯನ ತಡೆಗಟ್ಟೋದಕ್ಕೆ ಯಾರಿಗೇನಿಲ್ಲ ಸಾಮರ್ಥ್ಯನೂ ಇಲ್ಲ, ಸತ್ಯ ಹೋಗೇ ಹೋಗ್ತದೆ ಅಲ್ವರ. ಆಮೇಲೆ ನೀರ್ದು ಹೆಂಗ ಗೊತ್ತಾ ಸ್ಪೆಷಾಲಿಟಿ, ಯಾವ್ದೋ ಒಂದು ಜಾಗದಲ್ಲಿ ನೀರು ಹಾಕ್ಬಿಟ್ಟ ಅಂದ್ರೆ ಆ ನೀರ್ ಏನಾಗ್ತಾರೆ ಹಂಗೆ 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 ಸ್ಪ್ರೆಡ್ ಆಗ್ತದೆ ನೋಡ್ರಿ ಅಂತ ಹಿಂಗೆ ಹೋಗ್ತದೆ. ಇವೆಂಥ ಕಲ್ ಮೇಲೆ ಹಾಕಿ, ಎಂಥ ಮಣ್ಣು ಮೇಲೆ ಹಾಕಿ, ಎಂಥ ಮರದ ಮೇಲೆ ಹಾಕಿ, ಅದರಲ್ಲಿರೋಂಥ ಚಿಕ್ಕ ಚಿಕ್ಕ ಹೋಲ್ಸ್ ಅಲ್ಲಿ ನೀರು ಏನಾಗ್ತಾರೆ ಹೋಗ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ, ತಡೆಯಕೇನಿಲ್ಲ ಸಾಧ್ಯನೇ ಇಲ್ಲ. ಇದೇ ದಿಸ್ ದ ಪವರ್ ಆಫ್ ದ ಟ್ರುತ್. ಎಲ್ಲೆಲ್ಲ ಹೋಗ್ತಾರೆ ಸತ್ಯ, ಎಲ್ಲರಲ್ಲಿ ಎಂತ ಚಿಕ್ಕ ಜಾಗ ಇಲ್ಲ ರೀ. ಅದರ ಯೋಚನೆ ಮಾಡಿ, ಇವತ್ತು ಇವೆಲ್ಲ ಪಾಠ ಕೇಳ್ತಾ ಇದ್ರೆ ಗೊತ್ತಾ ಎಲ್ಲೆಲ್ಲಿ ಕೇಳ್ತಾ ಇದ್ರ, ಯೋಚನೆ ಮಾಡಿ ಎಲ್ಲೆಲ್ಲೋ ಮೂಲೆಗಳಲ್ಲಿ ಎಲ್ಲೆಲ್ಲೋ ಕೇಳ್ತಾ ಇದ್ರ ಅದರ. ಯಾಕೆಂದ್ರೆ ಅದೇ ವಾಕ್ಯದ ಒಂದು ಅಂತಾರೆ ಒಂದು ಶಕ್ತಿ ಅದರ. ಆಮೇಲೆ ಏನ್ರಿ ಸತ್ಯಕ್ಕೆ ನೀರಿಗೆ ಎಷ್ಟು ಪ್ರಭಾವ ಎಷ್ಟು ಪವರ್ ಇದೆ ಗೊತ್ತಾ. ಒಂದ್ ಜಳಪಳೆ ಬಂತು ಅಂದ್ರೆ ಒಂದ್ ಮನೆ ಹಂಗೆ ಫೌಂಡೇಶನ್ ಸಮೇತ ಹಂಗೇ ಮೂವ್ ಆಗ್ಬಿಡ್ತಾರೆ. ನಾ ನೋಡಿದಿರಲ್ಲ ಟಿವಿಲಿ ಏನ್ರಿ ಫ್ಲಡ್ಗಳು ಬಂದಾವಾಗ ಏನಾಗ್ತಾರೆ ಮನೆ 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 ಹಂಗೆ ಸೆಟ್ ಆಗಿ ಹೋಗ್ಬಿಡ್ತಾರೆ ನೋಡಿಂತೀನಿ. ಯಾರಿಗೆ ಇದೆ ಪವರ್ ಯೋಚನೆ ಮಾಡಿ, ಫೌಂಡೇಶನ್ ಸಮೇತ ಬೇಸ್ಮೆಂಟ್ ಸಮೇತ ಹಂಗೆ ಎತ್ಕೊಂಡು ಹೋಗಿ ಒಂದ್ ಮನೇನ ಮೂವ್ ಮಾಡಕ್ ಸಾಧ್ಯನಾ. ಅದರ ಸತ್ಯಕ್ಕೆ ಅಷ್ಟು ಪವರ್ ಇದೆ. ಸ್ಥಳಾಂತರ ಮಾಡ್ಬಿಡ್ತಾರೆ ಒಂದು ವಸ್ತುನ ತೆಗದಿ, ಅದ್ರ ಬದ್ಲಾಗಿ ಇನ್ನೊಂದು ವಸ್ತುನ ಸ್ಥಾಪನೆ ಮಾಡಕ್ಕೆ ಪವರ್ ಇದೆ. ಯಾವ್ದಕ್ ಮಾತ್ರ, ಸತ್ಯಕ್ಕೆ ಅದರ. ಆಮೇಲೆ ಸುನಾಮಿ, ಸುನಾಮಿ ಬಂದು ಏನ್ ಮಾಡ್ತಂತೆ, ಎಲ್ಲಾ ಕೆಸರು ಹೊರಗಡೆ ಅಂತ ಎಲ್ಲ ಸಮುದ್ರ ಒಳಗಡೆ ಅಂತ ಎಲ್ಲ ಕೆಸರು ತೆಗ್ದು ಆಚೆ ಹಾಕ್ಬಿಟ್ಟು ನೋಡಿದೀನಿ. ಇದೇ ತರ ಸತ್ಯಕ್ಕೆ ಏನ್ ಪವರ್ ಇದೆ ಅಂದ್ರೆ ಎಲ್ಲ ಗುಪ್ತವಾಗಿರೋಂಥ ರಹಸ್ಯಗಳನ್ನ ಅದರ ಮನ್ಸಲ್ಲಿ ಆಳವಾಗಿರೋಂಥ ಎಲ್ಲ ವಸ್ತುಗಳನ್ನು ಒಂದೊಂದು ಆಲೋಚನೆಗಳನ್ನು ತೆಗೆದು ಹೊರಗಡೆ ಹಾಕಂತ ಒಂದು ಸಾಮರ್ಥ್ಯ ಅದಿಗಿದೆ ಸತ್ಯಕ್ಕಿದೆ ಅದರ. ಆಮೇಲೆ ನೀರಿಂದ ಏನ್ ತಯಾರಿಸ್ತಾರೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್. ನಮ್ ಸತ್ಯಕ್ಕೆ ಪವರ್ ಐತೋ ಇಲ್ವಾ ಅದ್ ನಾನು ಹೇಳೋದೇ ಬೇಕಾಗಿಲ್ಲ. ಅದರ ಮೂಗ್ರು ಕುಂಟ್ರು ಕಿವುಡ್ರು ಕೆಲ್ಸಕ್ಕೆ ಬರ್ದನ್ನೆಲ್ಲ ಏನ್ ಮಾಡ್ಬಿಡ್ತಾರಂತೆ, ಸಾಮರ್ಥ್ಯ ಉಳ್ಳವರು ಮಾಡೋಂತ ಒಂದು ಪವರ್ ಯಾವ್ದಪ್ಪ ಅಂದ್ರೆ ಸತ್ಯಕ್ಕಿದೆ. ಯೇಸು ಕ್ರಿಸ್ತನ ಮೂರು ಸತಿ ರಿಜೆಕ್ಟ್ ಮಾಡಿದಂತ ಪೀಟರು 3,000 ಜನ ಮುಂದೆ ಅವನ್ನ ಕನ್ಫೆಸ್ ಮಾಡೋಂತರ ಒಂದು ಪವರ್ ಕೊಟ್ಟಿದೆ ಅಂದ್ರೆ ದೇವರ ವಾಕ್ಯ, ದೇವರ ಸತ್ಯ ಅದರ. ಆಮೇಲೆ ಈ ಸತ್ಯ ಎಲ್ಲಿಂದ ಬರ್ತಾನೆ ಅಂದ್ರೆ ಬಂಡೆ ನಡುವೆ, ಬಂಡೆ ನಡುವೆ ಬರೋಂತ ಒಂದು ನೀರು ಹಿಂಗಿರ್ತಾರೆ, ಎಷ್ಟು ತಂಪಾಗಿರ್ತಾರೆ, ಮುಟ್ಟಿದ್ರೆ ಫ್ರಿಡ್ಜ್ ಅಲ್ಲಿ ಇರಲ್ಲ ಅಷ್ಟು ವಾಟರ್ ಅದರ. ಆ ನೀರ್ನ ಕುಡಿದ್ರೆ ಯಾವ ಮನುಷ್ಯನ್ ಇದ್ರು ಕಾಯಿಲೆ ಬಂದ ರೆಕಾರ್ಡ್ ಏನಾಗಿಲ್ಲ ಒಳ್ಳೆ. ಇಲ್ಲ ಅಂದ್ರ ಫ್ರಿಜ್ ಅಲ್ಲಿ ಕುಡ್ದ ಕಲೆ ಬಂದ್ಬಿಡ್ತಾರೆ. ಬಂಡೆ ನಡೆದಿರೆ ಬಂದಿರಂತ ಒಂದ್ ನೀರು ಎಂತ ಚಳಿಯಲ್ಲಿ ನೀವು ಕೋಲ್ಡ್ ಆಗಿಂತ ವಾಟರ್ ಕುಡಿದ್ರೆ ಫಿಲ್ಟ್ರೇ ಮಾಡೋದ್ ಬೇಕಾಗಿಲ್ಲ, ನಿಮ್ ಕಾಯಿಲೆನೇ ಬರಲ್ಲ. ಪಾಚಿನೇ ನಡೀತಿರ್ಬೋದು ಅಲ್ಲಿ ಕಲ್ ಮೇಲೆ, ನೀವು ಕುಡ್ದು ನೋಡಿ ತಿನ್ಬೇಕಾದ್ರೆ ನಿಮ್ ಕಾಯಿಲೆನೇ ಬರಲ್ಲ. ದಟ್ ಈಸ್ ದ ಪವರ್ ಆಫ್ ದ ವಾಟರ್. ಅಲ್ಲ ಬಂಡೆ ಕಲಾಗಿಂತ ಕ್ರಿಸ್ತನಲ್ಲಿ ಬಂದಿರಂತ ಒಂದ್ ನೀರು ಹೆಂಗಿದೆಂತೆ ಅಲ್ರ ಏನ್ರಿ ತೃಪ್ತಿಕರವಾಗಿದೆ. ಆಮೇಲೆ ನೀರ್ಗೆ ಎಷ್ಟು ಪವರ್ ಇದೆ ಗೊತ್ತಾ? ಒಂದ್ ಜಾಗದಲ್ಲಿ ನೀರು ಹಂಗೇ ತೊಟ್ಟಿಕ್ತಾ ಇರ್ಲಿರಿ, ಕಂಟಿನ್ಯೂಸ್ ಆಗಿ ತೊಟ್ಟಿಕ್ಲಿರಿ, ಅದರ ಏನಾಗ್ತಾರೆ ಏನಾಗ್ತಾರೆ ಗೊತ್ತಾ? ಆ ಕಲ್ಲೇ ತೂತಾಗ್ಬಿಡ್ತಾರೆ ಬೇಕಾರೆ. ಅದರ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ? ಇವೆಲ್ಲ ಹೋಗಿ ಅಬ್ಸರ್ವ್ ಮಾಡಿರ್ತೀರಲ್ಲ ಎಲ್ಲ ನಮ್ ಕಡೆ ಈ ವಾಟರ್ ಫಾಲ್ಸ್ ಜಾಗದಲ್ಲಿ ಹೋದ ಅಂದ್ರೆ ನೀರ್ ಕಂಟಿನ್ಯೂಸ್ ಆಗಿ ಬಿದ್ದಿ 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 ಒಳ್ಳೆ ಬಂಡೆ ಎಂಥ ಒಂದು ಗಟ್ಟಿ ಕಲ್ಲಾದ್ರೆ ಏನಾಗ್ಬಿಡ್ತದೆ ತೂತಾಗ್ಬಿಡ್ತಾರೆ. ಅದರ ಪೆಬಲ್ಸ್ ನೋಡಿದಿರಾ, ಪೆಬಲ್ಸ್ ಚಿಕ್ಕ ಚಿಕ್ಕದು ಏನ್ ಸ್ಮೂತ್ ಆಗಿರ್ತದೆ, ಯಾಕೆ ಹರಿಯಂತ ನೀರೋದು. ಆ ತರ ಸತ್ಯ ಕಲ್ಲು ತರ ಅಂತ ಹೃದಯ ತರ ಇರುತ್ತ ಮನುಷ್ಯರುಗಳನ್ನು ಮೆಲ್ಟ್ ಮಾಡಕ್ಕೆ ಅದಕ್ಕೆ ಪವರ್ ಇದೆ ಸತ್ಯ. ಅದರ ಬೆಂಕಿ ದೊಡ್ಡ ಬೆಂಕಿ ಹಾರ್ಕೊಂತ ಇದ್ರು, ಹಿಂಗೆ ಯಾವ ಕೆಮಿಕಲ್ ಆದ್ರೂ ಆಸಕ್ತಿಲ್ಲ, ಅದೇನ್ ಬೇಕು ನೀರೇ ಬೇಕು. ಅದರ ಅದಕ್ಕೆ ರೋಷ ದ್ವೇಷ ಅಗ್ನಿ ಅದರ ಹೊಟ್ಟೆ ಕಿಚ್ಚು ಇದನ್ನೆಲ್ಲ ಲೋಕದಲ್ಲಿ ಕೆಟ್ಟತನ ಎಲ್ಲವನ್ನು ನಾಶ ಮಾಡಬೇಕು ಅಂದ್ರೆ ಸೊಲ್ಯೂಷನ್ ಒಂದೇ ಒಂದು, ಓನ್ಲಿ ವಾಟರ್. ಅದರ ಏನೋ ಸತ್ಯ ಮಾತ್ರನೇ. ಸತ್ಯಕ್ಕೆ ಇನ್ನೆಷ್ಟು ಪವರ್ ಇದೆ ಅಂತಂದ್ರೆ ಏನ್ರಿ ವಾಟರ್ ಜೆಟ್ ಅಂತ ಬರ್ತಾರೆ ಏನ್ರಿ ಕಟ್ಟಿಂಗ್ ಟೂಲ್ ಅದು ಏನ್ರಿ ಕತ್ರಿಗಿತ್ರಿ ಇಲ್ಲ. ನೀರ್ನ ಎಷ್ಟು ಫೋರ್ಸ್ ಆಗಿ ಬಿಡ್ತಾರೆ ಅಂತಂದ್ರೆ ನೋಡಿ ಲಾಸ್ಟ್ ಅಲ್ಲಿ ಒಂದು ಫೋಟೋ ಹಾಕಿ ನೋಡಿ ರೈಟ್ ಹ್ಯಾಂಡ್ ಸೈಡ್ ಕೆಡೆ ಕಾರ್ದನ್ ಫೋಟೋ. ಅದೇನಂದ್ರೆ ಇಷ್ಟು ದೊಪ್ಪದಾಗಿರೋ ಮೆಟಲ್ನ ವಾಟರ್ನ ಅಷ್ಟು ಫೋರ್ಸ್ ಆಗಿ ಬಿಡ್ತಾ ಇದಾರೆ ಅಂದ್ರೆ ಆ ಮೆಟಲ್ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡಿರ್ತೀರಿ. ದಿಸ್ ಇಸ್ ದ ಪವರ್ ಆಫ್ ವಾಟರ್. ಈ ಟೆಕ್ನಾಲಜಿನ ಪೆಟ್ರೋಲಿಯಂ ಪೈಪ್ಗಳನ್ನ ಕಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ. ಅದರ ಅದು ಎಂತಾರೆ ಸತ್ಯಕ್ಕಿರಂತ ಪವರ್. ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರಗಳೇ, ಸತ್ಯ ಹೆಂಗಿದೆ ಅಂತಂದ್ರೆ ಏನ್ರಿ ಇವ್ರ ಬಾಯಿಂದ ಹೊರಡು ಬಂತ ಸತ್ಯ ಹೆಂಗಿದೆ ಅಂತಂದ್ರೆ ಏನ್ರಿ ಜಲರಾಶಿಗಳ ತರ ಇದೆ. ಅದರ ಜಲಘೋಷ ತರ ಏನಾಗಿದೆ, ಅದರ ಹಲವಾರು ಜನಗಳು ಹಲವಾರು ಭಾಷೆಯಲ್ಲಿ ಹಲವಾರು ರೀತಿ ಮಾತಾಡುತ್ತೆ ಸತ್ಯಗಳಿದೆ. ಟೈಪ್ ಇದೆ, ಆಂಟಿ ಟೈಪ್ ಇದೆ, ಪ್ರವಾದನೆ ಇದೆ, ಅದರ ನೀತಿ ಶಿಕ್ಷೆಗಳಿದೆ, ಖಂಡನೆ ಇದೆ, ಎಲ್ಲಾ ತರ ವಾಕ್ಯ ಎಲ್ಲಾ ತರ ಒಂದು ಮಾತುಗಳಿಲ್ಲದಂತೆ ಸತ್ಯವೇದಲ್ಲಿ ಏನಾಗಿದೆ ಅಲ್ಲಿದೆ ಅಲ್ವರ. ಅದಕ್ಕೆ ಅಲ್ಲಿ ಹೇಳ್ತಾರೆ ಒಂದು ಹೊಸ ಹಾಡನ್ನ ಏನ್ ಮಾಡದಂತ ಅಲ್ಲಿ ಹಾಡಿದ್ರು. ಏನಿದು ಹೊಸ ಹಾಡು? ಆಕ್ಚುಲಿ ಇದು ಹಾಡು ಹಳದೆ ಎಲ್ಲಾ ಹಾಡದನ್ನ ಮರ್ತೋಗ್ಬಿಟ್ಟಿದ್ರಿಂದ ಈ ಹಾಡು ಹೆಂಗಿದೆ ಅಂತ ಇವತ್ತು ಹೊಸ. ಅದು ಯಾವ್ದಿದು? ಸುವಾರ್ತೆ ಅಲ್ರ. ಅಬ್ರಾಹ್ಮಿನ ಸಂತತಿ ಮುಖಾಂತರ ಲೋಕದಂತ ಎಲ್ಲಾ ಜನಗಳಿಗೆ ಆಶೀರ್ವಾದ ಆಗ್ತಾರೆ ಅಂತ ಒಂದು ಸುವಾರ್ತೆ. ಹೆಂಗಿದೆ ಇದು ಈ ಸುವಾರ್ತೆ ಅದರ? ಇದು ಹಳೇದೇ. ಅದು ಏನಾಗ್ಬಿಟ್ಟಿದೆ ಒಂದು ಯೇಸು ಕ್ರಿಸ್ತ ಎಡೆ ಬರಿಕೆ ಬರೋ ಹೊತ್ತಿಗೆ ಈ ಸತ್ಯಕ್ಕೆ ವ್ಯಾಲಿನೇ ಇಲ್ದಿರಂಗ ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾರಲ್ಲ ಲೂಕ 18 ಏನ್ರಿ 8 ಹೇಳ್ತಾರಲ್ಲ, ಹೇಳ್ತಾರ ಅಂತೀರಿ ಯೇಸು ಮನುಷ್ಯ ಕುಮಾರನು ಭೂಲೋಕಕ್ಕೆ ಬರ್ಬೇಕ್ರೆ ಲೋಕದಲ್ಲಿ ವಿಶ್ವಾಸ ಕಾಣ್ತಾನೋ ಅಂತಬಿಟ್ಟು ಒಂದು ಪ್ರಶ್ನೆ ಹಾಕ್ಬಿಟ್ರು. ಓದಿ ಲೂಕ 18:8. ಲೂಕ್ 18:8.
ಈಗಿದ್ದರು ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು.
ನೋಡ್ರ ಭೂಮಿ ಮೇಲೆ ನಂಬಿಕೆನ ಕಾಣುವನು, ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಸನ್ನಿವೇಶ. ನೋ ಒಂದ್ ಕಾಲದಲ್ಲಿ ಆತರ ಇರ್ತಾರೆ ಆತರ ಇರ್ತಾರೆ ಅಂತ. ಅದಕ್ಕೆ ನೋಡ್ಬೇಕ್ರೆ ನಿಜವಾದ ಸುವಾರ್ತೆಗೆ ಅರ್ಥನೇ ಏನಾಗ್ಬಿಡ್ತು, ಒಟ್ಟೋಗ್ಬಿಡ್ತು. ಎಂಥ ಸುವಾರ್ತೆ ಬಂದ್ಬಿಡ್ತು ಅಂತಂದ್ರೆ ಸುಳ್ಳಾದ ಅಂತ ಒಂದು ತಪ್ಪಾದ ಒಂದು ಸುವಾರ್ತೆ ಏನಾಗ್ಬಿಡ್ತು ಬಂದ್ಬಿಡ್ತು. ಅದಕ್ಕೆ ನೋಡ್ಬೇಕ್ರೆ ಹೊಸ ಹಾಡು ಅಂತ ಏನ್ ಮಾಡ್ತಾರೆ ಕೊಡ್ತಾರೆ ಅದರ ಅಂದ್ರೆ ಏನ್ರು ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕ್ರೆ ಈ ನಾವಿರೋಂಥ ಕಾಲಾವಕಾಶಗಳಲ್ಲಿ ಹೆಂಗ ಮಾಡ್ತಿದ್ದಾರೆ ಹೊಸ ಹೊಸ ಸತ್ಯಗಳನ್ನ ನಮ್ಗೆ ಏನ್ ಮಾಡ್ತದೆ ಇವತ್ತು ಕೊಡ್ತಾ ಇದ್ರು. ಅದಕ್ಕೆ ನೋಡ್ಬೇಕ್ರೆ ಈ ದೇವರ ಒಂದು ವಾಕ್ಯ ಸತ್ಯದ ಒಂದು ಟ್ರೆಷರ್ ಈ ಪಕ್ವಶತೆ ಹೆಂಗಿದೆ ನೋಡಿರ್ತೀನಿ. ಹೋದ್ರ ಮ್ಯಾಥ್ಯೂ 13:52 ಟ್ರೆಷರ್ಗೆ ಅಂತ ಕಾಣದಲ್ಲಿ
ಈಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಅವನು ತನ್ನ ಬೊಕ್ಕಸದೊಳದಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು.
ಹೇಳ್ತಾರೆ ಹೆಂಗಪ್ಪ ಇದಾನೆ ಒಂದು ಯಜಮಾನ ತರ ಇದಾನೆ ಅಂತ ಹೇಳ್ತಾರ ಅದರ ಅಂದ್ರೆ ಪಕ್ಷರೊಳಗಿಂದ ಅದರ ಅಲ್ಲಿ ನಿಂತಿರ್ತಾರಂತೆ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಅದರ ಹಳೆ ಉಡಂಬಡಿಕೆ ಇರೋಂತ ವಸ್ತುಗಳು ಹೊಸ ಉಣ್ಣಕ್ಕೆ ವಸ್ತುಗಳು ದಿನ ನೋಡ್ಬೇಕು ಹೆಂಗಿದೆ ಸತ್ಯಗಳು ಅಲ್ಲ ರಿಪಿಟೇಷನ್ ಇಲ್ಲ, ಹೊಸ ಹೊಸ ಒಂದು ಸತ್ಯಾರ್ಥಗಳನ್ನ ಯೇಸುಕ್ರಿಸ್ತ ಏನ್ ಮಾಡ್ತಾ ಇದಾರೆ ಅದಕ್ಕೆ ಹೇಳ್ತಾರೆ, ಈಗೋ ಬಾಗಲ್ಬಿಲ್ಲಿ ನಿಂತು ತರ್ತಾ ಇದ್ದೀನಿ, ಯಾರು ಬಾಗಲ್ ತಡೀತಾರೋ ಸಂಗಡ ಬಂದು ನಾನೇ ಮಾಡ್ತೀನಿ ಭೋಜನ ಮಾಡ್ತೀನಿ ಅಂತ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸ್ವರ್ಗಳೇ. ಇವರು ಆ ಒಂದು ಒಂದು ಏನ್ತಾರೆ ಈ ಒಂದು ವೀಣೆಗಳನ್ನ ನೋಡ್ಕೊಂಡು ಈ ಸಂಗೀತವನ್ನು ಎಲ್ಲ ಪಾಡಿದ್ರು ಅಂತಂದ್ರೆ ಏನ್ರೀ ಸಿಂಹಾಸನದ ಮುಂದೆ ಅಲ್ದ್ರ ಅದ್ ನೋಡ್ಬೇಕಾದ್ರೆ ನೋಡಿದಿರಿ ಭೂಲೋಕದಲ್ಲಿ ಅಂದ್ರೆ ತೆರೆ ಈ ಕಡೆ ಅವ್ರ ಓಟ ಓಡಿಸೋದಕ್ಕಿಂತ ಮುಂಚೆ ಅವ್ರು ಆಡುವಂತ ಒಂದೇನ್ರಿ ಒಂದು ಸಂಗೀತ, ಇದನ್ನ ಯಾರ ಕೇಳು ಆಡಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ ಇದು ಯಾವ್ದಪ್ಪ ಹಾಡು, ಯಾರು ಆಡಕ್ ಆಗ್ತಿರಂತ ಒಂದು ಹಾಡು ಅಂತಂದ್ರೆ ನೋಡಿ ಕೀರ್ತನೆಯಲ್ಲಿ ಹೇಳ್ತಾರೆ ಓದೋಣ ಅಂತೀನಿ. ಕೀರ್ತನೆ ಸಾರಿ ಕೀರ್ತನೆ ಅಂತೀನಿ ಪ್ರಕಟಣೆ 15ನೇ ಅಧ್ಯಾಯ ಪ್ರಕಟಣೆ 15ನೇ ಅಧ್ಯಾಯ 2 ಮತ್ತು 3 ನೋಡಿ.
ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ ದೇವರಾದ ಕರ್ತನೇ ಸರ್ವಶಕ್ತನೇ ನಿನ್ನ ಕೃತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ ನಿನ್ನ ಮಾರ್ಗಗಳು ನ್ಯಾಯವು ಸತ್ಯವು ಆಗಿವೆ.
ಓಕೆ ಅಲ್ವರ ಅದ್ಗಂತೀವಿ ವೀಣೆಗಳನ್ನ ಇಟ್ಕೊಂಡು ಏನಪ್ಪ ಹಾಡಾಡಿದ್ರು ಅಂತಂದ್ರೆ ಮೋಸೆಯ ಹಾಡು ಮತ್ತೆ ಯಜ್ಞದ ಕುರಿಯಾದತನ ಹಾಡು ಅಂತ ಹೇಳ್ತಾರೆ. ಇದ್ಯಾವ್ದು ಮೋಸೆ ಹಾಡು ಮತ್ತೆ ಯಜ್ಞ ಕುರಿಯಾದತನ ಹಾಡು, ಯಾರು ಹಾಡಬಿಟ್ಟು ಹಾಡೋಗಿದ್ರ ಮೋಸೆ ಮತ್ತೆ ಯೇಸು ಕ್ರಿಸ್ತ ಅಂತಂದ್ರೆ ಆ ಬೋಲೋಕ್ ಇರ್ಬೇಕಲ್ಲ, ಲಿಟ್ರಲ್ ಆಗಿ ಒಂದು ಹಾಡು ಹಾಡ್ಬಿಟ್ಟು ಹೋಗಿದ್ದಾರೆ ಅದು ಯಾವ್ದು ಅಂತ ನಮ್ಗೆ ಕೊಡ್ಲಿಲ್ಲ. ಮತ್ತೆ ಆ ಹಾಡು ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲ, ಇಲ್ಲಿ ಹೇಳ್ತಾರೆ ಅದು ಮೋಸೆ ಅಂತಂದ್ರೆ ಹಳೆ ಒಡಂಬಡಿಕೆ, ಅದರ ಯಜ್ಞದ ಕುರಿಯಾದಂದ್ರೆ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಎರಡನ್ನೂ ಸೇರಿಸ್ಕೊಂಡು ಸಿಂಕ್ರನೈಸ್ ಮಾಡಿ ಮೃದುವಾಗಿ ಹಿಂಪಾಗಿ ಹೊಂದಾಣಿಕೆಯಿಂದ ಹೇಳಂತ ಒಂದು ಸತ್ಯ ಹೆಂಗಪ್ಪ ಇದೆ ಅಂದ್ರೆ ಕೇಳಂತ ಕಿವಿಗೆ ಹೆಂಗಿರ್ತದೆ, ಹಿಂಪಾಗಿರಂತ ಒಂದು ಹಾಡು ಕೇಳ್ಬೇಕು ಅಂತ ಅನ್ಸ್ತದೆ. ಅದೇ ಹಿಂಪಾಗಿರಂತ ಅದು. ಇದನ್ನ 144,000 ಜನ ಬಿಟ್ರೆ ಬೇರೆ ಯಾರು ಹಾಡಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೊಲ್ಲೆ ದೇವರು ಡಿವೈನ್ ಪ್ಲಾನ್ ಆಫ್ ದ ಏಜಸ್ನ ಬ್ಯೂಟಿಫುಲ್ ಆಗಿ ಅರ್ಥಭರಿತವಾಗಿ ಎತ್ತಿ ಹೇಳಂತದ್ದು ಇದು ಯಾರ ಕೈಯಲ್ಲಿ ಮಾತ್ರ ಸಾಧ್ಯ ಅಂದ್ರೆ ಚಿಕ್ಕ ಹಿಂಡಿ ಕೈಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ನೋಡ್ಬೇಕ್ರೆ ಇದು ಒಂದು ಸೂಚನೆ, ನಾವು ಚಿಕ್ಕ ಹಿಂಡಿಗೆ ಒಂದು ಭಾಗವಾಗ್ತಾ ಇದ್ದೀರಿ ಅಂತಂದ್ಬಿಟ್ಟು ಒಂದು ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಏನಂತಂದ್ರೆ ನಾವೇನ್ರಿ ಸತ್ಯಗಳನ್ನ ಸರಿಯಾದ ರೀತಿ ಹೇಳ್ಕೊಡೋದು, ಸತ್ಯನ ಸರಿ ರೀತಿಲಿ ವಿಟ್ನೆಸ್ ಮಾಡೋದು ಏನ್ರಿ ಒಂದು ಸೂಚನೆ ಆಗಿದೆ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಚಿಕ್ಕ ಹಿಂಡನ್ನ ಎಲ್ಲಿಂದ ಅಲ್ಲಿ ವಿಮೋಚನೆ ಮಾಡಿದ್ರು ಅಂತ ಓದ್ತೀರಿ ನೋಡಿ, ಓದನ ಪ್ರಕಟಣೆ 14ನೇ ಅಧ್ಯಾಯ 3ನೇ ವಚನ ಇನ್ನೊಂದ್ಸತಿ ಓದಿ ಪ್ರಕಟಣೆ 14:3.
ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು
ಭೂಲೋಕದಿಂದ ಕೊಂಡುಕೊಳ್ಳಲ್ಪಟ್ಟಂತ 144,000 ಜನ. ಅಂದ್ರೆ ದೇವರು ಇವ್ರನ್ನ ಎಲ್ಲಿಂದಪ್ಪ ವಿಮೋಚಿಸಿದ್ದಾರೆ ಅಥವಾ ಎಲ್ಲಿಂದ ಕರೆದಿದ್ದಾರೆ ಅಂತಂದ್ರೆ ಬರೀ ಇಸ್ರೇಲ್ ಇಂದ ಮಾತ್ರ ಅಲ್ಲ, ಭೂಲೋಕ ಭೂಲೋಕ ಏನ್ರಿ ಬೈಬಲ್ ಏನ್ ನೋಡ್ತೀರಿ ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡೋದು ಅಂತ ಹೇಳ್ತಾರೆ. ಹಂಗಾದ್ರೆ ಯಾವ ಲೋಕನ, ಬರೀ ಇಸ್ರೇಲ್ ಲೋಕನ, ಇಡೀ ಭೂಲೋಕ ಅದರ. ಅದೇ ನೋಡ್ಬೇಕ್ರೆ ಈಗಿರುವಂತ ಭೂಮಿ ಆಕಾಶ ಅಂತ ನೋಡ್ತೀರಿ ಅಂದ್ರೆ ಬರೀ ಇಸ್ರೇಲ್ದ ನೋಡ್ಬೇಕ್ರೆ ಸರ್ವ ಲೋಕ ಲೋಕ ಅಂತ ಪ್ರತಿಯೊಂದು ಜನಾಂಗದವ್ರನ್ನ ಕೂಡ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದೀವಿ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ. ಇಲ್ಲಿ ಹೇಳೋದು ದೇವ್ ಟೇಕನ್ ಫ್ರಮ್ ಅಂದ್ರೆ ಆಲ್ ಪಾರ್ಟ್ಸ್ ಆಫ್ ದಿಸ್ ಅರ್ತ್. ಅದಕ್ಕೆ ಚಿಕ್ಕ ಹೆಣ್ಣಿನ ದೇವರು ಇವತ್ತು ಎಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಲೋಕತಂತ ಸರ್ವ ಜನಾಂಗದಿಂದ ಸರ್ವ ಭಾಷೆಗಳಿಂದ ಏನ್ ಮಾಡ್ತಾರೆ ಇವತ್ತು ಇವತ್ತು ಆಯ್ಕೆ ಮಾಡ್ತಾ ಇದಾರೆ ಅಲ್ಲ. ಅದಕ್ಕೆ ನೋಡಿ ಅಂತೀನಿ ಏನ್ರಿ ಪ್ರಕಟಣೆ 14ನೇ ಅಧ್ಯಾಯ 4ನೇ ವಚನ ರೆವಲೇಷನ್ 14:4.
ಸ್ತ್ರೀ ಸಹವಾಸದಿಂದ ಮಲಿನ ರಾಗದವರು ಇವರೇ.
ಸ್ತ್ರೀ ಸಹವಾಸದಿಂದ ಮಲಿನ ರಾಗದವರು ಇವರೇ ಅಂತ ಹೇಳ್ತಾರೆ. ಅಂದ್ರೆ ಇದ್ಯಾರಪ್ಪ ಇದೆ ಸ್ತ್ರೀಗಳು ಅಂದ್ರೆ ಸ್ತ್ರೀ ಸಹವಾಸದಿಂದ ಮಲಿನ ರಾಗದವರು ಇವರೇ. ಆಮೇಲೆ
ಇವರು ಕನ್ಯೆಯರಂತೆ ನಿಷ್ಕಳಂಕ.
ಕನ್ಯೆಯರಂತೆ ನಿಷ್ಕಳಂಕರು ಅಂದ್ರೆ ಏನಿದು ಕನ್ಯೆಯರು ಅಲ್ರ, ನಾವು ಸತ್ಯವೇದದಲ್ಲಿ ಓದಿದ್ವಿ ಅದರ ಯೇಸು ಕ್ರಿಸ್ತನ ಏನ್ರಿ ಮದಲಿಂಗನೋ ದೇವ್ರ ಮಕ್ಕಳು ಸಭೆ ಏನಾಗಿದ್ದಾರೆ ಮದಲ್ಗಿತ್ತಿ ಅದರ. ಇವಾಗ ಇಬ್ರಿಗೆ ಏನಾಗಿದೆ ಒಂದು ಎಂಗೇಜ್ಮೆಂಟ್ ಏನಾಗಿದೆ ಆಗಿದೆ, ಮದುವೆ ಆಗೋದು ಯಾವಾಗ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಅಲ್ರ. ಅದಕ್ಕೆ ನೋಡ್ಬೇಕ್ರೆ 2ನೇ ಕೊರಿಂಥ 11:2 ಅಪೊಸ್ತಲ ಪೌಲು ಶುದ್ಧವಾದಂತ ಸಭೆನ ಶುದ್ಧವಾದಂತ ಕನ್ಯೆಗೆ ಏನ್ ಮಾಡ್ತಾರೆ ಅಲ್ಲಿ ಹೋಲಿಕೆ ಮಾಡಿ ಮಾತಾಡ್ತಾರೆ. ಓದನ ಅಂತೀರಿ 2 Cor 11:2.
ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ.
ನೋಡ್ರ, ಶುದ್ಧ ಕನ್ಯೆಯಂತೆ ಆತನಿಗೆ ಒಪ್ಪಿಸ್ಬೇಕು ಅಂದ್ಬಿಟ್ಟು ನಿಮ್ಗೆ ಏನ್ ಮಾಡಿದೀನಿ, ನಿಶ್ಚಯ ಮಾಡಿದೀನಿ. ಇವಾಗ ಯೋಚನೆ ಮಾಡಿ, ಒಂದು ಹುಡುಗಿ ಎಂಗೇಜ್ಮೆಂಟ್ ಮಾಡಿದ ಮೇಲೆ ಅವ್ರು ಏನ್ ಮಾಡ್ಬೇಕು, ಯಾರಿಗೆ ನಂಬಿಕಸ್ತರಾಗಿರ್ಬೇಕು? ಹಾ, ಎಂಗೇಜ್ಮೆಂಟ್ ಆಗಿರೋಂತ ಹುಡುಗಂಗೆ ಏನಾಗಿರ್ಬೇಕು, ನಂಬಿಕಸ್ತರಾಗಬೇಕು, ಶುದ್ಧ ಕನ್ಯೆ ತರ ಏನಾಗಿರ್ಬೇಕು, ಮದುವೆ ಆಗ ತನಕ ಇರ್ಬೇಕಲ್ವರ. ಆದ್ರೆ ಇಲ್ಲಿ ಏನಪ್ಪ ಆಯ್ತು ಸಭೆ ಅಂತಂದ್ರೆ, ಯೇಸು ಕ್ರಿಸ್ತನ ಮೊದಲನೇ ಬರೋಕೆಲ್ಲ ಎಂಗೇಜ್ಮೆಂಟ್ ಆಯ್ತು, ಯೇಸು ಕ್ರಿಸ್ತನ ಎರಡೇ ಬರೋಕೆವರೆಗೂ ವೇಟ್ ಮಾಡ್ಬೇಕಾಯ್ತು. ಅದ ಬರೋದಕ್ಕಿಂತ ಮುಂಚೆನೆ ಈ ಸಭೆ ಏನಪ್ಪ ಮಾಡ್ಬಿಡ್ತಂದ್ರೆ, ಲೋಕದ ರಾಜ್ಯಗಳ ಜೊತೆ ಸೇರ್ಕೊಂಡು ಏನ್ ಮಾಡ್ತಂತೆ, ವ್ಯವಿಚಾರ ಮಾಡ್ಬಿಡ್ತು. ಅದಕ್ಕೆ ಬೈಬಲ್ನಲ್ಲಿ ಇದನ್ನ ವ್ಯವಿಚಾರದ ಒಂದು ಸ್ತ್ರೀಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದನ್ನ ನಾವು ಓದಿದ್ರಿ, ಇನ್ನೊಂದ್ಸತಿ ಓದೋಣ. ಪ್ರಕಟಣೆ 17:5 Revelation 17:5.
ಅವಳ ಅಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥ ಉಳ್ಳ ಹೆಸರು ಬರೆದಿತ್ತು.
ನೋಡ್ರ, ಎಲ್ಲಾ ಏನ್ರಿ ಭೂಲೋಕದಲ್ಲಂತ ಎಲ್ಲಾ ಏನ್ರಿ ಅಸಹ್ಯವಾದಂತ ಒಂದು ಕಾರ್ಯಗಳಿಗೇನ್ರಿ, ತಾಯಿ, ತಾಯಿ ಅಂದ್ರೆ ಮಗಳು, ಅದರ ತಾಯಿ ತಕ್ಕಂತೆ ಮಗಳು, ಅದರ ತಾಯಿ ಅಂದ್ರೆ ರೋಮನ್ ಕ್ಯಾಥಲಿಕ್ ಸಂಸ್ಥೆ, ಮಗಳು ಅಂತಂದ್ರೆ ಏನ್ರಿ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಅಂದ್ರೆ ತಾಯಿ ತಕ್ಕಂತೆ ಮಕ್ಕಳು ಅಂತಂದ್ರೆ ಎಲ್ಲಾ ಲೋಕದಂತೆ ಎಲ್ಲಾ ಸಭೆ ಏನಾಗಿದೆ ಅಂತ ಅಲ್ಲಿ ಅಲ್ಲಿ ದ ಗ್ರೇಟ್ ಬ್ಯಾಬಿಲೋನ್ ಅಂತ ಹೇಳ್ತಾರೆ. ಏನಕ್ಕಪ್ಪ ಬ್ಯಾಬಿಲೋನ್ ಅಂತ ಹೇಳ್ತಾರೆ, ಬ್ಯಾಬಿಲೋನ್ ಪದದ ಅರ್ಥ ಏನಂದ್ರೆ ಕನ್ಫ್ಯೂಷನ್. ಅದರ ಏನಪ್ಪ ಕನ್ಫ್ಯೂಷನ್, ದೇವರು ಒಂದು ಏನಂತಾರೆ ಒಂದು ಪರಲೋಕಕ್ಕೆ ಹೋಗಕ್ಕೆ ಒಂದು ಎತ್ತರವಾದ ಗೋಪುರ ಏನ್ ಮಾಡ್ಬಿಟ್ರ ಕಲ್ಲಲ್ಲಿ ಕಟ್ಬಿಟ್ರು, ಅದ್ರ ಎಲ್ಲಾರು ಜಳಪಳೆ ಬಂದು ನಿನ್ಸ ತಪ್ಪಿಸ್ಕೊಂಡಣ ಅಂತಂದ್ಬಿಟ್ಟು ದೇವ್ರ ವಾಗ್ದಾನನೇ ಮರ್ತು ಬಿಟ್ಟು. ಅದೇ ತರ ಇವತ್ತು ಎಲ್ಲಾ ಒಂದು ಲೋಕದಂತ ಎಲ್ಲಾ ಸಭೆಗಳು ಏನಪ್ಪ ಮಾಡ್ತಾ ಇದಾರೆ ಅಂತಂದ್ರೆ, ಇವತ್ತು ಪರಲೋಕಕ್ಕೆ ಹೋಗಕ್ಕೆ ಅಂತಂದ್ಬಿಟ್ಟು ದೊಡ್ಡ ಗೋಪುರ ಕಟ್ತಾವ್ರೆ. ಅದ್ರ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಗೆಲ್ಲ ಪಾಪಗಳೇ ಕ್ಷಮಿಸಲ್ಪಡ್ತಾರೆ. ಯೇಸು ಕ್ರಿಸ್ತನ ನಂಬ್ರೆ ಎಲ್ಲಿ ಕೊಟ್ಟಿರ್ತಾರೆ ಸೀನ್ ಹಂಗೆ ಸುಯ್ ಅಂತ ಪರ್ಲ ಕೊಟ್ಟಿರ್ತೀನಿ ಅಂದ್ಬಿಟ್ಟು. ಅದರ ಇಷ್ಟೇ ಹೇಳ್ತಾರೆ ಅಷ್ಟು ಹೊರ್ತು, ಅದರ ಕಷ್ಟ ಸಂಕಟ ಹಿಂಸೆಗಳನ್ನ ತಾಳಿ ತಮ್ಮನ್ ತಾವೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಯೇಸು ಕ್ರಿಸ್ತನಿಂದ ಹೋಗ್ಬೇಕು ಅಂತಂದ್ಬಿಟ್ಟು ಯಾರು ಏನ್ ಮಾಡಕ್ ಹೋಗಲ್ಲ, ಹೇಳೋದಕ್ಕೆ ಹೋಗಲ್ಲ. ತನ್ನ ತಾನೇ ನಿರಾಕರಿಸಿ ಏನು ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ಈ ಪೂಜೆ ಪುರಸ್ಕಾರ ವಿಗ್ರಹದ್ನೆಲ್ಲ ಬಿಟ್ಬಿಡ್ಬೇಕು ಅವರ. ಆಮೇಲೆ ತನ್ನ ತಾನೇ ನಿರಾಕರಿಸೋದು, ಆಮೇಲೆ ಶಿಲ್ಪ ಎತ್ಕೊಂಡು ಏನೋ ಒಬ್ಬ ಬೈಬಲ್ ಇಟ್ಕೊಂಡ್ಬೇಕು, ನೀವು ಕ್ರಿಶ್ಚಿಯನ್ ಆಗ್ಬಿಡ್ಬೇಕು. ಆಮೇಲೆ ಯೇಸು ಕ್ರಿಸ್ತನ್ ಹಿಂಬಾಲಿಸೋದ್ರೆ ಅದು ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಏನ್ ಮಾಡ್ದು ಸಭೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಹೋಗ್ಬಿಟ್ರೆ ಮುಗಿದೋಯ್ತಪ್ಪ ಸಾಕಷ್ಟೇ, ಇನ್ ಮಿಕ್ಕಿದೆಲ್ಲ ಏನಾರ ಮಾಡ್ಕೊಳ್ಳಿ ನೀವು ಅಂತಂದ್ಬಿಟ್ಟು. ಅದರ ಇದು ಕ್ರಿಶ್ಚಿಯಾನಿಟಿ ಅನ್ನೋ ಕಾನ್ಸೆಪ್ಟ್ ಹೊಡೆದಿದೆ. ಹೆಂಗೆ ಹೇಳಿದ್ರೆ ದಿಸ್ ಈಸ್ ಕನ್ಫ್ಯೂಷನ್ ಅಲ್ಲ, ಇದು ಸತ್ಯನಿಲ್ಲ ಇದಲ್ಲಿ ಇಲ್ಲ. ದೇವರು ಇಷ್ಟೊಂದು ಈಸಿಯಾಗಿ ಪರ್ಲೋಕ್ ಕೊಟ್ಟಿಲ್ಲ. ನಮ್ಗೆ ಏನ್ ಹೇಳ್ತಾರೆ, ಬಹು ಭಯ ಭೀತಿ ಉಳ್ಳವರಾಗಿ ನಿಮ್ಮ ರಕ್ಷಣೆ ನೀವೇನ್ ಮಾಡಿ ನೀವು ಸಾಧಿಸ್ಕೊಳ್ಳಿ, ಯಾಕಂದ್ರೆ ಎಡವು ಬಿದ್ರೆ ನಾವ್ ಎಲ್ಲಿ ಕೊಟ್ಟೋಗ್ತೀರಿ, ಸೀದಾ ಎರಡೇ ಮಣ್ಣು ಕೊಟ್ಟೋಗ್ಬಿಡ್ತೀರಿ. ಮೋಸೆ ದುಡುಕಿ ಏನ್ ಮಾಡಿದ್ರು ಬಂಡೆಗೆ 2 times ಹೊಡೆದ್ಬಿಟ್ರು, 2 times ಹೊಡೆದಿದ್ ಒಂದೇ ಒಂದ್ ಮಿಸ್ಟೇಕಿಗೆ ಏನ್ ಮಾಡಿದ್ರು ಆ ಭಾಗ್ಯನ ಕಳ್ಕೊಂಡ್ಬಿಟ್ರು. ಆದಾಮು ತಿನ್ಬಾರ್ದಾಗಿಂತ ಹಣ್ಣು ತಿಂದ್ರು ಒಂದೇ ಒಂದ್ ಮಿಸ್ಟೇಕು, ಚಿಕ್ಕ ಮಿಸ್ಟೇಕು, ಏನ್ ಕಳ್ಕೊಂಡ್ಬಿಟ್ರು, ಭಾಗ್ಯನ ಕಳ್ಕೊಂಡ್ಬಿಟ್ರು. ಬಿಲಾಮನು ದೇವ್ರ ಮಾತನ ಮೀರಿ ಒಂದೇ ಒಂದ್ ಆಜ್ಞೆ ರೀ ಅಷ್ಟೇ, ಅದರ ಅವನ ಹೆಸರು ಇಬ್ರಿಯರ್ ಪುಸ್ತಕದಲ್ಲಿ ಬರೋದಿಲ್ಲ, ಯುದ್ಧ ಪುಸ್ತಕದಲ್ಲಿ ಬರ್ತಾರೆ, ಅವನ ತರ ಇರ್ಬೇಡಿ ಅಂತ. ದೇವರ ಪ್ರವಾದಿ ಆಗಿರುವಂತ ಮಕ್ಕಳುಗಳ ಹೆಸರು ಎಲ್ಲಿ ಬರ್ತದೆ ನೋಡ್ರಿ ಅಂತೀನಿ, ಅದ್ರ ಅವಿದೇನಾಗಿರುವಂತ ಪಟ್ಟಿಯಲ್ಲಿ ಏನಾಗ್ತಾರೆ ಅದು ಅದು ಬರ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವಗಳೇ, ಅಲ್ಲ ದೇವ್ರ ಮಕ್ಕಳು ಹೆಂಗಿರ್ಬೇಕು ಅಂತಂದ್ರೆ ಶುದ್ಧ ಕನ್ನಿಗಳ ತರ ಇರ್ಬೇಕು. ಅದಕ್ಕೆ ಸತ್ಯವೇದ್ರೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಬ್ಯಾಬಿಲೋನ್ ಅಂತಂದ್ರೆ ತಾರುಮಾರು ಅಂತಂದ್ರೆ ಏನ್ ಹೇಳ್ತಾರೆ ಓದಿ, ಪ್ರಕಟಣೆ 18:23. ಪ್ರಕಟಣೆ 18 ಯಾಜಕ ಕಂಡ 18:23.
ಪಶು ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು, ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು, ಅದು ಸ್ವಭಾವಕ್ಕೆ ವಿರುದ್ಧವಾದದ್ದು.
ಸ್ವಭಾವಕ್ಕೆ ವಿರುದ್ಧವಾದದ್ದು ತಾರಮಾರು ಅಲ್ವರ ಎಂತರೆ, ಯಾವ ಸ್ತ್ರೀಯು ಸಂಗಮಕ್ಕಾಗಿ ಎಂತಾರೆ ಪಶುವಿನ ಸಂಗಡ ನಿಲ್ಲಬಾರದು. ಸ್ತ್ರೀ ಅಂತಂದ್ರೆ ಸಭೆ, ಪಶು ಮೃಗ ಅಂತಂದ್ರೆ ರಾಜ್ಯಗಳು, ಸಭೆ ಲೋಕ ರಾಜ್ಯಗಳಿಗೆ ಯಾವುದೇ ಕಾರಣಕ್ಕೂ ಲೋಕದಲ್ಲಿ ಸೇರ್ಬಾರ್ದು, ಅದು ಅಸಹ್ಯ ತಾರುಮಾರು. ಕರ್ತನಲ್ಲಿ ಪ್ರೀತಿ ಅಂತ ಸರ್ ಇದೇ ಮಿಸ್ಟೇಕು ಆದಿ ಸಭೆಯಲ್ಲಿ ಏನ್ ಮಾಡಿದವ್ರು ಅವ್ರು ಮಾಡಿದ್ರು. ಅದರ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಹೇಳ್ತಾರೆ ಬಾಬಿಲೋನ ಬಿಟ್ಟು ಹೊರಗಡೆ ಬಾ. ಅದರ ಬಾಬಿಲೋನಲ್ಲಿ ಏನಂತಾರೆ ಇಸ್ರೇಲ್ ಜನಗಳು ಇದ್ರು ಅದರ, ಆದ್ರೆ ಬಾಬಿಲೋನ್ ಇದ್ದಿದ್ ಮಾತ್ರಕ್ಕೆ ಎಲ್ಲಾರು ಬಾಬಿಲೋನ್ ತರ ಆಗ್ಬಿಟ್ರ ಅಂದ್ರೆ ಇಲ್ಲ. ಅನೇಕ ಜನಗಳು ಬಾಬಿಲೋನ್ ಇದ್ರು ಸರಿ ಅವ್ರಿಗೆ ಮನ್ಸು ಎಲ್ಲಿರ್ಲಿಲ್ಲ, ಬಾಬಿಲೋನ್ ನಲ್ಲಿ ಇರ್ಲಿಲ್ಲ. ಅವ್ರ ಸ್ವಭಾವಗಳು ಬಾಬಿಲೋನ್ ತರ ಏನಾಗಿರ್ಲಿಲ್ಲ, ಇರ್ಲಿಲ್ಲ. ಅದೇ ತರ ಇವಾಗ ಕೂಡ ಅನೇಕ ಜನಗಳು, ಅನೇಕ ಮಕ್ಕಳು ತಿಳಿದರೆ ಎಲ್ಲಿದ್ದಾರೆ ಇವತ್ತು? ಬಾಬಿಲೋನ್ ಇದ್ರೆ. ಅದಕ್ಕೆ ಹೇಳ್ತಾರೆ ದೇವರು, ನನ್ನ ಜನರೇ ಅವಳನ್ನು ಬಿಟ್ಟೇ ಮಾಡಿ ಹೊರಕ್ಕೆ ನೀವು ಬನ್ನಿ. ಅಂದ್ರೆ ನನ್ನ ಜನರು ಅಂತಂದ್ರೆ ಎಷ್ಟೋ ಜನಗಳು ಇವತ್ತು ತಿಳಿದರೆ ಎಲ್ಲಿದ್ದಾರಂತೆ, ಬಾಬಿಲೋನ್ ಇದಾರೆ ಅಲ್ವಾ. ಅದ್ ನೋಡ್ಬೇಕ್ರೆ ನಮ್ ತಿಳಿದಿರಂತ ಅವನ ವಿಚಾರಕ್ಕೆ ದೇವ್ರ ನಮ್ಮ ಹತ್ರ ಏನ್ ಮಾಡ್ಕೋಲ್ಲ, ಲೆಕ್ಕನ ಕೇಳಕ್ ಹೋಗಲ್ಲ. ಆದ್ರೆ ದೇವ್ ನಮ್ಮ ಕಣ್ಣುಗಳನ್ನೆಲ್ಲ ತಿರ್ಸಿದ್ಮೇಲೆ, ನಮ್ಗೆ ಕ್ಲಿಯರ್ ಆಗಿ ಅದು ಗೋಚರ ಮಾಡಿಸಿದ್ಮೇಲೆ, ತಪ್ಪು ಅಂತ ಗೊತ್ತಾಗಿದ್ಮೇಲೆ, ತಿರ್ಗಾ ನಾವು ಅದಕ್ಕೆ ಕೈ ಹಾಕ್ಬೇಕಾರೆ ದೇವ್ರು ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾರಾ, ಅದು ಕ್ಷಮಿಸ್ಬಿಡ್ತಾರ ಅಂತಂದ್ರೆ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಲೆಕ್ಕನ ಸಲ್ಲಿಸ್ಲೇಬೇಕು. ಅದ್ರ ಈ ಜನ ಗೊತ್ತಿಲ್ದ್ರೆ ಮಾಡಿದಕ್ಕೆ ವಿಚಾರಕ್ಕೆ ದೇವ್ರ ಮಾಡ ಲೆಕ್ಕನ ಕೇಳಕಲ್ಲ. ಅದು ಗೊತ್ತಿದ್ದು ಗೊತ್ತಿದ್ದು ಮಾಡಂತ ವಿಚಾರಕ್ಕೆ ಖಂಡಿತವಾಗ ಏನ್ ಮಾಡ್ತಾರೆ, ನಮ್ಗೆ ಲೆಕ್ಕನ ಕೇಳ್ತಾರೆ. ಅದಕ್ಕೆ ಬೈಬಲ್ ಓದ್ತಿಲ್ಲ, ಯಾರು ಬೇಕೆಂದು ತಿಳಿದು ಪಾಪ ಮಾಡಿದ್ರೆ ಆ ಪಾಪಕ್ಕೇನಿಲ್ಲ, ಪ್ರಾಯಶ್ಚಿತಾನೆ ಇಲ್ಲ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಆ ಕಾಲದಲ್ಲಿ ಹೆಂಗ ಹೊರಗಡೆ ಕರೆದ್ರು, ಕೂರೇಸ್ ರಾಜನ ಮುಖಾಂತರ ಅಲ್ವರ ಅವ್ರೇನ್ ಮಾಡಂತೆ, ಹ ಅಲ್ವರ ದೇವ್ರ ಏನ್ ಮಾಡ್ತಾರೆ, ಇಸ್ರೇಲ್ಗಳನ್ನ ಬಾಬಿಲೋನ್ ಹೊರಗಡೆ ಕರೆತಾರೆ. ಅವಾಗ ಎಷ್ಟೋ ಜನಗಳು ತುಂಬಾ ಸಂತೋಷನ ಬಾಬಿಲೋನ್ ಬಿಟ್ಟು ಯೆರೂಸಲೇಮ್ ಬಂದಿ ದೇವ್ರ ಆಲಯನ ಕಟ್ಟರು. ಇದೇ ತರ ದೇವ್ರ ಮಕ್ಕಳು ಸತ್ಯನ ಕೇಳಿದ ತಕ್ಷಣ ಏನಪ್ಪ ಮಾಡ್ಬೇಕು ಅಂದ್ರೆ, ಈ ಸುಳ್ಳು ಅಂತ ಗೊತ್ತಾಗಿದ ತಕ್ಷಣ ಬಾಬಿಲೋನ್ ಬಿಟ್ಟೆ ಮಾಡಕ್ ಹೊರಗಡೆ ಬಂದ್ಬಿಡ್ಬೇಕು. ಯಾಕೆ ಬಾಬಿಲೋನ್ ಏನ್ರು ತಾರುಮಾರು ಕನ್ಫ್ಯೂಷನ್. ಯೋಚನೆ ಮಾಡಿ ದೇವ್ರು ಏನ್ರಿ, ಒಬ್ಬ ಮನುಷ್ಯ ಹುಟ್ಟಕ್ಕಿಂತ ಮುಂಚೆನೆ ಏನ್ರಿ ಯುಗ ಯುಗಾಂತರಗಳೊಳಗೆ ಅವನ್ನ ನರ್ಕಕ್ಕೆ ಹಾಕ್ಬಿಟ್ಟು ಬೆಂಕಿಯ ವೇದನೆಗೆ ಹಾಕ್ಬಿಟ್ಟು ಅವನ್ಗೆ ಹಿಂಸೆ ಕೊಡ್ಬೇಕು ಅಂದ್ಬಿಟ್ಟು ಅವ್ನ್ ಹುಟ್ಟಕ್ಕಿಂತ ಮುಂಚೆನೆ ದೇವ್ರ ಏನ್ ಮಾಡ್ಬಿಟ್ಟಿದಂತೆ, ಸಂಕಲ್ಪ ಮಾಡ್ಬಿಟ್ಟಿರಂತೆ. ಇದು ಎಷ್ಟು ಒಂದು ಒಂದು ದುರ್ಬೋಧನೆ ಅಂತಂದ್ರೆ, ಯಾರೇ ಒಬ್ಬ ಮನುಷ್ಯ ಏನ್ರಿ ಒಂದು ಪ್ರಾಣಿಗೆ ಕೂಡ ಏನ್ ಮಾಡಲ್ಲ, ಆತರ ಯೋಚನೆ ಮಾಡಕ್ಕೆ ಹೋಗೋದೇ ಇಲ್ಲ. ಅದರ ಒಂದ್ ಇಲಿನ ಯಾರೋ ಒಬ್ಬ ಮನುಷ್ಯ ತನ್ನ ಮನೇಲಿ ಬಂದ್ಬಿಡ್ತು ಅಂತ ಹಿಡ್ದಿ ಅದನ್ನ ಚೆನ್ನಾಗಿ ಏನ್ರಿ ರೋಸ್ಟ್ ಮಾಡಿ ಫ್ರೈ ಮಾಡಿ ದಿನಾ ಎಣ್ಣೆಲಿ ಹಾಕಿ ಕುದಿಸಿ ಅದು ಏನ್ರಿ ಅವು ಇಲಿ ಹುಟ್ಟಕ್ಕಿಂತ ಮುಂಚೆನೆ ಇದಕ್ಕೆ ಹಿಂಗ್ ಮಾಡ್ಬೇಕು ಅಂತಾರ ಪ್ಲಾನ್ ಮಾಡ್ತಾರ. ಯೋಚನೆ ಮಾಡಿ ಎಂತ ಅಸೈವ ಅಂತ ಬೋಧನೆ. ಅದ್ರ ಅದಕ್ಕೆ ಕರ್ತನಲ್ಲಿ ಪ್ರೀತಿಯಾದ ಸೋರಸಗಳೇ, ದೇವ್ರ ಮಕ್ಳ ಕಣ್ಣು ತೆದ್ದ ತಕ್ಷಣ ದೇವ್ರ ಮಕ್ಳು ಏನಾಗ್ಬೇಕು, ಇದನ್ ಬಿಡಕ್ಕೆ ಏನಾಗಿರ್ಬೇಕು, ರೆಡಿ ಆಗಿರ್ಬೇಕು. ಅದ್ರ ಅದಕ್ಕೆ ಹೇಳ್ತಾರಲ್ಲ ಎಲ್ಲಿ ಇವರು ಏನ್ರಿ ಕನ್ಯೆಯವರು ಅದರ ಇವರು ಏನ್ರಿ ಎಂತವ್ರು ಅಂತ ಇವರು ಕನ್ಯೆಯಂತೆ ನಿಷ್ಕಳಂಕರು ಅಲ್ವರ ನಿರ್ದೋಷಿಗಳು. ಆಮೇಲೆ ಓದಿಂತೀರಿ ಪ್ರಕಟಣೆ 14:4 ಓದಿ ಹಂಗೆ ಮುಂದಕ್ಕೆ.
ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಆತನ ಹಿಂದೆ ಹೋಗುವರು.
ನೋಡ್ರ ನಿಷ್ಕಳಂಕರು ಅಲ್ವರ ಏನಂತ ಹೇಳ್ತಾರೆ, ಇವರು ಬಂದ್ಬಿಟ್ಟು ಕನ್ಯೆಯರು ಅಲ್ವರ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಏನ್ ಹೇಳ್ತಾರೆ ನೋಡ್ಬೇಕಾದ್ರೆ ಏನ್ರಿ, ಸ್ತ್ರೀ ಸವಾಸದಿಂದ ಮಲಿನ ರಾಗದವರು ಇವರೇ. ಯಾ ಸ್ತ್ರೀ ಬಾಬಿಲೋನ್ ನಮ್ಮ ಮಹಾಸ್ತ್ರೀ ಜೊತೆಗೆ ಸವಾಸನೆ ಇಟ್ಕೊಂಡಿರಂತವ್ರು ಇವರೇ ಅಲ್ವರ. ಕನ್ಯೆಯರು ಎಂತ ಕನ್ಯೆಯರು, 10 ಕನ್ಯರು ಕೇಳಿದಿರಲ್ಲ, ಬರೀ ಕನ್ಯೆ ಆಗ್ಬಿಟ್ರೆ ಸಾಕ, ಬುದ್ಧಿ ಉಳ್ಳಂತ ಕನ್ಯೆ ಆಗ್ಬೇಕು ನಾವು ಆಗ್ಬೇಕು ಅಲ್ವರ. ಆಮೇಲೆ ಯಜ್ಞದ ಕುರಿಯಾದತ್ತನು ಎಲ್ಲಿ ಹೋಗ್ತಾರೋ ಅಲ್ಲೇ ಮಾಡೋದು ಅಲ್ಲಿ ಹೋಗೋರಂತ ಆತನ ಹಿಂದೆ ಏನ್ರಿ ಹೋಗೋರಂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸುಗಳೇ, ಏನಾಗಿರ್ಬೇಕು ನಾವು ಯಾರ್ದ ಫಾಲೋ ಮಾಡೋಗಿರ್ಬೇಕಂದ್ರೆ ಕ್ರೈಸ್ಟ್ನ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಾವೇನಾಗಿರ್ಬೇಕು ನಡೆಯುವಂತರಾಗಿರ್ಬೇಕು. ಅದರ ಯೇಸು ಕ್ರಿಸ್ತ ಎಲ್ಲೆಲ್ಲಿ ಕೊಂಡೋಗ್ತಾರೋ ಅಲ್ಲೆಲ್ಲ ನಾವೇನಬೇಕು ಫಾಲೋ ಮಾಡಕ್ಕೆ ಯಾವಾಗೂ ಸಿದ್ಧವಾಗಿರ್ಬೇಕು. ಆಮೇಲೆ ನಿಮ್ ಮುಂದಕ್ಕೆ ಹೇಳ್ತಾರ ನಿಂತೀರಿ,
ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು.
ಏನ್ರಿ ಪ್ರಥಮ ಫಲ ಅಲ್ವರ, ಏನ್ರಿ ಏನ್ರಿ ಫಸ್ಟ್ ಫ್ರೂಟ್ಸ್. ಹಳೆ ಕಾಲದಲ್ಲಿ ಏನ್ ಮಾಡೋರಂತೆ ಫಸ್ಟ್ ಫ್ರೂಟ್ಸ್ ನ ಯಾರಿಗೆ ಸಲ್ಸೋರಂತೆ, ದೇವ್ರಿಗೆ ಏನ್ ಮಾಡೋರು ಅಲ್ಲಿ ಸಲ್ಸೋರು ಅದರ. ಆಬೇಲ್ ಮತ್ತೆ ಕಾಯಿನ್ ಇಬ್ರು ಏನ್ ಮಾಡ್ತಾರೆ, ತನ್ನ ಚೊಚ್ಚಲತನದ ಒಂದು ಫಲವನ್ನು ಏನ್ ಮಾಡ್ತಾರೆ ದೇವ್ರಿಗೆ ಕೊಟ್ರು. ಅದರ ಕಾಯಿನ್ ಏನ್ ಮಾಡ್ತಾರೆ, ತನ್ನ ಹೊಲದಲ್ಲಿ ಕೇವಲವಾಗಿರೋದನ್ನ ಕೆಲವಂತದ್ದು ಏನ್ ಮಾಡ್ತಾರೆ ತಂದ್ಬಿಟ್ಟಲ್ಲಿ ಕೊಡ್ತಾರೆ. ಆದ್ರೆ ಆಬೇಲ್ ಏನ್ ಮಾಡಂತೆ, ತನ್ನ ಚೊಚ್ಚಲು ಅದರ ಅದ್ರಲ್ಲಿ ಬೆಸ್ಟ್ ಆಗಿರೋಂಥದ್ನ ಯಾರು ಕೊಡ್ತಾರೆ ದೇವ್ರಿಗೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊಲ್ಲ, ಭೂಲೋಕದಿಂದ ತನ್ನ ದೇವರ ಒಂದು ಪವಿತ್ರಾತ್ಮ ಕೃಪೆಯಿಂದ ಮೊದಲು ದೊಡ್ಡ ಒಂದು ಪುರಸ್ಕಾರಕ್ಕೆ ಚೊಚ್ಚಲ ಮಕ್ಕಳಿಗೆ ದೇವ್ರು ಆಸ್ಕೊಂತಾರದು ಯಾರ್ದಂದ್ರೆ ತನ್ನ ಚಿಕ್ಕ ಹಿಂಡು. ಅದಕ್ಕೆ ಇದು ಯಾರಪ್ಪ ಅಂದ್ರೆ 1,44,000 ಹಿಬ್ರಿಯರು 12:24 ಏನಂತ ನೋಡಿದ್ರೆ ಚೊಚ್ಚಲ ಮಕ್ಕಳ ಸಭೆಗೂ ಅಲ್ವರ. ಇನ್ನೊಂದು ವಚನ ಓದನ, ಯಾಕೋಬು 1:18 ಓದನ, ಯಾಕೋಬು 1:18 ವಚನ, ಜೇಮ್ಸ್ 1:18.
ಆತನು ತನ್ನ ಶುಚಿತ್ವದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು.
ಆತನ ಸೃಷ್ಟಿಯಲ್ಲಿ ಏನಾಗಿದಂತೆ ಪ್ರಥಮ ಫಲದಂತೆ ಆದೇವು ಅಂತ ಹೇಳ್ತಾರೆ ಅಲ್ವ. ಹಂಗಾದ್ರೆ ಯಾರು ಪ್ರಥಮ ಫಲ ಅಂತಂದ್ರೆ ಚಿಕ್ಕ ಹಿಂಡು. ದೇವ್ರಿಗೆ ಏನಾಗಿದಂತೆ ಫಸ್ಟ್ ಫ್ರೂಟ್ಸ್. ಅದರ ಯೋಚಿಸ್ತೀನಿ, ಫಸ್ಟ್ ಫ್ರೂಟ್ಸ್ ಕೇವಲವಾಗಿದ್ರೆ ಅದು ದೇವ್ರು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ? ಹೆಂಗಿರ್ಬೇಕದು? ಬೆಸ್ಟ್ ಆಗಿರ್ಬೇಕು, ಅದರ ಶ್ರೇಷ್ಠವಾಗಿರ್ಬೇಕು, ಎಲ್ಲದಕ್ಕಿಂತ ಶುದ್ಧವಾಗಿರ್ಬೇಕು. ಇಂಥ ದೇವ್ರ ಮಕ್ಕಳನ್ನೇ ದೇವ್ರ ಇವತ್ತು ಬುಲೋಗ್ತೀನಿ ಏನ್ ಮಾಡ್ತಾ ಇದ್ದ ಸೆಲೆಕ್ಷನ್ ಮಾಡ್ತಾ ಇದ್ದ. ಅದನ್ನೇ ಐದನೇ ವಚನದಲ್ಲಿ ಕೊಟ್ಟಿದ್ದಾರೆ. ಪ್ರಕಟಣೆ 14:5 ಓದಿ.
ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ.
ಇವ್ರ ಬಾಯಿನಲ್ಲಿ ಏನ್ ಸಿಕ್ಕಿಲ್ವಂತೆ? ಸುಳ್ಳು. ಅಂದ್ರೆ ಬಾಯಿನಲ್ಲಿ ಬರ್ತಾರದ ಏನಂತೆ? ವೀಣೆ ತಗೊಂಡು ನೋಡ್ತಾರ ಅಂತ ಒಂದು ಏನಂದ್ರೆ ಮೃದಂಗ ಹಿಂಪಾದ ಮಾತು ಹೆಂಗಿದೆ ಅಂತೆ? ಸತ್ಯ. ಅಂದ್ರೆ ಬಾಯಿನಲ್ಲಿ ದೇವ್ರ ಮಕ್ಕಳಲ್ಲಿ ಏನಪ್ಪ ಇರ್ಬೇಕು ಅಂದ್ರೆ ಏನ್ರಿ, ಬರೀ ಸತ್ಯ ವಾರ್ತೆಗಳು ಮಾತ್ರ ಅಲ್ಲ, ಏನ್ರಿ ಕ್ಯಾರೆಕ್ಟರ್ ಕೂಡ ಏನಾಗಿರ್ಬೇಕಂತೆ? ಸತ್ಯನೇ ಇರ್ಬೇಕು. ಅದರ ಸುಳ್ಳು ಫೇಕು ಈ ಡ್ರಾಮಾ ಆಕ್ಟಿಂಗ್ ಇವೆಲ್ಲ ಏನಾಗಿರ್ಬೇಕು? ಯಾವ್ದು ಇರ್ಬಾರ್ದು. ಅದಕ್ಕೆ ಯೇಸುಕ್ರಿಸ್ತು ನತಾನಿಯೇಲ್ ನೋಡ್ತಾರೆ. ನತಾನಿಯೇಲ್ ನೋಡ್ಬಿಟ್ಟು ಏನ್ ಹೇಳ್ತಾರೆ ಯೇಸುಕ್ರಿಸ್ತು, ಈಗೋ ಏನ್ರಿ ನಿಜವಾದ ಯಹೂದಿಯವನು ಇವನು, ಇವನನ್ನ ಏನಿಲ್ವಂತೆ, ಕಪಟವಿಲ್ಲ. ಎಷ್ಟು ಚೆನ್ನಾಗಿರೋ ಮಾತು ನೋಡಿರ್ತೀನಿ. ಯೋಹಾನ 1:47 ಓದಿಂತೀನಿ. John 1:47
ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು.
ಏನಿಲ್ವಂತೆ, ಕಪಟಿಗಳಾಗಿರಂತ ಫರಿಸಿಯರು ಶಾಸ್ತ್ರಿಗಳ ತರ ಏನಿಲ್ಲ, ಕಪಟನೇ ಇಲ್ಲ. ಅದರ ದೇವ್ರ ಮಕ್ಕಳಲ್ಲಿ ಹೆಂಗಿರ್ಬೇಕಂದ್ರೆ ಈ ತರ ನೇರವಾಗಿರಂತ ಗುಣ ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ಹೇಳ್ತಾರಲ್ಲ ಇವ್ರ ಹಣೆಯ ಮೇಲೆ ಏನ್ ಬರ್ತಿದಂತೆ, ತಂದೆಯ ನಾಮ, ಆಮೇಲೆ ಯಜ್ಞದ ಕುರಿ ಅಂತ ನಾಮ ಬರೀತು ಅಂತಂದ್ರೆ ಆ ಕ್ಯಾರೆಕ್ಟರ್ ಹೊರಗಡೆ ಏನಾಗಬೇಕು, ಮ್ಯಾನಿಫೆಸ್ಟ್ ಆಗ್ಬೇಕು, ಕಾಣಿಸ್ಬೇಕು ಜನಗಳಿಗೆ. ಈ ಒಂದು ಏನ್ರಿ ನಿಷ್ಕಪಟವಾದಂತ ಒಂದು ಗುಣ ಏನಾಗ್ಬೇಕು, ಕಾಣಿಸ್ಬೇಕು. ಅಂದ್ರ ಕೆಲವು ಜನ ಹತ್ರ ಏನ ಸ್ವಲ್ಪ ದಿನ ಪಳಗಿದ ಮೇಲೆ ಹೆಂಗನ್ಸ್ತದೆ ಅಂತಂದ್ರೆ, ಅಯ್ಯೋ ಇವ್ರು ಹೊರಗಡೆಗೆ ಒಂಥರ, ಒಳಗಡೆ ಏನ್ರಿ ಇನ್ನೊಂಥರ ಅಂತ ಅನ್ಸ್ತಾರೆ ಅಲ್ವರ. ಏನ್ತಾರೆ ಚೆನ್ನಾಗಿ ಜೊತೆಗೆ ಚೆನ್ನಾಗಿರ್ತಾರೆ, ಅದರ ಚೆನ್ನಾಗಿ ಇಟ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಅದರ ಟೈಮ್ ಸಿಕ್ಕಿದಾಗ ಏನಾಗ್ಬಿಟ್ರೆ ಹಿಂದೆ ಚೂರಿ ಹಾಕ್ಬಿಡ್ತದ್ರ ಅಂತ ನೋಡ್ಬಿಟ್ಟು ನಮ್ಗೆ ಏನಿಸ್ತದೆ, ಅಯ್ಯೋ ಇಂಥವ್ರ ಸವಾಸನೆ ಬೇಡ ಅನ್ಸ್ಬಿಡ್ತದ್ರ. ಅಂಥವ್ರೆ ಯಾರು ಅಂದ್ರೆ ಕಪಟ್ಟಿಗಳಂತ ಫರಿಷಿಯರು ಶಾಸ್ತ್ರಿಗಳು ಯೇಸು ಕ್ರಿಸ್ತನ ಜೊತೆಗೆ ಇರೋ ತರ ಏನ್ ಮಾಡ್ತಾ ಇದ್ರು, ಆಕ್ಟಿಂಗ್ ಮಾಡ್ತಾ ಇದ್ರು ಅಲ್ರ, ಹಾ ಒಳ್ಳೆ ಬೋಧಕನೇ ಅಂತ ಯೇಸು ಕ್ರಿಸ್ತನ ಅಡ್ರೆಸ್ ಮಾಡ್ಬಿಟ್ಟು ಯೇಸು ಕ್ರಿಸ್ತನ ಏನ್ ಮಾಡೋದು, ಪ್ರಶ್ನೆಗಳು ಹಾಕೋದು. ಅವರ ನ್ಯಾಯಶಾಸ್ತ್ರಿಗಳು ಇವರೆಲ್ಲ ಹೆಂಗಿದ್ರಂತ, ಇಲ್ಲಿ ಹಿಂಗೆ ತಾನೇ ಇದ್ದಿದ್ದು. ಯೇಸು ಕ್ರಿಸ್ತ ನೋಡ್ಬಿಟ್ಟು ಹೇಳ್ತಾರೆ, ಕಪಟ್ಟಿಗಳು ನೀವು, ನೀವು ಮೋಸಕಾರ, ನೀವು ನೋಡಕ್ ಮಾತ್ರ ಹೆಂಗಿರ್ತಿರಂತೆ, ತೋರಿಕೆಗೆ ಚೆನ್ನಾಗಿರ್ತಾರೆ ಹೊರಗಡೆ. ಈ ತೋರಿಕೆಗೆ ಚೆನ್ನಾಗಿರೋದು ಯಾರಿಗೆ ಬೇಕಾಗಿಲ್ಲ, ದೇವರಿಗೆ ಬೇಕೇ ಆಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ ಇವರು ಬಾಯಿನಲ್ಲಿ ಏನ್ ಕಾಣಿಸಿಲ್ವಂತೆ, ಸುಳ್ಳು. ಅದರ ಸುಳ್ಳೇ ಕಾಣಿಸಿಲ್ವಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಹೇಳ್ತಾರೆ ಇವ್ರು ಹೆಂಗಿದ್ರಂತೆ, ಮುಂದಕ್ಕೆ ಓದಿ ಅಂತೀನಿ. ಪ್ರಕಟಣೆ 14:5
ಇವರು ನಿರ್ದೋಷಿಗಳಾಗಿದ್ದಾರೆ.
ನಿರ್ದೋಷಿಗಳು ಅದರ ವಚನ.
ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ.
ಇವರು ಬಾಯಿನಲ್ಲಿ ಸುಳ್ಳೇ ಸಿಕ್ಕಿಲ್ಲ, ಹೆಂಗಿದ್ರಂತೆ ಇವರು ನಿರ್ದೋಷಿಗಳು. ಅದರ ಯಾರು ಮುಂದೆ ಅಂತಂದ್ರೆ, ಮನುಷ್ಯರು ಮುಂದೆ ನಿರ್ದೋಷ ಆಗ್ಬೇಕು ಅಂತ ಏನಂತಾರೆ ಇಂಪಾರ್ಟೆಂಟ್ ಅಲ್ಲ, ಯಾರು ಮುಂದೆ ನಿರ್ದೋಷ ಆಗ್ಬೇಕು. ಅದರ ನಾವು ಸತ್ಯ ಹೇಳ್ತಾ ಹೇಳ್ತಾ 1000 ಜನ ನಮ್ಗೆ ಏನಾಗ್ತಾರೆ, ಶತ್ರುಗಳು ಆಗ್ತಾರೆ. ಅದಕ್ಕೆ ಬ್ರದರ್ ಅಸಲ್ಗೆ ಒಂದು ಕ್ವಶನ್ ಕೇಳ್ತಾರೆ, ಅಲ್ಲ ಬ್ರದರ್ ನಾವು ದೇವ್ರ ಮಕ್ಕಳು ಎಲ್ಲಾನು ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಬೈಬಲ್ ಹೇಳ್ತಾರೆ ಲವ್ ಯು ಎನಿಮೀಸ್ ಅಂತ. ನಿಮ್ಗೆ ಯಾರ ಎನಿಮೀಸ್ ಇದ್ದಾರಾ ಅಂತ ಕೇಳ್ತಾರೆ ಬ್ರದರ್ ಅಸಲ್ಗೆ. ಬ್ರದರ್ ಅಸಲ್ ಅವ್ರಿಗೆ ಏನು ಉತ್ತರ ಕೊಡ್ತಾರೆ, ಏನು ಉತ್ತರ ಕೊಟ್ಟಿರ್ಬೋದು ಜಾಸ್ತಿ ಮಾಡಿ? ಎಷ್ಟು ಜ್ಞಾನವಾಗಿ ಉತ್ತರ ಕೊಡ್ತಾರೆ ಅಂತಂದ್ರೆ ಅವರು, ನಮಗೂ ಎನಿಮೀಸ್ ಇದ್ರೇನೆ ಲವ್ ಯುವರ್ ಎನಿಮೀಸ್ ಅಂತ ಲವ್ ಬೆಳೆಸ್ಕೊಳಕ್ ಸಾಧ್ಯ ಅಂತ ಏನ್ ಮಾಡ್ತಾರೆ ನಮ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಲ್ವರ. ಅವಾಗ ಏನ್ ಮೀನಿಂಗು, ಎನಿಮೀಸ್ ಇರ್ತಾರೆ ಅಂತ ಅರ್ಥ. ಆ ಎನಿಮೀಸ್ ನ ಪ್ರೀತಿ ಮಾಡೋಂತ ಗುಣ ನಮ್ಮಲ್ಲಿ ಏನ್ ಮಾಡ್ಬೇಕು, ಬೆಳೆಸ್ಕೊಬೇಕು. ಇದು ಯಾವ ಬೆಳೀತಾರೆ ಅಂದ್ರೆ ಸತ್ಯನ ಯಾವಾಗ ಹೇಳ್ತೀರೋ ಅವಾಗ ಈ ಎನಿಮೀಸ್ ಏನಾಗ್ತಾರೆ ಹಾಗೆ ಆಗ್ತಾರೆ ಅಲ್ದರ. ಯೇಸು ಕ್ರಿಸ್ತನಿಗೆ ಎನಿಮೀಸ್ ಇರಲಿಲ್ಲ, 12 ಜನ ಬಿಟ್ಟರೆ ಮಿಗ್ದವ್ರು ಎಲ್ಲರೂ ಏನ್ರಿ ಶತ್ರುಗಳೇ. ಅವರೆಲ್ಲ ರಿಯಲೈಸ್ ಆಗಿದ್ದು ಯಾವಾಗ ಅಂದ್ರೆ ಯೇಸು ಕ್ರಿಸ್ತ ಸತ್ಮೇಲೆ ಏನಾಗಿದ್ದು ರಿಲೇಸ್ ಆಗಿದೆ ಅಲ್ವರು. ಅದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ನಾವೆಲ್ಲ ದೇವ್ರ ಮಕ್ಳು ಹೆಂಗಿರ್ಬೇಕು ಅಂದ್ರೆ ನಿರ್ದೋಷಿಗಳು, ಬಾಯಿನಲ್ಲಿ ಸುಳ್ಳು ಸಿಗ್ತಿರೋಂಥವ್ರು. ಅದರ ನಮ್ಮ ಕ್ಯಾರೆಕ್ಟರ್ಗಳಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಈ ಡ್ರಾಮಾ ಆಕ್ಟಿಂಗು ಫೇಕ್ ಆಗಿರೋಂಥದ್ದು ಯಾವ್ದೇನಾಗಿರ್ಬಾರ್ದು ಇರ್ಬೋದು. ನಮ್ಮ ಎಲ್ಲ ಬಲಹೀನತೆಗಳನ್ನ ಸಂಪೂರ್ಣವಾಗಿ ಜಯಿಸಿ ಸತ್ಯದ ಒಂದು ಮಕ್ಳುಗಳ ತರ ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ಯಾರಪ್ಪ ಯಹೋವನ ಪರ್ವತದಲ್ಲಿ ಜಿಯೋನ್ ಪರ್ವತದ ಮೇಲೆ 144,000 ಜನರು ಯಾರು ನಿಂತ್ಕೊಳಕ್ಕೆ ಯೋಗ್ಯರು? ಕೀರ್ತನೆ 15:1-5 ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿಂತೀನಿ. ಓದಿ ಓದಿ ಇಷ್ಟ ಸುವರ್ಣ ಇಷ್ಟ ಓದಿ.
ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು?
ಉಳಿದ್ಕೊಳ್ಳೋದಕ್ಕೆ ಯೋಗ್ಯನು ಯಾರು? ಯಾರಪ್ಪ ಯೋಗ್ಯನು ನಿನ್ನ ಸನ್ನಿಧಾನದಲ್ಲಿ ಶಾಶ್ವತವಾಗಿ ನಿಲ್ಲದಿಕ್ಕೆ ಯೋಗ್ಯನು ಯಾರು?
ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು?
ಪರಿಶುದ್ಧ ಪರ್ವತದಲ್ಲಿ ದೇವರ ರಾಜ್ಯ, ಪರಿಶುದ್ಧವಾದಂತಹ ರಾಜ್ಯ, ಆ ರಾಜ್ಯದಲ್ಲಿ ವಾಸ ಮಾಡತಕ್ಕವನು ಯಾರು? ಅಲ್ವರ ರಾಜ್ಯದ ರಾಜಾದಿ ರಾಜನ ಜೊತೆಗೆ ಆಳ್ವಿಕೆ ಮಾಡಕ್ಕೆ ಯಾರಪ್ಪ ಯೋಗ್ಯರು? ಯಾಕೆ ಯೇಸುಕ್ರಿಸ್ತನ ರಾಜಾದಿ ರಾಜ ಅಂತ ಹೇಳ್ತಾರೆ ಗೊತ್ತಾ? ಅವರೇ ರಾಜ. ಇನ್ಯಾವ ರಾಜಾದಿ ರಾಜಗಳಿಗವ್ರು ರಾಜ ಅಂದ್ರೆ 144,000 ಜನ ಕೂಡ ರಾಜರುಗಳು. ಇವೆಲ್ಲ ರಾಜರುಗಳಲ್ಲಿ ಯೇಸುಕ್ರಿಸ್ತ ಎಂತ ರಾಜ ಅಂತೆ? ಈ ಎಲ್ಲಾ ರಾಜ್ಯಗಳಿಗೂ ರಾಜ ಯಾರಂತೆ? ಯೇಸು ರಾಜ. ಅಲ್ದ್ರ ಅದಕ್ಕೆ ರಾಜಾದಿ ರಾಜ ಅಂತ ಯೇಸುಕ್ರಿಸ್ತ ಹೇಳೋದು. ಅದಕ್ಕೆ ಮುಂದಕ್ಕೆ ಓದಿಂತೀನಿ.
ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು.
ಏನ್ರಿ ಸಜ್ಜನನು, ನೀತಿವಂತನು, ಅದರ ಸತ್ಯ ವಾರ್ತೆನು ಹೆಂಗಂತೆ? ಮನಪೂರ್ವಕವಾಗಿ ಏನ್ ಮಾಡೋದು ಅಲ್ರ ಸಜ್ಜನನು? ಅದರ ಮೋಸ ಮಾಡೋನು, 420 ಕೇಡಿ ಪಾಕಡ ಅದರ ಮನಸ್ಪೂರ್ವಕವಾಗಿ ಏನ್ ಮಾಡೋದು? ಸುಳ್ಳು ಹೇಳೋರು ಅಂತ ಕೊಟ್ಟಿದ್ಯಾ? ಹೆಂಗ್ ಮಾತಾಡ್ಬೇಕು ಸತ್ಯ? ಸತ್ಯ ಎಲ್ಲಿಂದ ಬರ್ಬೇಕು? ಮನಸ್ಸಿಂದೇನೆ ಬೇಕು ಸತ್ಯನ ಬರ್ಬೇಕು. ಸುಮ್ನೆ ಬಾಯ ಆಟ ಮಾಡ್ಬಿಟ್ಟು ಏನೋ ಒಂದು ಪೇಜ್ ಓದ್ಬಿಡೋದಲ್ಲ. ಅಲ್ಲ ದೇವ್ರ ಮಕ್ಳು ಹೆಂಗ್ ಬರ್ಬೇಕು ಸತ್ಯ? ಮನಸ್ಸಿಂದೇನ ಬೇಕು ಸತ್ಯ ಬರ್ಬೇಕು. ಬುಕ್ ಅನ್ನು ಓದ್ಬಿಟ್ಟು ಯಾರು ಬೇಕಾದ್ರೆ ಹೇಳ್ಬೋದ್ರಿ. ಎಂತ ಇಂಟೆಲಿಜೆಂಟ್ ಟೀಚರ್ಗೆ ನೀವು ಬರ್ದ್ರೆ ಅಸಲ್ ರೈಟಿಂಗ್ ಕೊಟ್ಬಿಟ್ಟಿದ್ದಲ್ಲಿ ಇರೋದು ಹೇಳು ಅಂತಂದು ಹೇಳ್ತಾರೆ. ಆದ್ರೆ ಆ ಸತ್ಯ ಇಲ್ಲಿಂದ ಬರ್ಬೇಕು, ಮನಸ್ಸಿಂದ ಬರ್ಬೇಕು ನೋಡಿ. ಅದ್ರ ಸತ್ಯ ಮನಸ್ಸಿಂದ ಬರ್ಬೇಕು ಅಂದ್ರೆ ನಮ್ಮ ಮನ್ಸಲ್ಲಿ ಏನ್ ತುಂಬಿರ್ಬೇಕು? ಸತ್ಯ ತುಂಬಿರ್ಬೇಕು. ಅದರ ಸಜ್ಜನನು ಆಮೇಲೆ ಏನ್ತೆ ಅವನು ನೀತಿವಂತನು, ಮೋಸ ಮಾಡದಿರೋನು, ಅನ್ಯಾಯ ಮುಂಚೆನಾಗೇನ್ರಿ ಸುಳ್ಳುಗೆ ಕೈ ಹಾಕ್ತಿರೋನು. ಆಮೇಲೆ
ಅವನು ಚಾಡಿಯನ್ನು ಹೇಳದವನು.
ಏನ್ರಿ ಚಾಡಿಯನ್ನು ಹೇಳದವನು ಅಲ್ವರ? ಇವತ್ತೇನಾಗ್ಬಿಡ್ತಾನೆ ಅಂದ್ರೆ ಆಲ್ ಇಂಡಿಯಾ ಹೇಳ್ತಾರ ಒಬ್ರು ಮೇಲೆ ಒಬ್ರು ಇಲ್ಲದ ಹೇಳಿ ಹೇಳಿ ಏನ್ ಮಾಡ್ತಾರಂತೆ ಎಲ್ಲರ ಹೆಸರುಗಳನ್ನ ಸ್ಪಾಯ್ಲ್ ಮಾಡಂತ ಒಂದು ಕ್ಯಾರೆಕ್ಟರ್ ಇವತ್ತು ತುಂಬಾ ಏನಾಗಿದೆ ವೈಡ್ ಸ್ಪ್ರೆಡ್ ವರ್ಲ್ಡ್ ಅಲ್ಲಿ. ಅದರ ಚಾಡಿಯನ್ನು ಹೇಳದವನು. ಇಸ್ರೇಲ್ ಜನಗಳು ಮನಸ್ಸನ್ನ ಕೆಡಿಸಿದ್ ಯಾರು ಗೊತ್ತಾ? ಕನಾನ್ ದೇಶಕ್ಕೆ ಹೋಗ್ತಿರ್ತಿಲಿ ಅವಾಗ ಇಸ್ರೇಲ್ ಜನಗಳು ಗೊಂದ್ಬಿಟ್ಟವ್ರು ಗೊತ್ತಾ? ಯಾರಪ್ಪ ಮನ್ಸು ಕೆಡಿಸಿದ್ದು? ಬೈಬಲ್ ಓದಿದ್ರು ಯಾರು ಕೆಡಿಸಿದಂತ ಗೊತ್ತಾ ಯಾರಿಗಾರ? ಅನ್ಯ ಜನಾಂಗದವರು. ಅವ್ರ ನಡುವೆ ಯಹೂದ್ಯರಾಗಿ ಕನ್ವರ್ಟ್ ಆಗಿದ್ರು ಗೊತ್ತಾ? ಇವ್ರ ನಡುವೆ ಇದ್ದಿ ದೇವರ ಒಂದು ವೈಭವ, ದೇವರ ಮಹಿಮೆ, ವಿಶ್ವಾಸ ಎಲ್ಲ ಗೊತ್ತಿಲ್ದಿರೋ ಜನಗಳು ಅವಾಗ 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 ಏನ್ ಮಾಡ್ರಂತೆ ಇವ್ರು ಚಾಡಿ ಹೇಳಿ 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 ಎಲ್ಲಾರ ಮನ್ಸನ್ನ ಕೆಡಿಸ್ಬಿಡ್ತಾ ಇದ್ರು ಅಲ್ವರ? ಅದ್ಗೆ ಚಾಡಿ ಹೇಳದವನು. ಆಮೇಲೆ
ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು.
ಏನ್ರೆ ತಮ್ಮಗ ಅನ್ಯಾಯ ಆದ್ರೂ ಪರವಾಗಿಲ್ಲ, ಮತ್ತೊಬ್ಬಂಗ ಏನ್ ಮಾಡಕ್ ಹೋಗ್ಬಿಡ್ದು ಅನ್ಯಾಯ ಮಾಡುದು. ಅನ್ಯಾಯ ಮಾಡಂತ ಮಕ್ಳುಗಳು ಖಂಡಿತವಾಗು ಯಹೋವನ ಪರ್ವತದಲ್ಲಿ ನಿಲ್ಲಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದ್ ಹೇಳ್ತಾರೆ ಯಹೋವನ ಸನ್ನಿಧಾನದಲ್ಲಿ ನಿನ್ನ ಆಲಯ ಸನ್ನಿಧಾನದಲ್ಲಿ ನಿಲ್ಲಕ್ಕೆ ಯೋಗ್ಯನೇ ಯಾರು ಅಲ್ವರ? ಅನ್ಯಾಯವನ್ನು ಮಾಡದವನು. ಆಮೇಲೆ
ಯಾರನ್ನು ನಿಂದಿಸದವನು ಆಗಿರಬೇಕು.
ನೋಡ್ರ ಯಾರನ್ನು ಏನ್ರಿ ನಿಂದಿಸದವನು ಆಗಿರಬೇಕು ಅದರ ಇವರೇ ಯಹೋವನ ಪರ್ವತದಲ್ಲಿ ವಾಸ ಮಾಡಕ್ಕೆ ಇದಕ್ಕೆ ಸಾಧ್ಯ ಅಲ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅದಕ್ಕೆ ಅಪೋಸ್ಟಲ್ ಪೌಲು ಹೇಳಿದ್ದು ಯೇಸುಕ್ರಿಸ್ತು ನಮ್ಗೆ ಏನಕ್ಕೆಲ್ಲ ಇಷ್ಟನ್ನೆಲ್ಲ ಒಂದು ಸತ್ಯ ಕೊಟ್ಟವ್ರೆ ಅಂತಂದ್ರೆ ನಮ್ಮನ್ನ ದೇವರ ಸನ್ನಿಧಾನದಲ್ಲಿ ನಿಷ್ಕಳಂಕರಾಗಿ ನಮ್ಮನ್ನ ಶುದ್ಧವಾದಂತ ಕನ್ಯೆಗಳಾಗಿ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಇಷ್ಟೊಂದು ಪ್ರಯಾಸ ಪಡ್ತಾರೆ ಅಂತಂದ್ರ. ಅದಕ್ಕೆ ಹೇಳ್ತಾರೆ ಒಂದು ಮಾತು ಬರ್ತಾರೆ ಏನಂತಾರೆ ವಿಥೌಟ್ ಏನೋ ಸ್ಪಾಟ್ ಆ ಸ್ಪ್ರಿಂಗ್ ವ್ರಿಂಕಲ್ ಅಂತ ಬರ್ತಾರೆ. ಒಂದ್ ನಿಮಿಷ ಇರಿ ಅದು ಓಕೆ. ಯೂದ 24ನೇ ವಚನ ಓದಿ. ಯೂದ 24
ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ಸಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತಲೂ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್.
ನೋಡ್ರ ನಾವ್ ವಾಂಟ್ ಟು ಹಿಮ್ ದಟ್ ಈಸ್ ಏಬಲ್ ಟು ಕೀಪ್ ಯು ಫ್ರಮ್ ಫಾಲಿಂಗ್ ಅಂಡ್ ಟು ಪ್ರೆಸೆಂಟ್ ಯು ಫಾಲ್ಟ್ಲೆಸ್ ಬಿಫೋರ್ ದ ಪ್ರೆಸೆನ್ಸ್ ಆಫ್ ಹಿಸ್ ಗ್ಲೋರಿ. ಪ್ರೆಸೆಂಟ್ ಯು ಫಾಲ್ಟ್ಲೆಸ್. ಯಾವ ಫಾಲ್ಟ್? ನಮ್ಮಲ್ಲಿ ಏನು ಏನು ತೊಂದರೆಗಳು ಇರ್ಬಿಡ್ತಾರ ಅದೇ ಹೇಳ್ತಾರೆ ಗೊತ್ತಾ? ಕಳ್ತನ ಮಾಡಿರ ಹೆಂಗ್ ಕಳ್ತನ ಮಾಡಿದ್ರೆ ಅಂದ್ರೆ ಕೈಗೆ ಸಿಗ್ದಾಗ್ತಿರ ಅಂತ ಕಳ್ತನ ಮಾಡುದು ಆತರ ಇರ್ಬೇಕು ಅಂತಂದ್ರೆ ಫಾಲ್ಟ್ ಗಳು ಮಾಡ್ತಿರೋದು ಅದು ಯಾರು ಗೊತ್ತಾಗ್ತಿರ್ತಿ ಇರ್ಬೇಕಂದ್ರೆ ದೇವ್ರ ಮಕ್ಳು ಹಂಗಿರ್ಬಾರ್ದು ಫಾಲ್ಟೇ ಮಾಡ್ದಿರೋರೇ ಆಗಿರ್ಬೇಕು ಯಾರು ದೇವ್ರ ಮಕ್ಳು ಫಾಲ್ಟ್ ಮಾಡಿ ಸಿಕ್ಕಾಕೊಂಗ್ದಿರೋ ರೀತಿಲಿ ಇಡ್ತಾರೆ ಗೊತ್ತಾ ಇದು ದೇವ್ರ ಮಕ್ಳ ಕ್ಯಾರೆಕ್ಟರ್ ಅಲ್ಲ ಅಲ್ವರ ಅದಕ್ಕೆ ಇದಕ್ಕೋಸ್ಕರನೇ ನಮ್ಗೆ ಏನ್ ಮಾಡ್ತಾರೆ ಸತ್ಯನ ಕೊಡ್ತಾರೆ ಇನ್ನೊಂದು ವಚನ ಓದಿ ಎಫಿಷಿಯನ್ಸ್ 5:27
ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕಾಣಿಕೆಯೋ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು.
ವಾಕ್ಯೋಪದೇಶ ಅಂತ ಜಲಸ್ನಾನ ಏನಕಪ್ಪ ಮಾಡಿಸ್ತಾರೆ ನಮ್ಮ ಆತನ ಸನ್ನಿಧಾನದಲ್ಲಿ ವಿತೌಟ್ ವ್ರಿಂಕಲ್ ಇಸ್ತ್ರಿ ಮಾಡ್ದಂಗೆ ಇರ್ಬೇಕು ನೀಟಾಗಿರ್ಬೇಕು ಮದುವೆದಿಂದ ಹೆಂಗಿರ್ತಾರಲ್ಲ ಟಿಪ್ ಟಾಪ್ ಆಗಿ ನಮ್ಮ ಮನೇಲಿ ಇಸ್ತ್ರಿ ಮಾಡ್ತೀರಾ ಹಾ 10 ರೂಪಾಯಿ ಹೋದ್ರೆ ಹೋಯ್ತು ಇಸ್ತ್ರಿ ಅಂಗಡಿಲಿ ಇಸ್ತ್ರಿ ಮಾಡ್ಕೊಂಡ್ ಬರ್ತೀವಿ ಅಂತೀವಿ ವಿತೌಟ್ ವ್ರಿಂಕಲ್ ಅದರ ವಿತೌಟ್ ಎನಿ ಸ್ಪಾಟ್ ಅದರ ಆತರ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಹೋಗೋದಿಕ್ಕೆ ನಮ್ಗೆ ಏನ್ ಕೊಟ್ಟಿದೆ ವಾಕ್ಯೋಪದೇಶ ಇದ್ರದೇ ದಿನ ಏನ್ ಮಾಡ್ತದೆ ನಮ್ಗೆ ಜಲಸ್ನಾನ ಮಾಡ್ತಾರ ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಿಂತೀನಿ ಏನ್ರಿ ಐ ಆಮ್ ಇನ್ನೋಸೆಂಟ್ ಆಫ್ ಆಲ್ ಬ್ಲಡ್ ಅಂತ ಹೇಳ್ತಾರೆ ನೋಡಿ ಅಪೋಸ್ಟಲ್ ಕೃತ್ಯಗಳು 20:26
ಆದ ಕಾರಣ ನಾನು ಇವತ್ತು ಪ್ರಮಾಣವಾಗಿ ಹೇಳುತ್ತೇನೆ ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು.
ಇಂಗ್ಲಿಷ್ ಚೆನ್ನಾಗಿ ಬರ್ತಾರೆ ವೇರ್ಫೋರ್ ಐ ಟೇಕ್ ಯು ಟು ರೆಕಾರ್ಡ್ ದಿಸ್ ಡೇ ದಟ್ ಐ ಆಮ್ ಪ್ಯೂರ್ ಫ್ರಮ್ ಬ್ಲಡ್ ಆಫ್ ಆಲ್ ಮೆನ್ ಅಂತ ಹೇಳ್ತಾರೆ ಅಂದ್ರೆ ನಾನು ಯಾವ್ದೇ ಕಾಂಡಕ್ಕೂ ನನ್ಗೇನ್ರೆ ನಾನು ನಿರ್ದೋಷಿ ಯಾಕೆಂದ್ರೆ ನಾನು ಸತ್ಯಗಳನ್ನ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಏನ್ ಮಾಡಕ್ ಹೋಗಿಲ್ಲ ಮುಚ್ಚು ಬರೆ ಏನ್ ಮಾಡಕ್ ಹೋಗಿಲ್ಲ ಯಾವ್ದು ಮಾಡಕ್ ಹೋಗಿಲ್ಲ ಎಲ್ಲವನ್ನ ಏನ್ ಮಾಡಿದೆ ಇದ್ದಂತ ರೀತಿಯಲ್ಲಿ ನಿಮ್ಗೆ ಏನ್ ಮಾಡಿದೆ ಸತ್ಯಾರ್ಥಗಳನ್ನ ಕ್ಲೀನ್ ಆಗಿ ಏನ್ ಮಾಡಿದ್ರಿ ನಿಮ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲಿ ಹೇಳ್ಬಿಟ್ಟು ನೋಡಿರ್ತೀನಿ ಹೇಳ್ತಾರೆ ವಚನ
ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ.
ನೋಡ್ರ ಯಾರಿಗೂ ಒಪ್ಪಿಸ್ಕೊಡ್ತೀನಿ ಕರ್ತನಿಗೆ ಏನ್ ಮಾಡ್ತೀನಿ ಒಪ್ಪಿಸ್ಕೊಡ್ತೀನಿ ಯಾಕಂದ್ರೆ ಅವರು ಶಕ್ತರಾಗಿದ್ದಾರೆ. ಆಮೇಲೆ
ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿಸಿದ್ದನ್ನು ನೀವೇ ಬಲ್ಲಿರಿ.
ಹೇಳ್ತಾರೆ ನಾನು ಯಾರ ಹತ್ರ ಏನ್ ಮಾಡಕ್ ಹೋಗಿಲ್ಲ ಅದರ ಬೆಳ್ಳಿ ದ್ರವ್ಯಗಳನ್ನ ಆಸೆ ಪಡಕ್ ಹೋಗಿಲ್ಲ ನಾನೇ ಕಷ್ಟಪಟ್ಟು ಏನ್ ಮಾಡಿದ್ ನಿಮ್ಗೆ ನಿಮ್ಗೆ ಮಾಡಿ ನಿಮ್ಗೆ ಸಹಾಯ ಮಾಡಿದೀನಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡಿ 35 ಮುಂದಕ್ಕೆ ಏನ್ ಹೇಳ್ತಾರೆ ನೋಡ್ತೀನಿ ಇನ್ಸ್ಟ್ರಕ್ಷನ್ಸ್. ಹಾ
ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು.
ಅದಕ್ಕೆ ಹೇಳ್ತೇನೆ ನಾನೇ ನಿಮ್ಗೆ ನೋಡ್ತಿದ್ದೀನಿ ಮಾದರಿ ಅಂದ್ರೆ ಅದಕ್ಕೆ ತಲೆ ಮೇಲೆ ಹಣೆ ಮೇಲೆ ಏನಂತ ಬರ್ತಿದ್ದ ಹೆಸರು ಅದರ ತಂದೆಯ ಹೆಸರು ಮಗನ ಹೆಸರು ಅದಕ್ಕೆ ಹೇಳ್ತಾರೆ ಇಟ್ ಇಸ್ ಮೋರ್ ಬ್ಲೆಸ್ಡ್ ಟು ಗಿವ್ ದನ್ ಟು ರಿಸೀವ್ ಅಲ್ವರ. ಏನ್ ಕೊಡಂತದ್ದು ಉಚಿತವಾಗಿ ಪಡೆದಿದ್ದೀರಾ ಉಚಿತವಾಗಿ ಏನ್ ಮಾಡಕ ದೇವ್ರ ಮಕ್ಕಳು ಕೊಡೋರಾಗಿರ್ಬೇಕು. ಆಮ್ ನೋಡಿ
ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು. ಆಗ ಅವರೆಲ್ಲರೂ ಬಹಳವಾಗಿ ಅತ್ತರು. ನೀವು ಇನ್ನು ಮೇಲೆ ನನ್ನ ಮುಖವನ್ನು ಕಾಣುವುದಿಲ್ಲವೆಂದು ಪೌಲನು ಹೇಳಿದ ಮಾತಿಗೆ ಅವರು ವಿಶೇಷವಾಗಿ ವ್ಯಥೆಪಟ್ಟು ಅವನ ಕೊರಳನ್ನು ತಬ್ಬಿಕೊಂಡು ಅವನಿಗೆ ಮುದ್ದಿಟ್ಟರು.
ಅಪೋಸ್ಟಲ್ ಪೌಲು ಎಲ್ಲ ಮಾತು ಹೇಳಿದ ಮೇಲೆ ಸಭೆಯವರು ಅಷ್ಟೊಂದು ಏನಂತಾರೆ ದುಃಖ ಏನ್ ಮಾಡ್ತಾರೆ ಅವ್ನ ತಪ್ಪಿಕೊಂಡು ಏನ್ ಮಾಡ್ತಾರೆ ಮುದ್ದಿಡ್ತಾರೆ. ಅಲ್ವರ ಏನ್ ಹೇಳ್ತಾರೆ ಅಪೋಸ್ಟಲ್ ಪೌಲು ಇನ್ ಮುಂದೆ ನೀವು ನನ್ನ ಕಾಣೋದಿಲ್ಲ ಇದೇ ಲಾಸ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಯೋಚನೆ ಮಾಡ್ತೀನಿ ಅಧ್ಯಾಯ ಓದಿಂತೀನಿ ಎಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಸಭೆಗೆ ನಾನು ಹೋಗಿದ ಮೇಲೆ ಕೊರುವಂತ ಕ್ರೂರ ಅಂತ ಒಂದು ತೋಳಗಳು ಬರ್ತವೆ ಹಿಂಡನ್ನು ಕಣಿಕರಿಸೋದಿಲ್ಲ ನಾಶ ಮಾಡಕೊಂಡು ಎಲ್ಲ ಎಚ್ಚರಿಕೆ ಕೊಡ್ಬೇಕಾದ್ರೆ ಅವ್ರ ಎಚ್ಚರಿಕೆ ಮಾತನ್ನ ಕೇಳ್ಬಿಟ್ಟು ಅಪೋಸ್ಟಲ್ ಪೌಲ್ಗೆ ಏನ್ ಮಾಡ್ತಾರೆ ಆ ತಬ್ಕೊಂಡು ಮುತ್ತಿಡ್ತಾರೆ. ಏನಕ್ಕೆ ಅಯ್ಯೋ ಹೋಗ್ಬಿಡ್ತಾರಲ್ಲ ಇಂಥ ಒಂದು ಒಳ್ಳೆ ಒಂದು ಬೋಧಕರು ಹೋಗ್ಬಿಡ್ತಾರಲ್ಲ ಇಂಥ ಒಂದು ಒಳ್ಳೆ ವಾಕ್ಯಗಳು ನಮ್ಗೆ ಸಿಕ್ಕಲ್ವಲ್ಲ ಅಂತಂದ್ರೆ ಈ ಕಾಲದಲ್ಲೆಲ್ಲ ಹೆಂಗಿದೆ ಅಂತಂದ್ರೆ ಏನ್ ಮಾಡ್ತಾರೆ ಹೋದ್ರೆ ಹೋಯ್ತಾನೆ ಒಟ್ಟಾಗೋಗಲ್ಲ ಹಾಳಾಗ ಹೋಗ್ಬಿಡು ಅಂತ ಏನ್ ಮಾಡ್ತಾರೆ ತುಂಬಾ ಖುಷಿಯಿಂದ ಸಂತೋಷವಾಗಿ ಏನ್ ಮಾಡ್ತಾರೆ ತಾಂಬೂಲ ಕೊಟ್ಟು ಬೇಕಾದ್ರೆ ಏನ್ ಮಾಡ್ತಾರೆ ಮನೆಗೆ ಮುತ್ತಿಟ್ಬಿಟ್ಟ ಕಳಿಸ್ಬಿಡ್ತಾರೆ ಯುವದಾಸ್ ಕೊಟ್ಟರಲ್ಲ ಯೇಸು ಕ್ರಿಸ್ತನಿಗೆ ಅಲ್ವರ ಆ ಮುತ್ತಿಗೂ ಈ ಮುತ್ತಿಗೆ ಏನ್ ವ್ಯತ್ಯಾಸ ನೋಡಿದ್ವಿ ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ ಏನ್ ಹೇಳ್ತಾರೆ ಚಿಕ್ಕ ಹಿಂಡು 144,000 ಜನ ಏನಪ್ಪ ಅಂದ್ರೆ ಅವ್ರ ಬಾಯಿನಲ್ಲಿ ಏನ್ ಕಾಣಿಸಿಲ್ಲ ವಂಚನೆ ಸಿಕ್ಕಲಿಲ್ಲ ಅದರ ಸುಳ್ಳು ಸಿಕ್ಕಲಿಲ್ಲ ಅವ್ರು ಹೆಂಗಿದ್ರಂತೆ ದೇವ್ರ ದೃಷ್ಟಿಯಲ್ಲಿ ನಿರ್ದೋಷಿಗಳು ಅಲ್ವರ ಇದು ನಮ್ಮಲ್ಲಿ ಇರ್ಬೇಕಂತ ಚಿಕ್ಕಂಡಿರ್ಬೇಕಂತ ಕ್ಯಾರೆಕ್ಟರ್ ಅದ್ರ ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಗುರ್ತು ಯಾವ್ದಪ್ಪ ಗುರ್ತು ಅಂತಂದ್ರೆ ಈ ಒಂದು ಗುರುತು ಏನಾಗಿರ್ಬೇಕು ಇರ್ಬೇಕು ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಮುಂದೆ ಬರುವಂತ ಒಂದು ವಾರದಲ್ಲಿ ನಾವು ಬೇರೆ ಹಿಂಗೆ ಸ್ಟಡೀಸ್ಗಳನ್ನ ಮಾಡೋಣ ಯಾರಿಗಾದ್ರೂ ಏನೋ ಡೌಟ್ಸ್ ಇದ್ರೆ ನೀವು